ಈಕ್ವೇಶನ್ ಎಲ್ಲಿ ಲೆಕ್ಕ ಇದು? ಒಂದು ಎಲ್ಲಿಯ ಕೃಷ್ಣ, ಎಲ್ಲಿಯ ಶಲ್ಯ? ಚಕ್ರಪಾಣಿಯಾಗಿ ಜಗಚ್ಚಕ್ರವನ್ನೇ ಸುತ್ತಿಸ್ತಕ್ಕಂಥ ಕೃಷ್ಣ ಎಲ್ಲಿ, ಈ ಶಲ್ಯ ಪಾಪ ಬೀಳಿಸ ಎಷ್ಟು ಸೋತಿದ್ದಾರೆ ಲೆಕ್ಕನೇ ಇಲ್ಲ. ಅದ ಶಲ್ಯ ಇದ್ರೆ ಈಕ್ವಲ್ ಆಗ್ತೀರಿ ಅಂತ ಇದೆಲ್ಲ ತಿಳ್ಕೊಂಡ್ರೆ ಹರಿಗೆ ಸಮಾನ ಅಂತ ಯಾವ್ದಾದ್ರು ಮತ ಬಂದ್ರೆ ಆ ಮತ ಎಂದೂ ಗ್ರಾಹ್ಯವಾಗಲು ಸಾಧ್ಯ ಇಲ್ಲ. ಶಲ್ಯರಾಜ ಯಾರು? ಪ್ರಹ್ಲಾದರ ತಮ್ಮ ಸಹಲಾದನೇ ಶಲ್ಯರಾಜರಾಗಿ ಬಂದರು. ಪ್ರಹ್ಲಾದ ಅವರೆಲ್ಲ ಒಂದೇ ಒಂದೇ ಕೇಳರು ಎಲ್ಲ ಕೂಡ. ಎಲ್ಲಿ ದೇವರಲ್ಲಿ ಆಕಾಶ ಇರೋದ್ರೆ ಇದನ್ನು ನೋಡಿದಾಗ ಆಗುತ್ತೆ ಅಷ್ಟೇ, ಅರ್ಥಾತ್ ಸಂಬಂಧ ಇಲ್ಲ. ತಿಳ್ಕೊಂಡ ಏನ್ ಮಾಡಲಿಕ್ಕಾಗತ್ತೆ? ಇದ್ ಕಾರಣ ಹೇಳಿದ, ದುರ್ಯೋಧನ ತಲೆ ಹಾಕಿದ. ಆ ಶಲ್ಯ ಏನಾದರೂ ಬಂದು ಸಾರಥ್ಯ ವಹಿಸಿಬಿಟ್ರೆ ನಾನು ಗೆದ್ದೇ ಬಿಡ್ತೇನೆ ಅಂತ ಹೇಳಿಬಿಟ್ಟು, ನಾನು ಅರ್ಜುನ ಸಮಯ ಬಿಡ್ತೇನೆ ಅಂತ ಕೇಳಿದ ತಕ್ಷಣ ಆಗ ದುರ್ಯೋಧನಿಗೆ ಏನು ಅವನು ಹೇಳಿದ ಅವನು ಕೇಳೇ ಬಿಟ್ಟ. ಆ ಶಲ್ಯ ಒಪ್ಪಿಸ್ತೇನೆ ಹೊರಟ ಬಿಟ್ಟ, ಒಪ್ಪಿಸ್ಬಿಡ್ತೇನೆ ಶಲ್ಯರಾಜನನ್ನ. ಹೇಳಿ ದುರ್ಯೋಧನ ಹೇಳ್ತಾರೆ, ಕರ್ಣ ಅವನು ಒಪ್ಪೋದು ಭಾರಿ ಕಷ್ಟ ಇದಾಗಲ್ಲ, ಒಪ್ಪೋದಿಲ್ಲ ಅಂದ್ರೆ ನಾನು ಒಪ್ಪಿಸ್ತೇನೆ ಆಯ್ತಾ ಇಲ್ವೋ? ಹೋದ ಶಲ್ಯರಾಜನ ಹತ್ರ ಹೋದ. ಶಲ್ಯರಾಜ ರಾತ್ರಿ ವಿಶ್ರಾಂತಿ ತಗೋತಿದ್ದ, ಪಾಪ ಹಗಲೆಲ್ಲ ಯುದ್ಧ ಮಾಡಿದಾನೆ ಅಷ್ಟು ಏಕಪ್ರಕ ಯುದ್ಧ, ವಯಸ್ಸು ಬೇರೆ ಆಗಿದೆ ಪಾಪ ಆತನಿಗೆ, ಕೃಷ್ಣನಿಗೆ ವಯಸ್ಸಾಗಿಲ್ಲ, ಅದೊಂದು ಕಂಪೇರ್ ಮಾಡಬೇಕು ಕೊನೆಗೆ, ಏಜಾರು ನೋಡಬಾರ್ದು ಕೊನೆ ಪಕ್ಷ. ಆಗ ಕೃಷ್ಣನ ವಯಸ್ಸು 71 ವರ್ಷ, ಕೃಷ್ಣನಿಗೆ ಇನ್ನು ಪೂರ್ತಿ ಆಗಿಲ್ಲ 71 ಕೂಡ. ಆದರೆ ಇಲ್ಲೇನಾಗಿದೆ ಗೊತ್ತೇನು, ಶಲ್ಯರಾಜರ ವಯಸ್ಸು 800 ಇದ್ದಾರೆ ಎಲ್ಲ ಸೀನಿಯರ್ಸ್ ಪುಸ್ತಕ ಇವರೆಲ್ಲ, ಅವರು ಭೀಷ್ಮರು ದ್ರೋಣರು ಈ ಶಲ್ಯರಾಜ ಎಲ್ಲ ಕಂಟೆಂಪರೀಸ್ ಅವರೆಲ್ಲ ಕೂಡ, ವಯಸ್ಸಾರು ನೋಡಬಾರ್ದು ಕೊನೆ ಪಕ್ಷ. ಅದೂ ಇಲ್ಲ, ಈ ಶಕ್ತಿ ಅಂತ ವಿಶ್ರಾಂತಿ ತಗೊಳತಕ್ಕಂಟಿದ್ರೆ ಶಲ್ಯ, ಕೃಷ್ಣನಿಗೆ ವಿಶ್ರಾಂತಿಯೇ ಇಲ್ಲ ಕೃಷ್ಣನಿಗೆ, ಅಂತ ಕೃಷ್ಣ ಎಲ್ಲಿ ಶಲ್ಯ ಎಲ್ಲಿ? ಶಲ್ಯ ಹತ್ರ ಹೋಗ್ತಾರೆ ದುರ್ಯೋಧನ. ನನ್ನ ನೋಡಿದ ಶಲ್ಯ ರಾಜ ಹೇಳಿ ಕೇಳಿ ಬರಲೇಬೇಕಲ್ಲ, ಓ ದುರ್ಯೋಧನ ಬಾ ಅಂತ ಕರೆದ. ರಾಜವಾಗ ಮನೆ ಬಂದ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ, ಯಾರು ದೊಡ್ಡ ಹುಡುಕ ಬಂದ್ಬಿಟ್ರೆ ಭಾರಿ ಖುಷಿ ಆಗುತ್ತೆ. ಆ ದೊಡ್ಡದಲ್ಲದ ಒಂದು ಪೋಸ್ಟ್ ಅಂತ ದೊಡ್ಡದಾಗಿತ್ತಲ್ಲ, ಬಾ ದುರ್ಯೋಧನ ಏನ್ ಸಮಾಚಾರ ಅಂತ ಕೇಳಿದ. ಎಲ್ಲ ಮಾತ್ರೆಗದ ಶಲ್ಯರಾಜ, ನಾವೆಲ್ಲ ಇವತ್ತು ದೊಡ್ಡ ಸಮುದ್ರ ಪಾಂಡವರ ಸೇರಾ ಸಮುದ್ರದಲ್ಲಿ ಮುಳುಗೋಗ್ತಾ ಇದ್ದೇವೆ ಅಂತ ಹೇಳಿದ. ಫ್ಯಾಕ್ಟ್ ಅದು, ಒಂದು ಏನು ಯೋಚನೆ ಮಾಡೋ ಕಾರಣ ಇಲ್ಲ, ಮುಳುಗೋಗ್ತಾ ಇದ್ದಾರೆ, ನಿಶ್ಚಯ ಮುಳುಗೋಗ್ತಾ ಇದ್ದಾರೆ. ದುಡ್ಕೊತಾರೆ ಮುಳುಗೋಗ್ತೀನಿ ಅಂತ ಹೇಳಿದಿರ್ತಾನೆ ಪಾಪ, ಇಲ್ಲಿ ಅಂತೂ ಇದ್ರಲ್ಲಿ ಮುಳುಗೋಗ್ತಾ ಇದ್ದೀರ. ಈಗ ನಮ್ಮ ಗಾಡಿ ನಮ್ಮ ಒಂದು ದೋಣಿ ಮುಳುಗ್ತಾ ಇದೆ, ಈಗ ಏನು ಮಾಡೋದು ಅದಕ್ಕೀಗ? ಸರಿ ನಾನೇನು ಮಾಡಲಿ ಅಂತಾರೆ, ಮುಳುಗಿದ್ರೆ ನಾನೇನು ಮಾಡಲಿ, ನಿಂತಿದ್ದು ಕೂಡ ನಾವು ಮುಳುಗಬೇಕಷ್ಟೇ, ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ ತಿರುವ ಹೇಳ್ತಾನೆ, ನೀನೀಗ ಆ ಮುಳುಗೋ ದೋಣಿಗೆ ಕರ್ಣಧಾರನಾಗಿ ಬರಬೇಕು ಅಂತ ಹೇಳ್ತಾರೆ. ಮುಳುಗೋ ದೋಣಿಗೆ ಕರ್ಣಧಾರನಾಗಿ ಬರಬೇಕು, ಅಲ್ಲಿ ಸ್ಪೇಷಾಲಂಕಾರ ಅದು. ಕರ್ಣಧಾರ ಅಂದ್ರೆ ಒಳ್ಳೆಯ ನಾವಿಕ ಅಂತ, ಎಕ್ಸ್ಪರ್ಟ್ ನಾವಿಕ. ನೀನು ಬಂದು ದೋಣಿ ಮುಳುಗದಂತೆ ಮಾಡಬೇಕು ಅಂತ ಅರ್ಥ. ಇನ್ನೊಂದರ್ಥ ಕರ್ಣಧಾರ, ಕರ್ಣರಿಗೆ ಹೆಲ್ಪ್ ಮಾಡೋನಾಗಿ ಬರಬೇಕು ನೀನು. ಇವೆರಡರ್ಥ ಬಹಳ ಮಾತಾಡ್ತಾ, ನೀನು ಕರ್ಣಧಾರನಾಗಿ ಬರಬೇಕು. ಆಗ ಶಲ್ಯರಾಜ ಹೇಳಿದನಂತೆ, ಓ ಅದ ಏನಾಗಬೇಕು ಅದಕ್ಕೆ ನಾನಂತ ಏನ್ ಮಾಡಬೇಕು? ಆ ಕೇಳಿದರಂತೆ ಶಲ್ಯರಾಜ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ಬಹಳ ಸುಲಭ. ನೀನು ನಮ್ಮ ಕರ್ಣ ಗೊತ್ತಲ್ಲ ಈಗ ಕರ್ಣ ಯಾರು ಅಂತ ಹೇಳಿ, ಭಾರಿ ಭಾರಿ ವೀರ ಅರ್ಜುನಿಗೆ ಸಮ, ಅದೇ ಪಾಯಪಾಠ ಮಡಗು ಕೂತ್ಬಿಟ್ಟಿದ್ದಾರೆ ಅರ್ಜುನಿಗೆ ಸಮ, ಅರ್ಜುನಿಗೆ ಸಮ ಅಂತ ಹೇಳ್ಬಿಟ್ಟು ಅರ್ಜುನಿಗೆ ಸಮ. ಅದರಿಂದ ಭಾರಿ ಜೋರಾಗಿದ್ದಾನೆ, ಆದ್ರೆ ಏನು ಒಂದು ಒಂದು ಕೊರತೆ ಇದೆ ಪಾಪ ಆತನಿಗೆ. ಆತ ರಥ ನೋಡಿದೆಯಲ್ಲ ಹೇಗಿದೆ, ಆತನ ಸರಸ್ಸು ನೋಡಿದೆಯಲ್ಲ, ಅದೆಲ್ಲ ನೋಡಿದೆಯಲ್ಲ, ನೋಡಿದೆ ನೋಡಿದೆ ಏನಾಗಿದೆ ಕೊನೆಗೆ, ಆತನ ಸಾರಥಿ ಒಂದು ಸರಿ ಇಲ್ಲ, ಕೃಷ್ಣನಂತ ಸಾರಥಿ ಇಲ್ಲ, ಅದೇ ಬಹಳ ಯೋಚನೆ ಆಗಿಬಿಟ್ಟಿದೆ. ಹುಡುಕೊಂಡು ಹೋಗುತ್ತಾ ಇದ್ದೇನೆ ಅಂತ ಅವನ ಅಂತ ಕೇಳಿದ್ರೆ ಅಂತ, ಯಾರಾದ್ರೂ ಸಿಕ್ಕರ ಅಂದ್ರೆ ಸಿಕ್ಕಿದ್ದಾರೆ ಒಪ್ಪಬೇಕಷ್ಟೇ ಅಂತಾನೆ. ಯಾರು ಅಂದ್ರೆ ನೀನೇ ಶಲ್ಯರಾಜ, ನೀನು ಸಾರಥಿ ಆಗಬೇಕು ಅಂದಂತೆ. ಈ ಮಾತು ಕೇಳಿದ ಶಲ್ಯರಾಜರಿಗೆ ನೋಡಿ ಎಷ್ಟಿಟ್ಟು ಬಂದಿರ್ಬೇಕು ಲೆಕ್ಕ ಹಾಕಿ, ದೊಡ್ಡ ಆಫೀಸರ್ ಡ್ರೈವರ್ ಪೋಸ್ಟ್ ಖಾಲಿ ಇದೆ, ಬಂದು ಕರೆದ್ರೆ ಎಷ್ಟಿಟ್ಟು ಬರಬಹುದು? ಡ್ರೈವರ್ ಪೋಸ್ಟ್ ಕರೆದಾಗ ಆಯ್ತು, ಒಬ್ರು ಬಂದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕರೆದ್ರೆ ಎಷ್ಟು ಸಂಕಟ ಆಗಬಹುದು. ಶಲ್ಯರಾಜ ಮಾತು ಕೇಳಿದ ತಷ್ಟ ಬೆಂಕಿ ಆಗಿಬಿಟ್ಟನಂತೆ, ಏನು ಬರ್ನಾದ ರೀತಿಯಲ್ಲಿ ನಿಂತುಕೊಂಡಿದ್ದಾನೆ ದುರ್ಯೋಧನ. ಈ ಮಾತನ್ನ ಬೇರೆ ಯಾರಾದರೂ ಹೇಳಿದ್ರೆ ಈ ತಲೆ ಕೆಳಗಿರ್ತಿತ್ತಾಗಲೇ ಅಂತ ಹೇಳ್ತಾನೆ. ತಲೆ ಕತ್ತರಿಸಿ ಕೆಳಗೆ ಹಾಕ್ತಿದ್ದೆ, ನಿನ್ನ ತಲೆ ಎದ್ದು ಬಿಟ್ಟಿದ್ದೇನಷ್ಟೇನೆ, ನೀನು ದುರ್ಯೋಧನ ರಾಜ ಅಂತ ಬಿಟ್ಟಿದ್ದೇನಷ್ಟೇನೆ. ನಾನು ಯಾರನ್ನು ತಿಳ್ಕೊಂಡಿದ್ದೆ ಗೊತ್ತಾ? ನಾನು ಮದ್ರದೇಶದ ರಾಜ, ನಾನು ಮೂರ್ಧಾಭಿಷಿಕ್ತನಾದ ರಾಜ. ನಾನು ನನ್ನ ತಲೆ ಮೇಲೆ ಪಟ್ಟಾಭಿಷೇಕ ಮಾಡಿದ್ದಾರೆ, ಸ್ವಾಮಿಗಳಾಗೋರಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ, ರಾಜರಿಗೆ ಪಟ್ಟಾಭಿಷೇಕ ಮಾಡಿ. ಇವತ್ತು ರಾಜರಿಗೆ ಹೋಗ್ಬಿಟ್ಟಿದೆ, ಕ್ಯಾನ್ಸಲ್ ಆಗಿದೆ, ಇಲ್ಲ ಈಗ ರಾಜರೇ ಇಲ್ಲ ಮಂತ್ರಿಗಳಾದ್ರಿಂದ ಅದು ಪಟ್ಟಾಭಿಷೇಕದ ಕಾನ್ಸೆಪ್ಟ್ ಇಲ್ಲ. ಹಿಂದೆ ಪಟ್ಟ ರಾಜರಾದ ಇರ್ತಿತ್ತು ಅದು ಒಂದು. ಆದರೆ ಸ್ವಾಮಿಗಳ ಪೀಠಾಧೀಶರ ಬೇಕಾದ್ರೆ ಮಾಡ್ತಾರೆ, ತಲೆ ಮೇಲೆ ಸಾರಿಗ್ರಾಮಾದಿಟ್ಟು ಸಂಗ ಅಭಿಷೇಕ ಮಾಡ್ತಾರೆ, ಗಂಗಾದಿ ತೀರ್ಥಗಳನ್ನು ತಲೆ ಮೇಲೆ ಹಾಕ್ತಾರೆ, ಕಲಶಗಳಿಂದ ಪೂರ್ಣಾಭಿಷೇಕ ಕುಂಭಾಭಿಷೇಕವನ್ನು ಮಾಡ್ತಾರೆ ಅವರಿಗೆ. ಅದೇ ರೀತಿಯಲ್ಲಿ ನನಗೆ ಮಾಡಿದ್ದಾರೆ ಗೊತ್ತಾನು ರಾಜನಾದಾಗ. ಈ ಕರ್ಣ ಯಾರು? ಅವನೊಬ್ಬ ಸೂತಪುತ್ರ. ನಾನು ಮೂರ್ಧಾಭಿಷಿಕ್ತನಾದ ರಾಜ, ಒಬ್ಬ ಸೂತಪುತ್ರನಿಗೆ ಸೂತನಾಗಲ್ಲ, ಎಲ್ಲಿಂದಲ್ಲಿ ಕಮ್ಮಿ ನೋಡಿ. ಅವನು ಸೂತಪುತ್ರನಿಗೆ ಸೂತ ಅಂದ್ರೆ ಸಾರಥಿ, ಸೂತಪುತ್ರನಿಗೆ ಸೂತನಾಗಬೇಕ ನಾನು. ಏನೇ ತಿಳ್ಕೊಂಡಿದ್ದೆ ನನ್ನ ಆಯ್ತು, ಇನ್ನೊಂದು ಮಾತಾಡಬೇಡ, ಫಸ್ಟ್ ಇಲ್ಲಿ ಹೊರಟೋಗು ಅಂತ ಹೇಳಿದ್ರೆ, ಮೊದಲು ಹೊರಟೋಗಿ ಈ ಕಡೆಯಿಂದ ಇಲ್ಲಿರಬೇಡ ನೀನು ಅಂತ ಹೇಳಿ ಬೈದನಂತೆ. ಆಗ ದುರ್ಯೋಧನ ಇದಕ್ಕೆಲ್ಲ ಪ್ರಿಪೇರ್ ಆಗೇ ಬಂದಿದ್ದಾನೆ, ಲಂಚ ತಗೊಳ್ಳೋರು ಬೇಡ ಅಂತಷ್ಟು ಶುರು ಮಾಡ್ತಾರಲ್ಲ, ಮೆಲ್ಲಿಗೆ ಸ್ವಲ್ಪ ಕುತೂಹಲ ಮಾತಾಡೋದು ಶುರು ಮಾಡ್ತಾರೆ. ಆಗೋದ್ರೆ ಹೈಲಿಯಪ್ಪಾಜಿ ಬಲ್ಲ ಕಷ್ಟ ಸ್ವಲ್ಪ ಬರಿ ಹೋಗೋದ್ರ ಮೇಲೆ ಕರ್ಕೊಂಡು ಹೋಗ್ತಾನೆ, ಬರೋ ಹೊತ್ತಿಗೆ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟಿರ್ತಾನೆ ಅಲ್ಲಿ. ಈ ದುರ್ಯೋಧನ ಕಾನ್ಸೆಪ್ಟ್ ಇವೆಲ್ಲ ಕೂಡ ಶಲ್ಯ ರಾಜ ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ಒಂದು ವ್ಯವಸ್ಥೆ ಮಾಡಿದ್ದೇನೆ ನಾನು, ನೀವು ಭಾರಿ ದೊಡ್ಡವರಂತೂ ಗೊತ್ತಿದೆ ನನಗೆ, ಆದರೂ ಕೂಡ ನೋಡು ಸಮಯ ಹಾಗೆ ಬಂದುಬಿಟ್ಟೇ ಶುರು ಮಾಡಿದ್ದೇನೆ. ನೀನೇ ಗತಿ ನೀನೇ ಗತಿ ಅಂತ ಶುರು ಮಾಡ್ತಾನೆ ನೆಲ್ಲಗೆ. ಇದೊಂದು ಹೊಗಳ ಗತಿ ಇದೆ, ಒಂದು ಕ್ಲತ್ನ ತೊಗೊಂಡ್ಬಿಟ್ಟು ಸಾರ್ ಎಲ್ಲ ನಿಮ್ ಕೈಲಿದೆ ಅಂತಾರಲ್ಲ ಆ ಥರ, ನಿನ್ನ ಕೈಲಿದೆ ಈಗ ನೀನು ಬರಬೇಕೀಗ. ಏನು ದುರ್ಯೋಧನ ಏನು ಮಾತಾಡ್ತೀಯ ನೀನು, ಸಾರತ್ಯ ಏನು ತಿಳ್ಕೊಂಡಿದೆ ಸಾರಥ್ಯ ಆಗೋದು ಅಂತ ಕೇಳಿದ್ರೆ ಎಷ್ಟು ಅವಮಾನ ಆಗೋದೆ ನನಗೆ ಅಂತ ಕೇಳಿದ್ರೆ, ಶಲ್ಯರಾಜ ನೀನು ತಪ್ಪು ತಿಳ್ಕೊಂಡಿದ್ದಿ, ಸಾರಥ್ಯ ಅನ್ನೋದು ಅವಮಾನದ ವಿಷಯನೇ ಅಲ್ಲ ಅಂತ ಹೇಳಿಬಿಡ್ತಾನೆ. ಸಾರಥ್ಯ ಅವಮಾನದ ವಿಷಯ ಅಲ್ಲ, ಅದು ಒಂದು ಬಹಳ ಗೌರವದ ವಿಷಯ. ಅದು ಯಾಕೆ ತಪ್ಪು ತಿಳ್ಕೊತೀಯ ನೀನೀಗ? ನಿಜವಾಗಲೂ ಸಾರಥ್ಯ ಯಾರಾಗಬೇಕು ಗೊತ್ತಾ? ಜನ ಏನು ತಿಳ್ಕೊಂಡಿದ್ದಾರೆ ಸಾರಥ್ಯ ಯಾರಾಗಬೇಕು ತಿಳ್ಕೊಂಡಿರ್ತಾರೆ? ಕೆಲಸಕ್ಕೆ ಬಾರದವರು ಸಾಮಾನ್ಯ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ಬುದ್ಧ್ಯ ಬಲೇನ ಜ್ಞಾನೇನ ಧೈರ್ಯಾದ್ಯರಪಿ ಯೋ ಅಧಿಕ ರಥಿನಃ ಸಾರಥಿ ಹಿ ಸಸ್ಯಾತ್. ಒಬ್ಬ ರಥಿ ಇದ್ದಾರೆ, ಸಾರಥಿ ಇದ್ದಾನೆ ತಿಳ್ಕೊಂಬೋಣ. ರಥಿ ಅಂದ್ರೆ ರಥಲ್ಲಿ ಕೂತಂತ ನಾಯಕ ಅವನು, ಸಾರಥಿ ಅಂದ್ರೆ ಓಡ್ಸೋನು. ಓಡ್ಸೋನು ಹೇಗಿರ್ಬೇಕು ಗೊತ್ತಾ? ರಥಿನಃ ರಥಿಯಾದವನಿಗಿಂತ ಬುದ್ಧ ಬಲೇನ ಜ್ಞಾನೇನ ಬುದ್ಧಿಯಲ್ಲಿ ಬಲದಲ್ಲಿ ಜ್ಞಾನದಲ್ಲಿ ಧೈರ್ಯಾದ್ಯರಪಿ ಧೈರ್ಯ ಬದಲಾದ ಗುಣಗಳಲ್ಲಿ ಯಹ ಅಧಿಕ ಯಾವನು ಇನ್ನೂ ದೊಡ್ಡವನಾಗಿರ್ತಾನಲ್ಲ ಅವನು ಸಾರಥ್ಯ ಆಗಬೇಕು. ಅಂದ್ರೆ ಸಾರಥ್ಯ ಆಗೋದು ಅಂದ್ರೆ ಇದು ಮೋಸ್ಟ್ ರೆಸ್ಪೆಕ್ಟಬಲ್ ಪೋಸ್ಟ್ ಅಂತ ಅವನು ಹೇಳದು. ಸಾರಥ್ಯ ಆಗ್ತಕ್ಕಂಥವ್ನು ಯಾವಾಗಲೂ ವೃತ್ತಿಗಿಂತ ಏನಾಗಿರಬೇಕು? ಅವನು ಭಾರಿ ಮೇಲಿರಬೇಕು, ಕೆಳಗಿರಬಾರದು, ಭಾರಿ ಮೇಲಿರಬೇಕು. ಗೊತ್ತಾಯ್ತಾ? ಹೇಗೆ ತಂತ್ರ ಮಾಡ್ತೇನೆ ಲೆಕ್ಕ ಹಾಕಬೇಕು. ಕೊಟೇಶನ್ ಬೇರೆ, ಅದಕ್ಕೊಂದು ಕೊಟೇಶನ್ ಹುಡುಗಿ ಎಲ್ಲದಕ್ಕೂ ಸಿಗುತ್ತೆ, ಹೆಂಡ ಕುಡಿದು ಕೊಟೇಶನ್ ಸಿಗುತ್ತೆ, ಒಂದು ಬಿಡೋದಿಲ್ಲ. ಎಂಥ ಕೆಲಸ ಮಾಡಿದ್ರೆ ಒಂದು ಕೊಟೇಶನ್ ರೆಡಿ ಇರುತ್ತೆ. ಅವನು ಕೂಡ ಡೆವಿಲ್ ಕೋಟಿದ್ರು ಸಿಪ್ತರ್ ಅಂತಾರಲ್ಲ ಹಾಕಿ. ಆದರೆ ಬುದ್ಧಿವಂತವನು ಜಲ್ಲರಾಜ ದಾರಿ ತಪ್ಪಿಸಕ್ಕೆ ಏನೇಬೇಕು ಎಲ್ಲ ಮಾಡಲು ತಯಾರಾಗಿ ಬಂದಿದ್ದಾರೆ. ನಿನಗೆ ಗೊತ್ತಿಲ್ಲ, ಸಾರಥಿ ಅಂದರೆ ರಥಿಯ ರಥವನ್ನು ಓಡಿಸೋನಲ್ಲ, ರಥಿನ ಪ್ರೊಟೆಕ್ಟ್ ಮಾಡೋನು ಅಂತ ಅರ್ಥ. ರಥಿನ ಕಾಪಾಡಬೇಕು ಅವನು. ಕಾಪಾಡಬೇಕಾದ್ರೆ ಏನಾಗಿರ್ಬೇಕು? ಅವನಿಗಿಂತ ಸುಪೀರಿಯರ್ ಆಗಿರಬೇಕು. ಎಲ್ಲ ಗುಣದಲ್ಲೂ ಅವನು ಜಾಸ್ತಿ ಜಾಸ್ತಿ ಇರಬೇಕು. ಅಂದರೆ ನೀವು ಯಾರು ಅಂತ ಅರ್ಥ? ನೀನೀಗ ಅರ್ಜುನಿಗಿಂತ ದೊಡ್ಡವನು ಅಂತ ಕೇಳ್ತಿದ್ದೇನೆ, ಕಡಿಮೆ ಅಂತ ಕೇಳ್ತಾ ಇಲ್ಲ ನಾನೀಗ. ಇಷ್ಟೆಲ್ಲ ದುರ್ಯೋಧನ ಮಾತಾಡ್ತಾನಲ್ಲ, ಬಿಡ್ತಾರಾ ಇದೆಲ್ಲ? ತೀರಿ ಹೊಡೆದು ಬಿಡ್ತೀಯ ಅಂತ ಕೇಳಿದರೆ ಆ ಹೇಳ್ತಾರೆ, ನೋಡು ನಿನಗೆ ಗೊತ್ತಿಲ್ಲ, ಒಂದು ಮಾತು ಹೇಳ್ತೇನೆ, ಸಾರಥಿಯಾದ ರಥಿಗಿಂತ ದೊಡ್ಡವನಾಗಿರಬೇಕು ಅಂತ ಹೇಳೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅರ್ಜುನಸ್ಯ ಯಥಾಹರಿಹಿ. ಕೃಷ್ಣ ಇದ್ದಾನೆ ಸಾರಥಿಯಾಗಿ, ಅರ್ಜುನ ಮುಂದೆ ಕುತ್ಕೊಂಡಿದ್ದಾನೆ. ಯಾರು ದೊಡ್ಡವರು ಗೊತ್ತಲ್ಲ ನಿನಗೆ ಅಂತ ಕೇಳ್ತಾರೆ. ಯಾರು ದೊಡ್ಡವರು ಗೊತ್ತಲ್ಲ ಅಂದ್ರೆ ದುರ್ಯೋಧನ ಕೂಡ ಒಂದು ಒಪ್ಪಿಕೊಂಡ, ಕೃಷ್ಣ ದೊಡ್ಡವರು ಅರ್ಜುನಿಗಿಂತ. ಭಾರಿ ಇಂಟ್ರೆಸ್ಟಿಂಗ್ ಅದು. ಕೃಷ್ಣ ಸರ್ವತೋತ್ ಅವನ ಬಾಯಲ್ಲೇ ಬಂತು, ಅನಿವಾರ್ಯವಾಗಿ ಬಂತು. ನರ ನಾರಾಯಣ, ಅರ್ಜುನ ನರಾವಿಷ್ಟನಾದವನು, ನಾರಾಯಣ ಐತ ಅಂತೂ ಅವನು ಕೂಡ ನರನ ಐಕ್ಯ ಅಂತ ಹೇಳಲಿಲ್ಲ ಪುಣ್ಯಕ್ಕೆ. ನರ ನರಕ್ಕಿಂತ ಭಾರಿ ದೊಡ್ಡವರು ಅಂತ ಹೇಳಿಬಿಟ್ಟು. ಕೃಷ್ಣ ಎಷ್ಟು ದೊಡ್ಡವನು, ಕೃಷ್ಣ ಹ್ಯಾ ಕಾಪಾಡ್ತಾನೆ ಅರ್ಜುನನನ್ನ, ಹಾಗೆ ಕಾಪಾಡೋದು ಕೇಳಿದ್ರೆ ಹೊರತು ಕಡಿಮೆ ಅಂತ ಹೇಳಿಲ್ಲ ನಾನು ಅಂದನಂತೆ. ಹೇಗೆ ದಾರಿ ತಪ್ಪಿಸೋರಿಗೆಲ್ಲ ಒಳ್ಳೆ ವಾಕ್ಯದ ಒಂದು. ಅರ್ಜುನಸ್ಯ ಯಥಾ ಹರಿಹಿ, ದುರ್ಯೋಧನ ಹೇಗೆ ಸ್ಟಡಿ ಮಾಡಿದ್ದಾನೆ, ತನಗೆ ಗೊತ್ತು ಅರ್ಜುನಿಗಿಂತ ಕೃಷ್ಣ ದೊಡ್ಡವನು ಒಂದು ಹಾಕಿದ್ರೆ ನಂಬೋದಾಗಿದ್ದಿದ್ರೆ ಅವನು ಇಂಥ ಚಾನ್ಸ್ ಸಿಕ್ಕಿದ್ದು ಗೊತ್ತಾ? ಎಂಥ ಮೂರ್ಖ ಅವನು ದುರ್ಯೋಧನ. ಶಲ್ಯರಾಜನ ಸಾರಥ್ಯ ಆಗುತ್ತೆ ಹೊಡ್ಕತಾ ಇದ್ದಾನೆ, ಅರ್ಜುನಿಗೆ ಕೃಷ್ಣ ಸಾರಥ್ಯ ದುಃಖ ಪಡ್ತಾ ಇದ್ದಾನೆ. ಕೃಷ್ಣ ಫಸ್ಟ್ ಚಾಯ್ಸ್ ಕೊಟ್ಟಿದ್ದು ಯಾರಿಗೆ? ಇವನಿಗೇನೆ. ದುರ್ಯೋಧನ ನೀವಿಬ್ಬರು ಯಾರು ಬೇಕು ಅಂತ ಕೇಳಿದ್ದು ಯಾರು? ಕೃಷ್ಣ ಅರ್ಜುನಿಗೆ ಹೇಳಿದ. ಇದಕ್ಕೆ ಯಾರು ಆರಿಸ್ಕೋಬೇಕು ಅಂತ ಕೇಳಿದರೆ ದುರ್ಯೋಧನ ಏನ್ ಮಾಡಿದ? ಅರ್ಜುನ ಕೃಷ್ಣನ ಆರಿಸ್ಕೊಂಡು ಬಿಟ್ಟ. ದಡ್ಡ ನಾನು ಎಷ್ಟು ಜಾಣ, ಸೈನ್ಯ ಆರಿಸ್ಕೊಂಡ್ಬಿಟ್ಟೆ ಅಂತ ಬಂದಲ್ಲ, ಈಗ ಬಿಡುತ್ತಿರಬೇಕಾಗಿ ಈ ಸಂಕಟ ಆಗಿರ್ಬೇಕೀಗ. ಅಯ್ಯೋ ಅಯ್ಯೋ, ಅವತ್ತೇ ಕೃಷ್ಣನ ಆರಿಸ್ಕೊಂಡ್ ಬಿಟ್ಟಿದ್ರೆ, ಕಳ್ಳನೇ ಕೃಷ್ಣ ಸಾರಥಿ ಆಗಿಬಿಟ್ಟಿದ್ದಿದ್ರೆ, ಏನ್ ಬಿದ್ದಿದ್ರೆ ಏನಾಗ್ತಿತ್ತು ಯಾರೇನೇ ಇಲ್ಲ, ಏನೇನೋ ಆಗ್ತಿತ್ತಂತ ಕನಸು ಕಾಣ್ತಾ ಇದ್ದಾರೆ. ಟೂ ಲೇಟ್. ಈಗ ಪರೀಕ್ಷೆ ಸೆಪ್ಟೆಂಬರ್ ಆದ್ಮೇಲೆ ಮಾತ್ರೆ ಸರಿಯಾಗಿ ಬರೆದಿದ್ರೆ ಆಗ್ತಿತ್ತು ಅಂತ ನೋಡ್ರಿ. ಆಗ ಹಾಗೆ ಸೆಪ್ಟೆಂಬರ್ ಮಾರ್ಚ್ನಲ್ಲಿ ಎಷ್ಟು ಸುಲಭ ಇತ್ತಲ್ಲ ಸಂಕಟ ಪಟ್ಟರೆ, ಆಗ ಹಾಗೆ ಟೂ ಲೇಟ್. ಏನು ಪ್ರಯೋಜನ ಇಲ್ಲ, ನಮ್ಮ ಜೀವನ ಹೀಗೇನೆ, ಅಂತ್ಯಕಾಲದವರೆಗೂ ಏನೇನೋ ಮಾಡ್ಕೊಂಡಿರ್ತಾನೆ. ಜ್ಞಾನ ಬರೋ ಹೊತ್ತಿಗೆ ಟೂ ಲೇಟ್, ಏನೋ ಮಾಡಕ್ ಬರೋದಿಲ್ಲ. ಆಗ ಆರೂ ಸಂಗಡ ಬಾಹೋರ್ ಇಲ್ಲ ಅನ್ನೋ ಗೊತ್ತಾಗೋ ಹೊತ್ತಿಗೆ ಇವನೇ ಹೋಗಲು ತಯಾರಾಗಿರ್ತಾರೆ. ತೋನೇನು ಉಪಯೋಗ ಅದರಿಂದ? ಮೊದಲೇ ಗೊತ್ತಾಗಿದ್ದಿದ್ರೆ ಒಳ್ಳೆ ವಯಸ್ಸಿನ ಗೊತ್ತು ಎಷ್ಟು ಸಾಧನೆ ಮಾಡಬಹುದಾಗಿತ್ತಾಗ. ಆದ್ರಿಂದ ನಾವು ಕೌಮಾರ ಆಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾರಿಹ, ಚಿಕ್ಕಂದಿನಲ್ಲಿ ಶಾಸ್ತ್ರ ತಿಳ್ಕೊಳ್ಬೇಕು, ತತ್ವವನ್ನು ಸಂಪಾದನೆ ಮಾಡಬೇಕು, ಆಗ ನಮಗೆ ಉಪಯೋಗಕ್ಕೆ ಬರುತ್ತೆ. ದುರ್ಯೋಧನ ಉಪಯೋಗಕ್ಕೆ ಬರಲೇ ಇಲ್ಲ. ಆದ್ದರಿಂದ ನೋಡು ಮಾವ, ನೀನು ಇದಾಗಬೇಕು. ಅರ್ಜುನನಿಗೆ ಕೃಷ್ಣ ಸಾರಥಿಯಾದಂತೆ ನೀನು ಕರ್ಣನಿಗೆ ಸಾರಥಿಯಾಗಬೇಕು, ನಮಗೆ ಗೆಲುವು ತಂದುಕೊಡಬೇಕು ಅಂತ ಕೇಳಿದ್ದೇನೆ. ಆದರೆ ಶಲ್ಯ ಬಿಟ್ಟಿಲ್ಲ, ಅದು ಆ ಬೋಸ್ ಚೇಂಜ್ ಮಾಡಿಲ್ಲ. ಕಾರಣ ಶಲ್ಯ ಭಾರಿ ಬುಸ್ಕೊಡ್ತಾ ಇದ್ದ, ನೀನು ಚೆನ್ನಾಗಿ ಅವಮಾನ ಮಾಡ್ತಿದ್ದಿ ಅಂತ ಹೇಳಿಬಿಟ್ಟು. ಆಗ ದುರ್ಯೋಧನ ಏನ್ ಮಾಡ್ತಾನೆ, ನೋಡು ಮಾವ ನೀನು ಏನ್ ತಿಳ್ಕೊಂಡಿದ್ದೀಯಾ, ಒಂದ್ ಕಡೆ ಬಂದ್ರೆ ಎಕ್ಸೆಪ್ಷನ್ ಅಂತ ಆಗುತ್ತೆ ಕೆಲವು ಸಲ. ಅರ್ಜುನನಿಗೆ ಕೃಷ್ಣ ಸಾರಥಿಯಾಗಿದ್ದಾನೆ, ಅದೊಂದು ಎಕ್ಸೆಪ್ಷನ್. ಅದು ಅದನ್ನು ರೂಲ್ ಮಾಡಬೇಡ ಅಂತ ಹೇಳ್ಬೋದು ನೀನೀಗ. ಅದಕ್ಕೆ ಇನ್ನೊಂದು ಕಥೆ ಹೇಳ್ತೇನೆ ಕೇಳು. ಇನ್ನೊಬ್ಬರಿದ್ದಾರೆ, ಅವರು ಸಾರಥಿಯಾದವರೇ, ಅವರು ಕೂಡ ಎಂಥವರು ರಥಿಗಿಂತ ದೊಡ್ಡವರಾದವರೇ. ಆ ಕಥೆ ಹೇಳ್ತೇನೆ ಶುರು ಮಾಡಿದ್ದೇನೆ. ದುರ್ಯೋಧನ ಎಷ್ಟು ಪುರಾಣ ಗೊತ್ತಿದೆ ಅವನಿಗೆ, ಇದು ಆಶ್ಚರ್ಯ. ಪುರಾಣ ಕುಣಿಕೆತ್ತ ಎಲ್ಲ ಕೇಳ್ಬಿಟ್ಟಿದ್ದಾರೆ ಅವರು ಕೂಡ. ನೋ ಅಪ್ಲಿಕೇಶನ್ ಜೀರೋ. ಈಗ ಫೇಲ್ ಆಗ ಹುಡುಗರು ಟೆಕ್ಸ್ಟ್ ಬುಕ್ ಎಲ್ಲ ಇಟ್ಕೊಂಡಿರ್ತಾರೆ, ಗೈಡು ಇಟ್ಕೊಂಡಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ, ಆದರೆ ಉದ್ಯೋಗ ಮಾತ್ರ ಮಾಡ್ಕೊಳ್ಳೋದು ಬರೋದಿಲ್ಲ ಅವರು. ಇವತ್ತು ದುರ್ಯೋಧನ ಪುರಾಣ ಕಥೆಗಳನ್ನು ಕೋಪ್ ಮಾಡ್ತಾನೆ, ದೊಡ್ಡ ಕಥೆ ಹೇಳ್ತಾನೆ. ಈಗ ಅದೇನು ಕಥೆ ಅಂತ ನಾಳೆ ನೋಡೋಣ. ದುರ್ಯೋಧನ ಬಾಯಲ್ಲಿ ಕಥೆ ಅದೇ ಬಹಳ ವಿಚಿತ್ರವಾದ ಕಥೆ ಬೇರೆ ಹೇಳ್ತಾರೆ. ಆ ಕಥೆಯಲ್ಲಿ ಆ ಸಂದೇಶವನ್ನು ಕೊಡ್ತಾನೆ. ಆದ್ರಿಂದ ನೀನು ಕರ್ಣನಿಗೆ ಸಾರಥಿಯಾಗೋದರಲ್ಲಿ ಏನು ಕೆಟ್ಟದ್ದಿಲ್ಲ, ಇದು ಭಾರಿ ದೊಡ್ಡ ಪರಿಶ್ರಮ ಅದನ್ನು ಹೇಳೋದಕ್ಕೆ ಹೋಗ್ತಾನೆ. ಅದು ಹೇಗೆ ಹೇಳ್ತಾನೆ ದುರ್ಯೋಧನ ಅಂಬುದನ್ನ ನೋಡೋಣಂತೆ. ನಮಗಿನ್ನು ಕರ್ಣಪರ್ವ ಇದು. ಕರ್ಣಪರ್ವ ಹೆಸರಿಗೆ ಕರ್ಣ ಯುದ್ಧ ಮಾಡಿದ ಒಂದೂವರೆ ದಿವಸ ಅಷ್ಟೇ ಇದೆ. ಆದರೆ ಆತನ ಪರ್ವ ಒಂದು ವಾರ ಪೂರ್ತಿ ಬೇಕಾತಾರೆ, ಎರಡು ದಿವಸ ಆಗಿರುತ್ತೆ ಈಗಾಗಲೇ. ಇನ್ನೊಂದು ನಾಲ್ಕೇ ದಿವಸ ಇರ್ತದೆ, ಆರು ದಿವಸ ಉಪನ್ಯಾಸ. ಆದ್ದರಿಂದ ನಾಲ್ಕು ದಿವಸ ಕರ್ಣನ ಪರ್ವದಲ್ಲಿ ಬಹಳ ರೋಚಕವಾದಂತಹ ಅತ್ಯಂತ ಅಪೂರ್ವವಾದ ಘಟ್ಟಗಳ ಸರಮಾಲೆ ಬರುತ್ತೆ, ಅದನ್ನು ನೋಡೋಣ ಅಂತ ಹೇಳ್ತಾ. ಇವತ್ತು ದಿವಸ ಗುರುರಾಜರಾಯರು ಒಂದು ವಿದ್ಯಾಸಂಸ್ಥೆಗೆ ಭಗವದ್ಗೀತಾ ಪುಸ್ತಕಗಳನ್ನ ವಿದ್ಯಾರ್ಥಿಗಳ ಪ್ರೋತ್ಸಾಹಿಸೋಸ್ಕರವಾಗಿ ದಾನವಾಗಿ ಕೊಡುವ ಮೂಲಕ ಒಳ್ಳೆಯ ಒಂದು ಜ್ಞಾನ ಕಾರ್ಯಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಅದು ಸದುಪಯೋಗ ಆದರೆ ನಿಜವಾದ ಅರ್ಥದಲ್ಲಿ ಒಳ್ಳೆ ಮಾತುಗಳು ನಮ್ಮನ್ನ ಒಂದು ಮಾತು ಜ್ಞಾಪಕ ಮಾಡಿಕೊಂಡ್ರೆ ಯಾರು ಫೋನ್ ನಂಬರ್ ಗೊತ್ತಿದ್ರೆ ಖುಷಿಯಾಗಿಬಿಡುತ್ತೆ, ಹಬ್ಬ ಡೈಲ್ ಮಾಡಿಬಿಡ್ತೀವಿ ತಕ್ಷಣ. ಇನ್ನು ಭಗವಂತನ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಇದ್ದಾಗೆ ಭಗವದ್ಗೀತಾ ಆದರೆ ವಿಷ್ಣು ಸಹಸ್ರನಾಮಗಳು ಅಂದರೆ ದೇವರ ಜೊತೆಗೆ ಸಂಬಂಧ ಬೆಳೆಸ್ತಕ್ಕಂಥ ಮಂತ್ರಗಳವೆಲ್ಲ ಕೂಡ ಅದನ್ನ ಅರ್ಹ ಜನಗಳ ಕೈಯಲ್ಲಿ ಸಿಕ್ಕಾಗ ವಂಡರ್ಸ್ ಮಾಡಬಹುದು ಅಂತದಕ್ಕೋಸ್ಕರ ಶ್ರೀ ಗುರುರಾಜರಾಜ್ ಮಾಡಿರತಕ್ಕಂತಹ ಕಾರ್ಯ ಇದು ಹರಿವಾಯಿಗಳಿಗೆ ಅತ್ಯಂತ ಪ್ರಿಯಕರವಾಗಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾ ಯೋಂತಃ ಪ್ರವಿಶ್ಯ ಮಮ ವಾಚ ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದ ಕರ್ಣಪರ್ವದಲ್ಲಿ ಹೇಗೆ 16ನೇ ದಿವಸದ ಯುದ್ಧದಲ್ಲಿ ಕರ್ಣನ ಸೇನಾಧಿಪತ್ಯದಲ್ಲಿ ಭೀಮ ಅಶ್ವತ್ಥಾಮರ ಅತ್ಯಂತ ಭಯಾನಕವಾದ ಯುದ್ಧ ನಡೆದು ಕೊನೆಗೆ ಅದರಲ್ಲಿ ಅಶ್ವತ್ಥಾಮರು ಮೂರ್ಛಿತರಾದರು. ಮುಂದೆ ಭೀಮಸೇನನ ಪರಾಕ್ರಮ, ಅನಂತರ ಅವತ್ತಿನ ಯುದ್ಧದಲ್ಲಿ ದುರ್ಯೋಧನನ ಪರಾಜಯ, ವೃಂದಾವನವೆಂದರ ವಧೆ ಸಾತ್ಯಕಿಯಿಂದ ಕೊನೆಗೆ ಅರ್ಜುನನಿಂದ ಕರ್ಣನ ಸೋಲು ಅವೆಲ್ಲ ನಡೆಯಿತು. ಅನಂತರ ದುರ್ಯೋಧನ ಕರ್ಣನನ್ನು ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಮಾಡಿದಾಗ ಕರ್ಣ ಹೇಳಿಕೊಂಡ, ನಾನು ಇವತ್ತು ಮನಸ್ಸೆಲ್ಲೋ ಇಟ್ಟಿದ್ದೆ, ಅನ್ಯಮನಸ್ಕ ಮಾಧವ್, ನನ್ನ ಮನಸ್ಸು ಬೇರೆ ಕಡೆ ಇದ್ದಿದ್ದರಿಂದ ಅರ್ಜುನ ಗೆದ್ದುಬಿಟ್ಟ, ಆದರೆ ನಾನು ಗೆದ್ದೇ ಗೆಲ್ತೇನೆ ಅಂತ ಭರವಸೆ ಕೊಡ್ತಾ, ತನಗೂ ಅರ್ಜುನನಿಗೂ ತುಂಬ ಸಾಮ್ಯಾಂಶ ಇದ್ದು ವೈಯಕ್ತಿಕವಾದ ಹಿರಿಮೆಯಲ್ಲಿ ತಾನು ದೊಡ್ಡವನಾದರೂ ಕೂಡ ಅರ್ಜುನನಿಗಿರತಕ್ಕಂಥ ಸಾರಥಿ ಕೃಷ್ಣನಂಥ ಸಾರಥಿ ತನಗಿಲ್ಲ, ಅದಕ್ಕೆ ತಾನು ಸೋಲ್ತಾ ಇದ್ದೇನೆ, ಅಂಥ ಸಾರಥಿ ಸಿಕ್ಕರೆ ಗೆಲ್ತೇನೆ ಅಂತ ಹೇಳಿದ. ದುರ್ಯೋಧನ ಅದನ್ನು ನಂಬಿದ. ಇದು ಆಶ್ಚರ್ಯ, ಕೃಷ್ಣನಂಥ ಸಾರಥಿ ಇಲ್ಲ, ಅದು ಸರಿಯಾದ ಮಾತು. ಆದರೆ ಕೃಷ್ಣನಂಥ ಸಾರಥಿ ಇಲ್ಲ ಅಂಥೇಳಿ ಶಲ್ಯನ ಕೃಷ್ಣನಿಗೆ ಸಮ ಅಂತ ತಿಳ್ಕೊಂಡಲ್ಲ, ಅದು ಅತ್ಯಂತ ದೊಡ್ಡ ಅಪರಾಧವಾಯಿತು. ಕರ್ಣನ ತಪ್ಪು ಅದು, ಈ ಕಡೆಗೆ ದುರ್ಯೋಧನ ತಪ್ಪು ಇದು. ದುರ್ಯೋಧನ ಏನು ತಿಳ್ಕೊಂಡ, ಕೃಷ್ಣ ಸಾರಥ್ಯವೇನಾದರೂ ಅರ್ಜುನಿಗಿಲ್ಲದೆ ಹೋಗಿದ್ರೆ ಅರ್ಜುನಿಗೆ ಏನೋ ಮಣ್ಣಕ್ಕಾಗ್ತಿರಲಿಲ್ಲ. ಅದೇ ರೀತಿ ಕರ್ಣನಿಗೆ ಶಲ್ಯನ ಸಾರಥ್ಯ ಬಂದರೆ ಮೀರಿಸಿಬಿಡ್ತಾನೆ ಅರ್ಜುನನನ್ನ ಭ್ರಮೆಗೆ ಒಳಗ. ಅಂತೂ ಈ ಮಾತನ್ನ ನಂಬಿದ ಅವನು ಶಲ್ಯರಾಜನನ್ನು ಕೇಳಿದ. ಶಲ್ಯರಾಜ ಭಾರಿ ಕೋಪಗೊಂಡ. ಆ ಸಮಯಕ್ಕೆ ದುರ್ಯೋಧನ ಸಮಾಧಾನ ಮಾಡಿದ, ಒಬ್ಬ ಸಾರಥಿಯಾದವನು ರಥಿಗಿಂತ ಬುದ್ಧ ಬಲೇನ ಜ್ಞಾನೇನ ಧೈರಾಜ್ಯೇಪಿ ಯೋ ಅಧಿಕ ರಥಿನಃ ಸಾರಥಿ ಸಸ್ಯಾತ್ ಅರ್ಜುನಸ್ಯ ಯಥಾ ಹರಿಹಿ. ಒಬ್ಬ ರಥಿಗೆ ಸಾರಥಿಯಾಗಬೇಕಾದ್ರೆ ಬುದ್ಧಿ ಮೊದಲಾದ ಎಲ್ಲ ಗುಣಗಳಲ್ಲೂ ಕೂಡ ಅವನು ಮೇಲಿರಬೇಕು. ಹಾಗಿದ್ರೆ ಮಾತ್ರ ಸಾರಥಿಯಾಗ್ತಾನೆ. ಸಾರಥ್ಯ ಎಂಬುದು ಅದು ಕೆಳದರ್ಜೆಯದಲ್ಲ, ಅದು ರಥಿಗಿಂತ ಉತ್ತಮ ದರ್ಜೆ ಇರುವಂತ ಪ್ರತಿಪಾದನೆ ಮಾಡಿದೆ. ಅದಕ್ಕೆ ದೃಷ್ಟಾಂತವಾಗಿ ಅರ್ಜುನಸ್ಯ ಯಥಾ ಹರಿಹಿ, ಅರ್ಜುನಿಗೆ ಕೃಷ್ಣ ಇದ್ದಾನಲ್ಲ ಹಾಗೆ ಅಂತ ಹೇಳಿದ. ಇದನ್ನ ನಿರೂಪಣೆ ಮಾಡಲಿಕ್ಕೆ ಮತ್ತೊಂದು ದೃಷ್ಟಾಂತ ಉಪಯೋಗಿಸ್ತು. ಒಂದೇ ಕಡೆ ಆದರೆ ಆಕಸ್ಮಿಕ ಅಂತ ಆಗಬಹುದು, ಹಾಗಲ್ಲ, ಇದು ನಿಜವಾಗ್ಲೂ ನಡೆಯುತ್ತೆ ಅಂತ ಹೇಳೋದಕ್ಕೋಸ್ಕರ ಇನ್ನೊಂದು ದೃಷ್ಟಾಂತ ಕೊಟ್ಟ. ಹಿಂದೊಮ್ಮೆ ಏನಾಯಿತು, ದುರ್ಯೋಧನ ಹೇಳ್ತಾನೆ, ಹಿಂದೊಮ್ಮೆ ಏನಾಯಿತು, ತ್ರಿಪುರಾಸುರರ ಒಂದು ಆಕ್ರಮಣದಿಂದಾಗಿ ಮೂರು ಲೋಕಗಳು ಕೂಡ ತಲ್ಲಣಿಸಿ ಹೋದು. ಅವರಿಗೆಲ್ಲ ಬ್ರಹ್ಮಾದಿಗಳ ವರ ಆ ತ್ರಿಪುರಾಸುರರಿಗೆ. ಆ ತ್ರಿಪುರದೊಂದೇನರ್ಥ, ಮೂರು ಪಟ್ಟಣಗಳನ್ನು ಹೊಂದಿದವರು ಅಂತ ಅರ್ಥ. ಮೂರು ಪಟ್ಟಣಗಳನ್ನು ಹೊಂದಿದವರು, ಚಿನ್ನ ಆಮೇಲೆ ಸೀಸ ಈ ಒಂದು ಬೆಳ್ಳಿ, ಮೂರು ಪಟ್ಟಣಗಳನ್ನ ಮಾಡಿಸಿಕೊಂಡು ಅದರಲ್ಲಿ ವಾಸ ಮಾಡ್ತಿದ್ರೆ ಅಂತ. ಅವ್ರಿಗೇನು ವರ ಅಂದರೆ, ಆ ಮೂರು ಪರಗಳು ನಾಶವಾಗೋರಿಗೂ ಅವರು ನಾಶವಾಗಬಾರದು ಅಂತಕ್ಕಂಥ ವರ. ಆ ವರದ ಬಲದಿಂದಾಗಿ ಕೊಬ್ಬಿದಂಥ ಅವರು ಲೋಕನಾಶವನ್ನು ಮಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಹೇಗೆ ಸಂಹಾರ ಮಾಡಬೇಕು ಅಂತ ಪ್ರಶ್ನೆ ಬಂತು. ಇಲ್ಲಿ ಸಮಸ್ಯೆ ಇರೋದು ದೈತ್ಯರಲ್ಲಿ ಅಲ್ಲ, ಅವರು ವರ ಕೊಟ್ಟಿರ್ತಾರಲ್ಲ ಬ್ರಹ್ಮಾದಿ ದೇವತೆಗಳು, ಅವರಿಗೆ ಗೌರವ ಧಕ್ಕೆ ಬರದಂತೆ ಕೊಲ್ಲಬೇಕು ಅವರ. ಇದು ಬಹಳ ಮುಖ್ಯ. ಇದು ಒಬ್ಬ ಗೂಂಡ ಮಿನಿಸ್ಟರ್ ಲೆಟರ್ ತಂದಾಗ ಗೂಂಡ ಇವನ್ನು ಒಪ್ಪಲಕ್ಕೆ ಬರೋದಿಲ್ಲ, ಆ ಲೆಟರ್ನ ಅಗೌರವ ತೋರಿಸಿ ಮಾಡಾಗಿಲ್ಲ, ಸರ್ಕಾರಕ್ಕೆ ವಿದ್ರೋಹ ಮಾಡಿದಾಗುತ್ತೆ, ಆ ಮಾತನ್ನು ಕೇಳದೆ ಇರಲಿಕ್ಕಾಗೋದಿಲ್ಲ, ಇವನ್ನ ಉಪಾಯವಾಗಿ ಜಾಡತಾಡಿಸಬೇಕಾದ್ರೆ. ಇದು ಗೌರವದ ಪ್ರಶ್ನೆ. ಬ್ರಹ್ಮಾದಿ ದೇವತೆಗಳು ಅತ್ಯಂತ ಮಾನ್ಯರಾದ್ದರಿಂದ, ಪರಮ ಭಗವದ್ಭಕ್ತರಾದ್ದರಿಂದ ಅವರ ಮಾತನ್ನ ಪರಮಾತ್ಮ ಸತ್ಯ ಮಾಡ್ತಾನೆ. ಅವರ ಮಾತು ಸತ್ಯನೂ ಆಗಬೇಕು, ಇವರು ಸತ್ತು ಹೋಗಬೇಕು. ಹಾಗೆ ಮಾಡೋದು ಭಗವಂತನ ವಿಚಿತ್ರವಾದ ಸಾಮರ್ಥ್ಯ, ಇದು ಬೇರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಮಪಿ ಸಮರ್ಥ ಪರಮಾತ್ಮ. ಎಲ್ಲಿನ ಹೊರಬಲದಿಂದ ಯುದ್ಧ ನಡೀತಾ ಇದೆ ರಾಕ್ಷಸರಲ್ಲಿ, ಅದರ ಒಟ್ಟು ಫಲಿತಾಂಶ ಹೀಗೇ ಆಗಬೇಕು. ಆ ಸಮಯದಲ್ಲಿ ಹೇಗೆ ಮಾಡಬೇಕು ಅಂಥೇಳಿ ಎಲ್ಲ ದೇವತೆಗಳು ಕೇಳಿದರಂತೆ. ಆಗ ಪರಮಾತ್ಮ ಹೇಳುತ್ತಾನೆ, ನೀವು ಹೋಗಿ ರುದ್ರದೇವರಿಂದ ಸಂಹಾರವಾಗಬೇಕು, ರುದ್ರದೇವರಿಂದ ಆ ತ್ರಿಪುರಾಸುರರ ಸಂಹಾರವಾಗಬೇಕು ಅಂತ ಹೇಳಿದ. ಎಲ್ಲ ರುದ್ರದೇವರನ್ನ ಕೇಳಿಕೊಂಡ್ರು, ಸ್ವಾಮಿ ನೀವು ಬಂದು ಇಂಥ ಅಗಾಧವಾದ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡಬೇಕು, ಅತ್ಯಂತ ಭಯಾನಕವಾದ ಸನ್ನಿವೇಶ ಉಂಟಾಗಿದೆ, ಲೋಕಗಳು ಯಾವುದು ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅವರು ಹೇಳಿದರಂತೆ, ಹಾಗೆ ನಾನು ಬರಬಹುದು, ಆದರೆ ಅವರನ್ನು ಗೆಲ್ಲಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದು, ತ್ರಿಪುರಾಸುರನ್ನು ಗೆಲ್ಲೋದಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ, ಅದು ತುಂಬ ನಮಗೆ ಸಹಕಾರಿ ಕಾರಣಗಳು ಬೇಕಾಗತ್ತೆ, ಅದನ್ನೆಲ್ಲ ಕೊಟ್ಟರೆ ಬರ್ತೇನೆ ಅಂತ ಹೇಳಿದರೆ, ನೀವೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರೆ ಬರ್ತೇನೆ. ಏನು ಅನುಕೂಲ ಮಾಡಿಕೊಡಬೇಕು ಅಂದರೆ, ನನಗೆ ಒಳ್ಳೆ ರಥ ಬೇಕು, ಅದಕ್ಕೆ ಕುದುರೆಗಳು ಬೇಕು, ದೊಡ್ಡ ವಿಶೇಷವಾದಂತಹ ಒಂದು ಬಿಲ್ಲು ಬಾಣಗಳು ಬೇಕು, ಒಬ್ಬ ಸಾರಥಿ ಬೇಕು ಅಂತ ಕೇಳಿದ್ವಿ. ಎಲ್ಲ ಪ್ರಶ್ನೆ ಬಂತು. ಒಬ್ಬ ಸಾರಥಿ, ಒಳ್ಳೆ ಸಾರಥಿ ನನಗೆ ಬೇಕು, ಅವೆಲ್ಲ ಇದ್ರೆ ಮಾಡಕ್ಕೆ ಬರುತ್ತೆ, ಎಲ್ಲೋದ್ರೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಅವರಾಗಲಿ ಅಂತ ಹೇಳಿ ಎಲ್ಲ ಏರ್ಪಾಟು ಮಾಡ್ತಾ ಇದ್ದಾರೆ. ರಥವನ್ನು ಏರ್ಪಾಟು ಮಾಡಿದರು, ಇಡೀ ಭೂಮಿಯನ್ನೇ ರಥವನ್ನಾಗಿ ಮಾಡಿದರಂತೆ. ಅನಂತರ ಸಾಕ್ಷಾತ್ ಬಾಣದ ರೂಪದಲ್ಲಿ ಸ್ವತಃ ಭಗವಂತನಾದ ವಿಷ್ಣು ಕೈಯಲ್ಲಿದ್ದಾನೆ, ಭಗವಂತ ಬಾಣದ ರೂಪದಲ್ಲಿ. ಎಲ್ಲ ಅನುಕೂಲವಾಯಿತು. ಸಾರಥಿಯನ್ನಾಗಿ ಯಾರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಗ ಹೇಳಿದರಂತೆ, ಸಾರಥಿ ಬಹಳ ಉತ್ತಮ ವ್ಯಕ್ತಿ ಆಗಬೇಕು, ಸಾಮಾನ್ಯ ಸಾರಥಿ ಆಗಬಾರದು, ಅತ್ಯುತ್ತಮ ವ್ಯಕ್ತಿ ಆಗಬೇಕು. ಆದ್ದರಿಂದ ಇಂಥ ಹೊತ್ತಿನಲ್ಲಿ ಅಂಥ ಉತ್ತಮ ವ್ಯಕ್ತಿಗಳು ಅಂದರೆ ಬ್ರಹ್ಮದೇವರು ಅಂತ ಹೇಳಿ ಅವರನ್ನು ಕೇಳೋದಕ್ಕೆ ಹೋದ್ರಂತೆ. ಬ್ರಹ್ಮದೇವರೇ, ನೀವು ಸಾರಥಿಯಾಗಬೇಕು ರುದ್ರದೇವರಿಗೆ, ಸಾರಥಿಯಾಗಿ ಅವರು ತ್ರಿಪುರಾಸುರ ಸಂಹಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳಿದಾಗ ಅವರು ತಥಾಸ್ತು ಅಂತ ಒಪ್ಪಿಕೊಂಡು ಬಂದು ರುದ್ರದೇವರಿಗೆ ಸಾರಥಿಯಾಗ್ತಾ ಇದ್ದಾರೆ. ದುರ್ಯೋಧನ ಹೇಳ್ತಾ ಇದ್ದಾನೆ, ಶಿವ ರಥಿ, ಬ್ರಹ್ಮ ಸಾರಥಿ. ಯಾರು ದೊಡ್ಡವರು ಗೊತ್ತಲ್ಲ ನಿನಗೆ, ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ಕಡಿಮೆ, ರಥಿಗಿಂತ ಕಡಿಮೆಯಾದ ಅವರು ಸಾರಥಿಯಾಗಲಿಲ್ಲವೇನೋ? ಮುಂದೆ ಯುದ್ಧ ನಡೀತು, ಲೀಲಾಜಾಲವಾಗಿ ಬ್ರಹ್ಮದೇವರ ಸಾರಥ್ಯ ಒಂದು ಕಡೆಗೆ, ವಿಷ್ಣು ಬಾಣದ ರೂಪದ ಇನ್ನೊಂದು ಕಡೆಗೆ, ರುದ್ರದೇವ ಚುಪಾಸರನ್ನು ಕೊಂದುಬಿಟ್ರು. ತ್ರಿಪುರಾರಿ ಎನ್ನ ಹೆಸರು ಬಂತು. ಪುರಾರಿ ತ್ರಿಪುರಾರಿ, ವಿಷ್ಣುವಿಗೆ ಮುರಾರಿ ಅಂತ ಹೆಸರಿದ್ರೆ ರುದ್ರದೇವರಿಗೆ ಪುರಾರಿ ಅಂತ ಹೆಸರಿದೆ. ಆ ಪುರಗಳು ತ್ರಿಪುರಾರಿ ಅಂತ ಪೂರ್ತಿ ಹೆಸರು. ತ್ರಿಪುರಾಸುರ ಸಂಹಾರ ನಡೀತು. ದುರ್ಯೋಧನ ಹೇಳ್ತದೆ ರಾಕ್ಷಸರ ಸಂಹಾರದ ಕಥೆಯನ್ನು ಒಬ್ಬ ರಾಕ್ಷಸ ಹೇಳ್ತಾನೆ, ಅದು ಆಶ್ಚರ್ಯ. ರಾಕ್ಷಸರ ಸಂಹಾರದ ಕಥೆ ಇವನು ಪರಮ ರಾಕ್ಷಸ. ಇವರು ಈ ಕಥೆ ಹೇಳಿಕೊಂಡು ತಾನು ಹಾಗಾಗ್ತಾನೆ ಯೋಚನೆ ಮಾಡಬಾರದ ಕೊನೆ ಪಕ್ಷ. ಎಲ್ಲ ರಾಕ್ಷಸರ ಗತಿ ಅಷ್ಟೇನು ತಿಳ್ಕೊಳ್ಬಾರದೆ. ಇದಕ್ಕೆ ರಾಕ್ಷಸರಿಗೆ ಮೂರ್ಖರು ಅಂತ ಕರೀತಾರೆ. ಇವತ್ತು ಕಾಪಿ ಹೊಡೆದು ಸಿಕ್ಕಾಕೊಂಡು ನೋಡ್ತಾನೆ, ಮತ್ತೆ ಇವನು ಕಾಪಿ ಹೊಡಿತಿರ್ತಾನೆ ಆಶ್ಚರ್ಯ. ಅವ್ನು ನೋಡಿದ್ರೆ ಬಿಡಬೇಕಾ? ಬಿಡೋದಿಲ್ಲ. ಅವನು ಸಿಕ್ಕಾಕೊಂಡು ನಾನು ಸಿಗಲಿಕ್ಕಿಲ್ಲ ಅನ್ನೋ ಭ್ರಾಂತಿಯಲ್ಲೇ ವರ್ಷಕ್ಕೆ ನಡೀತಾನೆ ಇರುತ್ತೆ. ಅದು ಒಂದು ಮೊದಲ ಹೆಸರು ಬರುತ್ತೆ, ಇಷ್ಟೇ ಅಭಿಭಾರ ಆದರೂ ಅಂತ ಬರುತ್ತೆ. ಈ ಪೇಪರ್ ನೋಡೋದಿಲ್ವಾ, ನಡೆಯೋದಿಲ್ವಾ, ಎಲ್ಲ ಗೊತ್ತೇ ಗೊತ್ತು. ಇತ್ತೆ ಅದಕ್ಕೆ ಹೇಳ್ತಾರೆ, ಎಲ್ಲ ಜನಕ್ಕೂ ವಿಷಯ ಗೊತ್ತಿದ್ದು ಮಾತ್ರಕ್ಕೆ ಫಾಲೋ ಮಾಡ್ತಾರಂತೇನೂ ಇಲ್ಲ. ಗೊತ್ತಿಲ್ದಿರೋದು ಒಂದು ಗುಂಪು, ಗೊತ್ತಿದ್ರು ಫಾಲೋ ಮಾಡ್ತಾರಂತೇನೂ ಇಲ್ಲ. ಗೊತ್ತಿವತ್ತು ಟ್ರಾಫಿಕ್ ರೂಲ್ಸ್ ಅಂತ ಚೆಕ್ ಮಾಡೋದು, ಟ್ರಾಫಿಕ್ ರೂಲ್ಸ್ ಗೊತ್ತಿರೋರೇ ಮಾಡೋದು ಎಷ್ಟೋ ಸಾಕು. ಇವಾಗ ಗೊತ್ತಿದ್ದೆ ಹೋಗ್ತಾರೆ, ಸಿಕ್ಕಾಕೊಂಡು ಒದ್ದಾಡ್ತಾರೆ ಆ ಕಡೆ. ಇದೆಲ್ಲ ನೋಡಿದರೆ ಮನುಷ್ಯ ತಿಳುವಳಿಕೆ ಬಂದ ಮಾತ್ರಕ್ಕೆ ಎಲ್ಲರೂ ಒಳ್ಳೆಯವರಾಗ್ತಾರೆ ಅಂತ ಅರ್ಥ ಅಲ್ಲ. ತಿಳುವಳಿಕೆ ಬರೋದು ಎಷ್ಟು ಕಷ್ಟನೋ, ಅದು ಅನುಷ್ಠಾನ ಮಾಡತಕ್ಕಂಥ ಬುದ್ಧಿ ಬರೋದು ಕೂಡ ಭಾರಿ ಕಷ್ಟ. ಅದಕ್ಕೂ ದೇವರು ವಿಶೇಷ ಅನುಗ್ರಹವನ್ನೇ ಮಾಡಬೇಕು. ದುರ್ಯೋಧನೆಗೆ ಅದು ಬರಲಿಲ್ಲ. ಕಥೆ ಕೇಳಿ ಎಲ್ಲ ಮಾಡಿದರೂ ಅರ್ಥವಾಗಲಿಲ್ಲ ಅವನಿಗೆ. ಅವನು ಹೇಳೋ ಬಹಳ ಮುಖ್ಯವಾದ ಅಂಶ ಗಮನಿಸಬೇಕು. ಶಿವನಿಗಿಂತ ಬ್ರಹ್ಮಶ್ರೇಷ್ಠ, ಬ್ರಹ್ಮ ಸಾರಥಿ ಶಿವರಥಿ ಅಂತ ಹೇಳಿದ್ದಾನೆ. ಸೊ ಬ್ರಹ್ಮದೇವರು ಶಿವನಿಂದ ದೊಡ್ಡವನು ಅಂತ ಹೇಳಿದ ಮೇಲೆ ತಾನು ಹಿಡಿದರೋದಾರನ್ನ ಅಶ್ವತ್ಥಾಮರನ್ನ ಗುರುಪುತ್ರ ಅವ್ರು ಗೆಲ್ತಾರೆ ಅಂತೇಳಿ, ಅವರು ಶಿವ. ಆದರೆ ಇಲ್ಲಿ ಭಾವಿ ಬ್ರಹ್ಮ ಯಾರು? ಭೀಮಸೇನ. ಎದುರಾಕೊಂಡು ನಿಂತಿದ್ದಾನೆ, ಏನು ಆಶ್ಚರ್ಯ. ತಾರತಮ್ಯ ತಾನೇ ಫಾಲೋ ಮಾಡ್ತಾ ಇಲ್ಲ. ಯಾರು ದೊಡ್ಡವರು ಅಂತ ಗೊತ್ತು, ತಾನೇ ಹೇಳಿದ ಮೇಲೆ ಮುಗಿದೋಯ್ತಲ್ಲ. ಬ್ರಹ್ಮದೇವರು ದೊಡ್ಡವರು ಶಿವನಿಗೆ ಅಂತ ಹೇಳಿದ್ರು ಒಂದೇ, ಬ್ರಹ್ಮವಾಯುಗಳು ಸಮ, ಅದರಿಂದ ವಾಯುದೇವರು ದೊಡ್ಡವರು ಅಂತ ಒಪ್ಪಿಕೊಂಡಾಗಾಯ್ತಾರೆ. ಬಹಳ ಸ್ಪಷ್ಟವಾಗಿ ಬಂದ ಮಾತು ಅಂದರೆ ಮಹಾಭಾರತದಲ್ಲಿ ದುರ್ಯೋಧನನ ಬಾಯಿಲು ಬಂದಿರೋ ಮಾತಿತ್ತು. ಬ್ರಹ್ಮದೇವ ಅವನು ಒಪ್ಪಿಕೊಂಡ. ಕೃಷ್ಣ ಸಾರಥಿಯಾಗಿರೋದ್ರಿಂದ ಅರ್ಜುನ ಗೆಲ್ತಾ ಇದ್ದಾನೆ, ಅರ್ಜುನಗಿಂತ ಕೃಷ್ಣ ದೊಡ್ಡವನು. ಅಲ್ಲಿ ಕೃಷ್ಣ ಸರ್ವೋತ್ತಮತ್ವ ಬಂತು. ಇಲ್ಲಿ ಬ್ರಹ್ಮದೇವರು ರುದ್ರದೇವನ ದೊಡ್ಡವರು, ವಾಯುದೇವತ್ವರು ಬಂತು. ಎರಡು ಪ್ರಮೇಯನೂ ಗೊತ್ತಿದೆ. ಅದು ಉಪನ್ಯಾಸಕ್ಕೆ ಅವರು ಫಾಲೋ ಮಾಡಲಿಕ್ಕಲ್ಲ, ಇಷ್ಟು ಮಾಡಿಕೊಂಡಿದ್ದು ಇದು ಆಶ್ಚರ್ಯ ಅಂತ ಕೇಳಿದರೆ ನೀವು ಕೇಳಿ ಅಷ್ಟೇ, ನಾನೇ ಅನುಷ್ಠಾನ ಮಾಡೋದಿಲ್ಲ. ಅದನ್ನು ಪರೋಪದೇಶಯ ಪಾಂಡಿತ್ಯಂ ಅಂತ ಹೇಳೋದಕ್ಕೆ ನಿದರ್ಶನ ಆದ ಬಂತು. ಯಾವಾಗಲೂ ತತ್ವಶಾಸ್ತ್ರ ಅಂತ ಹೇಳಿದ್ರೆ ತಾನು ಉದ್ಧಾರವಾಗಬೇಕು, ಮತ್ತೊಬ್ಬರು ಉದ್ಧಾರ ಕಾರಣ ಆಗಬೇಕು. ಅದು ಬಂತು ಎಲ್ಲೋರ ಪ್ರಯೋಜನಕ್ಕೆ ಬರೋದಿಲ್ಲ. ದುರ್ಯೋಧನ ದಡ್ಡ ಅಂತೇನೂ ಅಲ್ಲ, ಎಷ್ಟು ಓದ್ಕೊಂಡಿದ್ದ ನೋಡಿ. ಇದೆಲ್ಲ ಕೂಡ ಪ್ರಸಂಗ ಬಂದ ಒಳ್ಳೆ ಕಥೆಗಳು, ಎಷ್ಟೋ ಕಥೆಗಳು ನಮಗೆ ಗೊತ್ತು. ನಾಸ್ತಿಕರಿಗೆ ಕಥೆಗಳು ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ದುರ್ಯೋಧನ ಪರಮನಾಸ್ತಿಕ ಒಳ್ಳೊಳ್ಳೆ ಕಥೆಗಳು ಗೊತ್ತು ಅವನಿಗೆ. ಅದ್ರಲ್ಲಿ ಯಾವ್ದು ಇಂಪಾರ್ಟೆನ್ಸ್ ಅಂತ ಗೊತ್ತು. ಮತ್ತೆ ಜೊತೆಗೆ ಬ್ರಹ್ಮದೇವರು ಭಾರಿ ದೊಡ್ಡವರು, ಒಂದು ಇಂಪಾರ್ಟೆನ್ಸ್ ಗೊತ್ತು ಅವನಿಗೆ. ಇಷ್ಟಾರ ಅನುಷ್ಠಾನ ಬರೋದಿಲ್ಲ ಅಂದ್ರೆ ಪಾಂಡಿತ್ಯ ಬಂದ ಮಾತ್ರಕ್ಕೇನೆ ತತ್ವಜ್ಞಾನ ಬರುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಸ್ವರೂಪ ಯೋಗ್ಯತೆ ಇಲ್ಲದ ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಪತಿತನ ಕಪಾಲದೋಡು ಭಾಗೀರಥಿಯ ಜಲವಿರೆ ಪೇಯ ಮೆನಿಪುದೆ. ಹರಿಕಥಾಮ್ರಸಾರದಲ್ಲಿ ಕೇಳ್ತಾರೆ, ಗಂಗಾ ಜಲವೇ ಇರಬಹುದು, ಅದು ಒಂದು ಎಲ್ಲಿದೆ ಪತಿತನ ಕಪಾಲದೊಳಗೆ, ಮೈಲಿಗೆ ಮಯ. ಅದು ಒಂದು ಎಷ್ಟೇ ಪವಿತ್ರವಾದ ವಸ್ತು ಅಪವಿತ್ರವಾದ ವಸ್ತುವಿನ ಜೊತೆಗಿದ್ರೆ ಅದು ಪೇಯ ಮೆನಿಪುದೆ, ಪೇಯವಾಗೋದಿಲ್ಲ, ಅಪೇಯವಾಗುತ್ತೆ. ಅದರಿಂದ ಅಯೋಗ್ಯರಲ್ಲಿ ಪಾಂಡಿತ್ಯ ಇದ್ರೆ, ಜ್ಞಾನ ಇದ್ರೆ ಅದು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ದುರ್ಯೋಧನ ದೊಡ್ಡ ದೃಷ್ಟಾಂತ. ಇಷ್ಟು ಹೇಳಿ ಹೇಗೆ ತ್ರಿಪುರಾಸುರರ ವಧೆಯನ್ನ ಬ್ರಹ್ಮದೇವರ ಸಾರಥ್ಯದಿಂದ ರುದ್ರದೇವರಿಗೆ ಮಾಡಲಿಕ್ಕೆ ಸಾಧ್ಯವಾಯಿತೋ ಅದೇ ರೀತಿಯಲ್ಲಿ ಇವತ್ತು ನೀವು ಶಲ್ಯರಾಜ ಕರ್ಣನಿಗೆ ಸಾರಥಿಯಾಗಬೇಕು. ಕರ್ಣ ನಿನಗಿಂತ ದೊಡ್ಡವನಂತ ಕರೀತಾ ಇಲ್ಲ, ನೀವೇ ಕರ್ಣಗಿಂತ ಭಾರಿ ದೊಡ್ಡವರು. ನೀನು ಬಂದು ನಮ್ಮನ್ನೆಲ್ಲ ಕಾಪಾಡಬೇಕು, ಕರ್ಣನ ಸಂರಕ್ಷಣೆ ಮಾಡಬೇಕು. ಕೃಷ್ಣ ಹೇಗೆ ಅರ್ಜುನನ ಕಾಪಾಡ್ತಾನಲ್ಲ ಹಾಗೆ ಕಾಪಾಡಬೇಕು ಅಂತ ಕೇಳಿದನಂತೆ. ಆಗ ಶಲ್ಯರಾಜ ಸ್ವಲ್ಪ ಸಮಾಧಾನ ಆದನಂತೆ. ಓಹೋ, ನನ್ನನ್ನು ನೀನು ಕೃಷ್ಣನಿಗೆ ಹೋಲಿಸಿದ್ದಿ, ಒಂದು ಪ್ಲಸ್ ಪಾಯಿಂಟ್, ಕೃಷ್ಣನಿಗೆ ಹೋಲಿಸಿದ್ದಿ, ಆದ್ದರಿಂದ ಭಾರಿ ಸಮಾಧಾನವಾಯಿತು. ಮತ್ತು ಒಳ್ಳೆಯ ಕಥೆ ಎರಡು ಕಥೆಗಳು ಬೇರೆ ಹೇಳಿಬಿಟ್ಟು ಆದ್ದೆ, ಆದ್ರೆ ಭಾರಿ ಖುಷಿಯಾಯಿತು. ಆದರೆ ಒಪ್ತೇನೆ ಅಂತ ಹೇಳಿದ್ರಂತೆ. ಇಲ್ಲಿ ಒಂದು ವಿಷಯ ಮರೆಯಬಾರದು, ಶಲ್ಯರಾಜ ಇಷ್ಟೊತ್ತು ಏನು ಮಾಡಿದ್ದಾನೆ, ಅದಿಷ್ಟು ಹೈ ಕ್ಲಾಸ್ ನಾಟಕ ಮಾಡಿದ್ದಾನಷ್ಟೇನೆ. ನಿಜವಾದ ಉದ್ಯೋಗ ಪುರದಲ್ಲಿ ನಿಮಗೆ ಗೊತ್ತಿದೆ, ಶಲ್ಯರಾಜ ಪಾಂಡವರ ಕಡೆಗೇನೆ ಹೊರಟವನು. ಆಗ ದುರ್ಯೋಧನ ಮೋಸ ಮಾಡಿ ತನ್ನ ಕಡೆ ಎಳ್ಕೊಂಡು ಬಿಟ್ಟ. ದಾರಿದ್ದು ಕೂಡ ಒಳ್ಳೆ ಇಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ. ಸುಸಭಾಹ ತಾರಯ ಮಾಸ ಸತ್ರ ತತ್ರ ಹಿ, ದಾರಿದ್ದುಕ್ಕೂ ಸಭಾ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ಅನುಕೂಲಗಳನ್ನು ಕಲ್ಪಿಸಿದಾಗ ಶಲ್ಯರಾಜ ಮೋಸ ಹೋಗಿಬಿಟ್ಟು, ಯಯೇತಾಹ ತಾರಯಾ ಮಾಸ ತಸ್ಯಾಭೀಷ್ಟಂ ಕರೋಮ್ಯಹಂ, ಯಾರು ಇಷ್ಟನ್ನೆಲ್ಲ ಮಾಡಿಸಿದ್ದಾರೆ ಅನುಕೂಲಗಳನ್ನು ಅವನು ಕೇಳಿದ್ದನ್ನು ಕೊಡ್ತೇನೆ ಅಂತ ಮಾತು ಹೇಳಿದಾಗ ದುರ್ಯೋಧನ ಬಂದು, ನಾನು ಮಾಡಿಸಿದ್ದು ನಾನು ವರ ಕೊಡಬೇಕು ಅಂತ ಹೇಳಿದಾಗ, ಆಯಿತು ಕೊಡ್ತೇನೆ ಕೇಳಿಕೊ ಅಂತ ಹೇಳಿದ. ಆಗ ಅವನು ಕೇಳಿದ, ನೀವು ಪಾಂಡವರ ಪಕ್ಷಕ್ಕೆ ಹೋಗಬಾರ್ದು, ನನ್ನ ಪಕ್ಷಕ್ಕೆ ಬರಬೇಕು, ಯುದ್ಧ ಮಾಡಬೇಕು. ಪಾಂಡವರಿಗೆ ಸಾಕ್ಷಾತ್ ಸೋದರ ಮಾವ ಶಲ್ಯರಾಜ ಪಾಪ. ಮಾದ್ರಿ ನಕುಲ ಸಹದೇವರ ತಾಯಿ ಮಾದ್ರಿ ಈತನ ಸಹೋದರಿ ನಿರ್ವಾಯಿಲಿ ಈ ಕಡೆ ಬರಬೇಕಾಯ್ತು. ದುರ್ಯೋಧನ ಎಷ್ಟು ಹತ್ತಿರದವರನ್ನು ದೂರ ಮಾಡ್ತಾನೆ ನೋಡಬೇಕು. ದೂರ ಮಾಡಲಿಕ್ಕೇನು ಕಾರಣ? ದಾರಿದ್ದಕ್ಕೂ ಸಭೆ ತಿನ್ನಿಸಿಬಿಟ್ಟ ಚೆಂದ ಹೋಯ್ತು. ಇವತ್ತು ಮನುಷ್ಯ ಏನಾದ್ರು ದುಡ್ಡು ಕಾಸು ಕೊಟ್ಟ ಅಂದ್ರೆ ಎಂಥವನು ವಶಕ್ಕೆ ತಂದುಬಿಡ್ತಾನೆ ಎಂಬ ತಂತ್ರ ಕಲಿ ದುರ್ಯೋಧನ ತಂತ್ರ. ಕಲಿಯುಗದಲ್ಲಿ ತಂತ್ರ ಅಂದ್ರೆ ಅದೇನೆ, ಊಟಕ್ಕಾಗಿ ಒಂದು ಊಟ ಕುಡಿಸ್ತಾ ಅಂದ್ರೆ ಕತೆ ಮುಗಿಯುತ್ತಲ್ಲಿ ಅವನು ಪೂರ್ತಿ ಪಕ್ಷನೇ ಚೇಂಜ್ ಮಾಡಿಬಿಡ್ತಾನೆ. ಅದಕ್ಕೆ ಸಿಕ್ಕಲ್ಲಿ ತಿನ್ನಬಾರದು ಅಂತ ಹೇಳಿರ್ತಾರೆ. ಸಿಕ್ಕಲ್ಲಿ ತಿಂದ ಅಂದ್ರೆ ಆ ಸಿಕ್ಕ ಚಿಕ್ಕ ವಿಚಾರನೆ ಮಾಡ್ತಾನೆ, ಅವನಿಗೆ ಒಂಥರ ಪ್ರಿನ್ಸಿಪಲ್ ಕಳ್ಕೊಂಡು ಬಿಡ್ತಾನೆ, ತತ್ವವನ್ನು ಕಳ್ಕೊಂಡು ಬಿಡ್ತಾನೆ. ಆದ್ದರಿಂದ ಅದನ್ನು ಖಚಿತವಾಗಿ ಅತ್ಯಂತ ದೃಢ ನಿರ್ಧಾರದಿಂದ ಅನುಸರಣೆ ಮಾಡಬೇಕು. ಶಲ್ಯರಾಜ ಒಪ್ಪೊಂದು ಹೊರಟಿದ್ದ, ಆಯಿತು ಬರ್ತೇ ಸೈನ್ಯ ಕೊಟ್ಟು ಕಳೆ, ಒಂದು ಅಕ್ಷೋಭಿಣಿ ಸೈನ್ಯ ಪಾಪ ಕೊಟ್ಟು ಕಳಿಸ್ದ, ನಾನು ಸ್ವಲ್ಪ ಧರ್ಮರಾಜನ ಕಂಡು ಬರ್ತೇನೆ, ಇನ್ನು ಇಂಥ ಯುದ್ಧದಲ್ಲಿ ಯಾರು ಬದುಕ್ತಾರೆ ಯಾರು ಹೋಗ್ತಾರೆ ನಾನು ಮಾತಾಡಿಸಿ ಬರ್ತೇನೆ ಅಂತ ಹೇಳಿದ್ರೆ ಅಷ್ಟು ಮಾಡು ಅಂತ ಕಳಿಸಿದ. ಎಲ್ಲ ಹೋಗಿ ಹೇಳಿದ ವಿಷಯ ಹೀಗಾಯ್ತು, ಧರ್ಮರಾಜ ನಿಮ್ಮ ಕಡೆಗೆ ಬರಲಿಕ್ಕೆ ಹೊರಟಿದ್ದೆ ನಾನು, ದುರ್ಯೋಧನ ಹೀಗೆ ಮಾಡಿಬಿಟ್ಟ, ನಿರ್ವಾಯಲ್ಲ ಹೋಗಲೇಬೇಕು. ಹಿಂದಿನ ಕಾಲದ ಮಾತಿಗೆ ಅಷ್ಟು ಮಹತ್ವ ಇತ್ತು, ಒಂದು ಮಾತು ಅಂದ್ರೆ ನಡೆಸಲೇಬೇಕು ಅಂತ ಒಂದು ಭಾವನೆ ಇತ್ತು. ಅದನ್ನ ನಡೆಸೋಕ್ಕೋಸ್ಕರ ಹೋಗ್ತಾ ಇದ್ದೇನೆ. ದಶರಥ ರಾಜ ಹೀಗೆ ಕೈಕೇಯಿ ಕೊಟ್ಟ ವರವನ್ನು ನಡೆಸಿದನಲ್ಲ, ಆ ರೀತಿಯಾಗಿ ಆ ಜನಗಳು ಮಾತು ತಪ್ಪಿದ್ರು ಅಂತ ಅನ್ಸೋದಕ್ಕೆ ಇಷ್ಟಪಡೋದಿಲ್ಲ. ಅಂತ ಒಂದು ರಥ ಕಾಲ ಇತ್ತು. ಇವತ್ತು ಏ ಔಟ್ ಅಂಡ್ರೆಡ್ ಹೋಗಯ ಮಾತು ನಡೆಸೋದಿಲ್ಲ, ಹೋಗ ಏನ್ ಮಾಡ್ತಿ ಮಾಡು ಅಂತ ಹೇಳಿಬಿಡ್ತಾರೆ. ಅಂದ್ರೆ ಜನ ಏನು ಮಾಡ್ಲಿಕ್ಕಿಲ್ಲ, ದೇವರು ಮಾಡ್ತಾರೆ ಎಂಬ ಎಚ್ಚರಿಕೆ ಇವರಿಗಿಲ್ಲ. ಎಲ್ಲ ಸತ್ಯದಲ್ಲಿ ದೇವರಿರ್ತಾನೆ. ಸತ್ಯ ವಿಶ್ವಶಾಸ್ತ್ರ ಸತ್ಯ ಅಂದ್ರೆ ದೇವರ ಹೆಸರು, ಅದು ಒಂದು ಧರ್ಮ ವಿಷ್ಣುವಿನ ಹೆಸರು, ಧರ್ಮೋ ಧರ್ಮ ವಿದುಕ್ತಮಃ, ದೇವರ ಸನ್ನಿಧಾನ ಇರುತ್ತೆ. ಅದೊಳಗೆ ಸರ್ಕಾರಿ ಆರ್ಡರ್ ಒಂದು ಚೀಟಿ ಇರು, ಪೇಪರ್ ಇರಬಹುದು, ಪೇಪರ್ ಅಲ್ಲ ಅದು ಸರ್ಕಾರದ ಆದೇಶ. ಅದು ಪೇಪರ್ ತುಂಡ್ಕೊಂಡ ಕಾಣುತ್ತೆ ಆದೇಶ. ಸತ್ಯ ಧರ್ಮಗಳಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಸತ್ಯಕ್ಕೆ ಮೋಸ ಮಾಡಿದರೆ, ಧರ್ಮಕ್ಕೆ ಮೋಸ ಮಾಡಿದರೆ ಅದು ದೈವದ್ರೋಹವಾಗ್ತದೆ. ಇದನ್ನು ಜನ ಗಮನಿಸೋದಿಲ್ಲ. ಯಾರಿಗೋ ದ್ರೋಹ ಅಲ್ಲ, ಅದು ಒಂದು ದೇವತಾ ದ್ರೋಹವಾಗ್ತಾ ಇದೆ. ಅದು ನಡೆಸಬೇಕಾದ ನಮ್ಮ ಮೂಲಭೂತವಾದಂತಹ ನಿರ್ಧಾರ. ಅದನ್ನ ಶಲ್ಯಾದಿಗಳು ನಡೆಸತಕ್ಕಂಥವರಾದ್ದರಿಂದ ನಾನು ಹೋಗಬೇಕಾಗಿದೆ, ಹೋಗ್ತೇನೆ, ಆದರೆ ಭರವಸೆ ಕೊಡ್ತೇನೆ, ನಾವ್ಯಾರು ಗೆಲ್ಲೋದಿಲ್ಲ. ನಿಮ್ಮ ಕಡೆ ಬಂದಿದ್ರೆ ನಮಗೊಂದು ಗೌರವ ಬರೋದು, ಗೌರವನೂ ಇಲ್ಲ ಗೆಲುವೂ ಇಲ್ಲ. ನಮಗೆ ತುಂಬಾ ಕೆಟ್ಟದಾಗ್ತಾ ಇದೆ, ನಿರ್ವಾಯ ಇಲ್ಲ, ಹೊರಡ್ತಾ ಇದ್ದೇನೆ, ಏನು ಬೇಕಾದ್ರೆ ಕೇಳು ಕೊಡ್ತೇನೆ ಅಂತ ಹೇಳಿ. ನಿಮ್ಮ ಪಕ್ಷಕ್ಕೆ ಬರೋದಂತೂ ಸಾಧ್ಯ ಇಲ್ಲ, ಬೇರೆ ಏನಾದ್ರು ಮಾಡಬಹುದಾದ್ರೆ ಕೇಳು ಅಂತ ಹೇಳಿದ್ದ. ಆಗ ಧರ್ಮರಾಜ ಕೇಳ್ಕೊಂಡಿದ್ದ. ಧರ್ಮರಾಜ ಕೇಳ್ಕೊಳ್ಳೋಕ್ಕೂ ಗೊತ್ತಿಲ್ಲ ಏನು ಕೇಳ್ಕೋಬೇಕು ಅಂತ ಕೃಷ್ಣ ಹೇಳಿದ್ದರಂತೆ. ಶಲ್ಯರಾಜ ಏನಾದರೂ ಬೇಕು ಅಂತ ಕೇಳಿದ್ರೆ ಇದನ್ನು ಕೇಳಿಕೊ ಅಂತೇಳಿ. ಯಾತಕ್ಕೆ ಏನು ಉಪಯೋಗ ಬರುತ್ತೆ ಏನು ಗೊತ್ತೇ ಇಲ್ಲ, ಎಲ್ಲ ದೇವರ ಸಂಕಲ್ಪ ಅಷ್ಟೇ. ಅದು ಏನು ಕೇಳ್ಕೋಬೇಕು? ಮುಂದೆ ಪ್ರಸಂಗ ಬಂದಾಗ ನೀನು ಕರ್ಣನಿಗೆ ಸಾರಥಿಯಾಗಿ ಅವನ ಸಾರಥ್ಯ ನಿರ್ವಹಣೆ ಮಾಡಬೇಕು, ಅಷ್ಟೇ ಅಲ್ಲ ಅವನ ತೇಜೋವಧೆ ಮಾಡಬೇಕು ಅಂತ ವರ ಕೇಳಿ. ಶಲ್ಯರಾಜ ನನಗೆ ಒಪ್ಪಿಕೊಂಡಿದ್ದ. ಎಂದು ಬರುತ್ತೆ ಅಂತ ಕಾಯ್ತಾ ಇದ್ದ ಪಾಪ. ಏಳು ಯುದ್ಧ ಮುಗಿದೋಗಿದೆ, ಹದಿನಾರು ವರ್ಷ ಮುಗಿದೋಗ್ಬಿಟ್ಟು, ಇನ್ನು ಎರಡು ದಿವಸದಲ್ಲೆಲ್ಲ ಕಥೆ ಆಗಬೇಕು. ಈ ಮಧ್ಯೆ ಇನ್ನು ಚಾನ್ಸ್ ಬರಲಿಲ್ಲ, ಕೊಟ್ಟು ಬಾ ತುಳಿಸ್ಬೇಕಾಗಿತ್ತು. ಯಾವಾಗ ಕೇಳಿದ ಭಾರಿ ಖುಷಿಯಾಯಿತು. ಕಾಲ ಬಂತು ನೋಡಿ, ಶಲ್ಯರಾಜನಿಗೂ ಗೊತ್ತಿಲ್ಲ, ಕರ್ಣಾದಿಗಳಿಗೂ ಗೊತ್ತಿಲ್ಲ, ಧರ್ಮರಾಜನಿಗೂ ಗೊತ್ತಿಲ್ಲ, ಇವರು ಯಾರಿಗೂ ಗೊತ್ತಿಲ್ಲ, ಎಲ್ಲ ಗೊತ್ತಿರೋ ದೇವರಿಗೆ ಬಂದೇನೆ. ಯಾವಾಗ ಇದು ಬರುತ್ತೆ ಅಂತ ಕೃಷ್ಣ ಹೇಳಿದ್ದೇನೆ ಅಂತ ಅರ್ಥ ಮಾಡಿಕೊಂಡ್ರೆ, ಅದಕ್ಕೆ ಕನಕದಾಸ ಹೇಳ್ತಾರೆ, ಬೊಂಬೆಯಾಟವನ್ನು ಆಡಿಸಿದೆ ಮಹಾಭಾರತವ ಅಂತ ಹೇಳ್ತಾರೆ. ಮಹಾಭಾರತವನ್ನು ಗೊಂಬೆ ಕುಣಿಸ್ತಾ ಕುಣಿಸಿದ್ದಿ ನೀನು. ನಿಜವಾದ ಸೂತ್ರಧಾರ ಯಾರು ಮಹಾಭಾರತಕ್ಕೆ ಅಂದ್ರೆ ಕೃಷ್ಣನೇ. ಕೃಷ್ಣ ತಾನೇ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಇಡೀ ವಿಶ್ವವೇ ನನ್ನ ಕೈಯಲ್ಲಿದೆ ಅಂತ ಒಂದರ್ಥ. ಇದಂ ಯುದ್ಧ ಮೊದಲಾದ ಎಲ್ಲವೂ ನನ್ನ ಕೈಯಲ್ಲಿ ಇದೆ ಅಂತ ಪ್ರಶ್ನೆ ಮಾಡ್ತಾಯ್ತು. ಕೈಯಲ್ಲಿ ಸೂತ್ರ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಚಾವತಿ ಹಿಡ್ಕೊಂಡಿದ್ದಾನೆ, ಸೂತ್ರನೇ ಅದು ಒಂದು. ಹಗ್ಗ ಹಿಡ್ಕೊಂಡಿದ್ದಾನೆ, ಕುದುರೆ ಸೂತ್ರನೇ ಅದು ಒಂದು. ಕುದುರೆ ಹಗ್ಗ ಹಿಡ್ಕೊಂಡಿಲ್ಲ, ಜಗತ್ತಿನ ಹಗ್ಗ ಹಿಡ್ಕೊಂಡಿದ್ದೇನೆ ಅಂತ ಪರಮಾತ್ಮ ಹೇಳ್ತಾನೆ. ಅದನ್ನು ತೋರಿಸ್ತಾನೆ. ಈಗ ಕಾಲ ಬಂತು ಅಂತ ಖುಷಿಯಿಂದ, ಈಗೇನು ಧರ್ಮರಾಜ ಬಂದು ಈಗ ಕೇಳೋದಿಲ್ಲ, ಅವಾಗ ಕೇಳಿದ್ದೆಷ್ಟೋ ಅಷ್ಟೇ. ಈಗ ಶಲ್ಯರಾಜ ಕಾಯ್ತಾ ಇದ್ದ, ಖುಷಿಯಾಯಿತು. ದುರ್ಯೋಧನ ಕೇಳಿಕೊಂಡ ತಕ್ಷಣ ಒಪ್ಪಿಕೊಳ್ಳೋದು ಖುಷಿಯಾದ್ರೂ ಕೂಡ ಒಪ್ಪಿಕೊಳ್ಳಿಲ್ಲ. ತಷ್ಟ ಒಪ್ಕೊಂಡ್ರೆ ಯಾಕೆ ಒಪ್ಕೊಂಡ? ಇದ್ದಕ್ಕಿದ್ದಾಗಿಂತ ಒಳ್ಳೆ ಸಾರಥ್ಯಕಾರರು ಒಪ್ತಾರ? ಇದು ಪ್ರೀಪ್ಲಾನ್ದ ಡೌಟ್ ಬರಬಾರ್ದು ಅವನಿಗೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರು, ಹಾಗೆ ಮಾಡ್ತೇವೆ ಈ ಮಾಡ್ತೇವೆ, ಒಳ್ಳವಾರ ಕೊಂದಾಕಿಬಿಡ್ತಿದ್ದೆ ಏನೋ ಮಾತಾಡಿಬಿಟ್ಟು ಈ ತನ್ನ ಕತೆ ಕೇಳಿದ ಮೇಲೆ ಒಪ್ಕೊಂಡಾಗ ಮಾಡಿದೆ ಅದಕ್ಕೆ ಶಲ್ಯರಾಜ. ಅಂದ್ರೆ ದುರ್ಯೋಧನನಿಗೆ ಸಂಶಯ ಬರದಂತೆ ನಡ್ಕೋತಾನೆ, ಅದು ಮುಖ್ಯ. ಶಲ್ಯರಾಜ ತೀರ್ಮಾನ ಮಾಡಿ ಆಗಿದೆ, ಕರ್ಣನ ಸಾರಥಿ ಆಗಬೇಕು ಅಂತ ಹೇಳಿಬಿಟ್ಟು ನೋಡಿ. ಧರ್ಮರಾಜ ಮಾತಂದ್ರೆ ಸ್ವಲ್ಪ ಸಿಟ್ಟ ಆಗಲಿಲ್ಲ ಶಲ್ಯ. ಏನ್ ಕೇಳಿದ್ದು ಧರ್ಮರಾಜ? ನೀನು ಸಮಯ ಬಂದಾಗ ಕರ್ಣನಿಗೆ ಸಾರಥ್ಯ ಆಗಬೇಕು ಅಂತ ಕೇಳಿದ್ರೆ ಇವತ್ತೇನು ಹೇಳಿದ್ದು ಇನ್ನೊಬ್ಬರಿಗೆ ಮಾತಾಡಿದ ತಲೆ ಹಾರಿಸಿಬಿಡ್ತೀನಿ ಅಂತ ಶಲ್ಯ ಹೇಳಿದನಲ್ಲ, ಅವತ್ತು ಕೂಲಾಗಿ ಒಪ್ಕೊಂಬಂದಿದ್ದ ಆಗಲಿ ಅಂತ ಹೇಳಿಬಿಟ್ಟು ಆ ಕೆಲಸ ಮಾಡ್ತೇನೆ ಅಂತ ಹೇಳಿದ. ನಾನು ರಾಜ ಅವನ ಸೂತ ಪುತ್ರ ಏನು ಮಾತಾಡಿರಲಿಲ್ಲ, ಮಾತು ಕೊಡ್ತೇನೆ ಅಂತ ಹೇಳಿದ್ದ, ಕೇಳಿದ ಕೊಟ್ಟ ಮೂದೋಯ್ತಷ್ಟೇ. ಇಲ್ಲ ಹಾಗಲ್ಲ, ದುರ್ಯೋಧನ ಸಾಕಷ್ಟು ನಾಟಕ ಮಾಡ್ತಾನೆ, ಮಾಡಿ ಕೊನೆಯ ಕಷ್ಟಪಟ್ಟು ಒಪ್ಕೊಂಡಾಗ ಮಾಡ್ತಾನೆ, ಆಯ್ತು. ಆದರೆ ಒಂದು ಮಾತು ಅಂತ ಹೇಳುತ್ತಾನೆ. ಏನು ಅಂದ್ರೆ, ನನಗೆ ಸಾರಥ್ಯ ಆಗು ಅಂತ ಹೇಳಿದ್ದಿ, ಜೊತೆಗೆ ಕೃಷ್ಣ ಅರ್ಜುನನ ಕಾಪಾಡು ಅಂತ ಹೇಳ್ತಾ ಇದ್ದೆ. ಇದೆಲ್ಲ ನಾನು ಮಾಡಬೇಕಾದ್ರೆ ಕರ್ಣನಿಗೆ ಒಂದು ಜವಾಬ್ದಾರಿ ಇರಬೇಕು ಅಂತ ಹೇಳಿದ್ದಾನೆ. ಏನು ಜವಾಬ್ದಾರಿ ಅಂದರೆ, ಕೃಷ್ಣ ಅರ್ಜುನನ ಕಾಪಾಡ್ತಾನೆ. ಯಾತಕ್ಕೆ? ಅರ್ಜುನ ಕೃಷ್ಣ ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ, ಕರ್ಣನ ಕೇಳೋದಾದ್ರೆ ಕಾಪಾಡ್ತೀರಿ ಅಂದಂತ. ಕರ್ಣ ಯಾರ ಮಾತು ಕೇಳಬೇಕಾಗಿದೆ? ಕರ್ಣ ಆಯ್ತು ಮಾತು, ಕೃಷ್ಣನ ಮಾತನ್ನೇ ಕೇಳಿಲ್ಲ ಕರ್ಣ. ಧೂರ್ತತನದ ದುರ್ಯೋಧನ ವಶನಾಗಿಬಿಟ್ಟು ಪರಮ ಧೂರ್ತನ ಸಹವಾಸ ಮಾಡಿದ್ದರ ಫಲ ಕೃಷ್ಣನ ಮಾತನ್ನೇ ಕೇಳಿ ಆ ಕಡೆ ಬಾರಯ್ಯ ಅಂತ ಬಂದಿಲ್ಲ. ಪಾಂಡವರ ಕಡೆ ಬಾ ಅಂತ ಯಾರು ಅಂತ ತೇ ಕೇಳಿಸಿ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದಾನೆ. ಮತ್ತೆ ಸುಮ್ಮನೆ ಬಾ ಅಂತ, ನೀನೇ ಮಹಾರಾಜ ಧರ್ಮರಾಜ ಯುವರಾಜ ಇಷ್ಟೆಲ್ಲ ಹೇಳಿದ್ರು ಕೇಳದೆ ಇದ್ದ ಕರ್ಣ ಇಷ್ಟೆಲ್ಲ ಕೇಳ್ತಾನ? ಏನು ಯೋಚನೆ ಇಲ್ಲ, ನನ್ನ ಮಾತು ಕೇಳಬೇಕು, ಹಾಗಿದ್ರೆ ಬರ್ತೇನೆ ಅಂತ. ಆಯ್ತು ಕರ್ಣನಿಗೆ ಹೇಳ್ತೇನೆ ಅಂತ ಹೇಳಿದ. ಕರ್ಕೊಂಡು ಹೋದ, ಹೇಳಿದ, ನೋ ಇಬ್ಬರಿಗೂ ಮಾತಾಡಿಸ್ತಾನೆ, ಒಪ್ಕೊಂಡ್ಬಿಟ್ಟಿದ್ದಾನೆ. ಇದಕ್ಕೆ ಏನು ಯೋಚನೆ ಮಾಡಬೇಡ, ಕರ್ಣ ಶಲ್ಯ ಸಾರಥಿ, ನೀನು ಸಾರಥಿ, ಅರ್ಜುನನ ಗೆಲ್ತಿ ಅಲ್ಲ, ಗೆದ್ದು ಬಿಡ್ತಿದ್ದಾನೆ ಅಂತ ಕೇಳಿದ. ಓ ಮಾತು ಕೊಟ್ಬಿಟ್ಟ, ಮಾತು ಕೊಡಬೇಕಾದ್ರೆ ಯೋಚನೆ ಮಾಡೋಕ್ಕೆ ಎಂತ ಮಾತು ಕೊಡ್ತೇವೆ ಅಂತ ಹೇಳಿ ಅರ್ಜುನ ಹೇಳಿದ. ಜಯದ್ರಥ ನಾಳೆ ಸೂರ್ಯ ಮುಳುಗಲು ಕೊಲ್ತೇನೆ ಅಂತ ಹೇಳಿದ. ಎಲ್ಲರೂ ಏನೇ ಮಾತಾಡಿದೆ ಅಂತ ಕೇಳಿದ್ರೆ, ಕೃಷ್ಣ ಇದ್ದಾನಲ್ಲ ಅದು ಕೇಳಿದೆ ಅಂತ ಹೇಳಿದ್ದ. ಪಾಪ ಈ ಕರ್ಣ ಹೇಳಾಗಿಲ್ಲ, ಇಲ್ಲಿ ಕೃಷ್ಣ ಇಲ್ಲೇ ಬರಬೇಕು, ಕೃಷ್ಣನ ದೂರ ಇದ್ದೆ ಎದುರುಗಡೆ ಇದ್ದಾನೆ, ಮತ್ತೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಬೇಕಾದಿರಬಹುದು, ದೇವರ ದಯ ಒಂದಿಲ್ಲದೆ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ, ಏನೂ ಇಲ್ಲ. ದೇವರ ದಯ ಇದ್ರೆ ಹೂ ಎತ್ತ ಕೆಲಸ ಆಗತ್ತೆ, ಏನೇನೂ ಇಲ್ಲ, ಫಸ್ಟ್ ಕ್ಲಾಸ್ ಕೆಲಸ ಆಗತ್ತೆ. ಎಲ್ಲ ಇದೆ ಕೆಲಸ ಕೆಟ್ಟ ಹಾಳಾಗೋಗುತ್ತೆ, ಅಥವಾ ಬರೀ ಆಗೋದಿಲ್ಲ ಅಲ್ಲ, ಇದೇನು ಜನ ಬೈಬೇಕಂತ ಕೆಟ್ಟ ರೀತಿಯಲ್ಲಿ ಕೆಲಸ ಆಗತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಇಡೀ ವಿಶ್ವವನ್ನ ಸೂತ್ರಧಾರಿಯಾಗಿ ಆಡಿಸ್ತಾ ಇರತಕ್ಕಂಥವನು ಭಗವಂತ. ಆ ಚಿಂತನೆ ಬರಲಿಕ್ಕೆ ಇವೆಲ್ಲ ನಾವು ಕೇಳಬೇಕು. ಭಾರತ ಭಾಗವತ ಶ್ರವಣ ಅಂದ್ರೆ ದೇವರನ್ನು ಬಿಟ್ಟವರು ಏನಾಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ದೃಷ್ಟಾಂತ ಅದೆಲ್ಲ ಕೂಡ. ನಮ್ಮ ಜನಕ್ಕೆ ಏನ್ ಮಾಡ್ತಿದ್ದೆ ನಾವೀಗ, ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾ ಇಲ್ಲ, ಅವರೆಲ್ಲ ಹೀಗಾಗ್ತಾರೆ ಅಂತ ಎಚ್ಚರ ಇರಬೇಕು. ಅನಾಥರಾಗಿ ಬಿಡ್ತಾರೆ, ನಾಳೆ ಯೋಚನೆ ಮಾಡಬೇಕು. ಏನೋ ದುಡ್ಡು ಕಾಸು ಬರುತ್ತೆ, ನಾಳೆ ಯಾರು ಕೇಳ್ತಾರೆ ಯೋಚನೆ ಮಾಡಬೇಕು. ಒಂದು ಕಾಲ ಬಂತು ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಇವ್ರು ದೇವ್ರನ್ನ ಇವ್ರು ಕೇಳಿಲ್ಲ, ದೇವ್ರು ಇವ್ರನ್ನ ಕಾಪಾಡ್ತಾನೆ. ಮತ್ತೆ ಸದಾ ಕಾಲ ದೇವ್ರ ಕಡೆ ಒಂದು ಭಕ್ತಿ ಇಲ್ಲ ಅಂದ್ರೆ ಅವ್ರು ಎಷ್ಟೇ ಮನೆ ಕೆಟ್ಟಿರಲಿ, ಬೇಕಾದ ವೈಭವ ಇರಲಿ, ಆ ಒಳ್ಳೇದಾದ ಸಂಭವ ಇಲ್ಲ ಅಂತ ಅರ್ಥ. ದೇವರಲ್ಲಿ ಭಕ್ತಿ ಬಂದಿದ್ದೆ ಅಂದ್ರೆ ಎಲ್ಲ ಬಂದು ಬರುತ್ತೆ. ದೇವರೊಂದು ಭಕ್ತಿ ಹೊಂದಿದ್ರೆ ಎಲ್ಲ ಬರುತ್ತೆ. ಅದೊಂದಿಲ್ಲದ ಅವರು ಎಲ್ಲ ಹೋಗುತ್ತೆ, ಬರೋದಿಲ್ಲ, ಇವಾಗೆಲ್ಲ ಹೋಗಿಬಿಡುತ್ತೆ ಅಷ್ಟೇ. ಕರ್ಣ ಶಲ್ಯರ ಸಮಾಗಮ ಆಯಿತು, ದುರ್ಯೋಧನ ಭಾರಿ ಸಂತೋಷಪಟ್ಟ, ಇನ್ನೇನು ಕರ್ಣ ಗೆದ್ದ ಅಂತಲೇ ತಿಳ್ಕೊಂಡು ಬಿಟ್ಟ, ಕಳಿಸಿಕೊಟ್ಟ, ಶಲ್ಯರಾಜ ಕುತ್ಕೊಂಡ. ಇಲ್ಲಿ ಒಂದು ಮಾತನ್ನು ಸೇರಿಸಿದ್ದಾರೆ ಕುಮಾರದಾಸ ಪಂಪ. ಏನು ಸೇರಿಸಿದ್ದಾರೆ ಅಂದರೆ, ನನ್ನ ಮಾತನ್ನು ಕೇಳಬೇಕು, ಗೌರವಿಸಬೇಕು ಅಂತ ಶಲ್ಯ ಅಷ್ಟು ಹೇಳಿದ ಅಷ್ಟೇ, ಇನ್ನೇನೂ ಇಲ್ಲ. ಅವರೇನು ಸೇರಿಸಿದ್ದಾರೆ ಅಂದರೆ, ನನ್ನ ಮಾತನ್ನೇನಾದರೂ ಕೂಡ ಕರ್ಣ ಸರಿಯಾಗಿ ಕೇಳದೆ ಹೋದರೆ ನಾನು ಸಾರಥ್ಯವನ್ನು ಬಿಟ್ಟು ಹೋಗಿಬಿಡ್ತೇನೆ ಅಂತ ಹೇಳಿದ ಅಂತ ಸೇರಿಸಿದ್ದಾರೆ. ಅದನ್ನು ಮಹಾಭಾರತದಲ್ಲಿ ಇಲ್ಲ, ಅದು ಆಚಾರ್ಯ ವರ್ಗದಲ್ಲೇ ಮೂಲದಲ್ಲಿ ಇಲ್ಲ. ಅದು ಕಲ್ಪನೆ ಅಷ್ಟೇ, ಅವನು ಹೇಳ್ಕೊಂಡಿದ್ದ ನಿಜನೇ ಹೊರತು ಅದು ಕೆಟ್ಟ ಕಲ್ಪನೆ. ಹಾಗಿದ್ರೆ ಮುಂದೆ ಯಾಕೆ ಆ ಸೆಲ್ಲ ಬಿಟ್ಟು ಹೋಗ ಅಂತ ಯಾರು ಕೇಳಿದ್ರೆ, ಅದು ಮುಂದೆ ಬಂದೇ ಬರುತ್ತೆ, ಎರಡು ಮೂರು ಸಲ ಬಂದೇ ಬರೋದ್ರಿಂದ ಉತ್ತರ ಸಿಕ್ಕೇ ಸಿಗತ್ತೆ. ಬಿಟ್ಟವ್ರನ್ನ ನಮ್ಮ ಪ್ರಶ್ನೆನೇ ಮತ್ತೆ ಕೇಳಬೇಕು, ಬಿಟ್ಟವ್ರನ್ನ ಹೌದಾ ಅಂತ ಹೇಳಿಬಿಟ್ಟು. ಜನಕ್ಕೆ ಅದು ಗೊತ್ತೇ ಇಲ್ಲ, ಆದ್ರಿಂದ ಏನ್ ನಡೀತು ಅಂತ ಮಹಾಭಾರತ ಡೈರೆಕ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಹೇಗೋ ನೋಡೇ ನೋಡ್ತೀವಿ, ಆದ್ರಿಂದ ಮುಂದೇನಾಯ್ತು ಅಂಬುದು ಹಾಗೆ ಇರಲಿ ಪ್ರಶ್ನೆ. ಅದನ್ನು ಶಲ್ಯರಾಜ ಹೇಳೋದಿಲ್ಲ, ನನ್ನ ಮಾತು ಕೇಳಬೇಕು ಅಂತ ಅಷ್ಟೇ ಹೇಳಿದ. ಯುದ್ಧಕ್ಕೆ ಅಂತ ತಯಾರಾಗಿ ಹೊರಟರು. ಕರ್ಣನಿಗೆ ಭಾರಿ ಸಿದ್ಧತೆಯಿಂದ ಏನು ಶಲ್ಯ ಸಿಕ್ಕಿದ್ದಾನೆ ಅಂತ ಹೇಳಿ ಒಂದು ಭಾವ. ಇದೆಲ್ಲ ಒಳಗೆ ಇನ್ನೊಂದು ಸೈಕಾಲಜಿ ಇದೆ ಇದರೊಳಗೆ. ಕರ್ಣ ಈ ಸಮಯದೊಳಗೆ ಶಲ್ಯ ಸಾರಥಿ ಆಗ್ಬಿಡು ಅಂತ ಕೇಳೋದಕ್ಕೆ ಎಲ್ಲ ಬಿಟ್ಟು ಯಾಕೆ ಐಡಿಯಾ ಫ್ಲಾಶ್ ಆಯ್ತದ ಒಂದು ಶಲ್ಯನೇ ಸಾರಥಿ ಅಂತ ಯಾರು ತಲೆಯಲ್ಲಿ ಹಾಕೊಂಡ ಅಂತ ಕೇಳಿದ್ರೆ, ಆತನ ಮನಸ್ಸಿನ ಒಂದು ಕೊರಗಿದೆ. ನಾನು ಸೂತಪುತ್ರ ಸೂತಪುತ್ರ ಅಂತ ಜನ ಬೈತಾರೆ, ಒಂದು ಕೊರಗಿದೆ, ಅದನ್ನು ಫಿಲಪ್ ಮಾಡ್ಕೋಬೇಕು. ಹೇಗಾದ್ರೂ ಮಾಡಿ ಅದನ್ನು ಫಿಲಪ್ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೋಬೇಕು? ಅದನ್ನೀಗ ಸೂತಪುತ್ರನಾದ್ರೂ ನನ್ನ ಗೌರವ ಕುಂದಿಲ್ಲ ಅಂತ ಆಗಬೇಕು. ಅದಕ್ಕೆ ಶಲ್ಯ ಸಾರಥಿ ಆದರೆ ಶಲ್ಯ ರಾಜ ನನ್ನ ಸೂತಪುತ್ರ ಅಂತ ಕರೀತಿರಲ್ಲ, ಶಲ್ಯರ ರಾಜನನ್ನೇ ಸಾರಥಿ ಮಾಡ್ಕೊಂಡು ಬಿಟ್ಟೆ ಅಂತ ಒಳಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅದು. ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದವರಂತ ಕೆಲಸ ಮಾಡ್ತಾರೆ. ಸಾಮಾನ್ಯ ಮನುಷ್ಯನ ಸ್ವಭಾವ ಆದವರು ಏನಾದರೂ ಮಾಡಿ ಒಂದು ರೀತಿ ನಾನು ಭಾರಿ ದೊಡ್ಡವನು ಅಂತ ಪ್ರಯತ್ನ ಪಡ್ತಾರೆ. ಇದು ಸಾಮಾನ್ಯರ ಸೈಕಾಲಜಿ. ಕರ್ಣ ಅಂಥವನಲ್ಲ, ಆದರೆ ಒಳಗೆ ರಾಕ್ಷಸರ ಆವೇಶ ಇದೆ, ನರಕಾಸುರ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಂತ ರಾಕ್ಷಸರು ಪ್ರವೇಶ ಮಾಡಿದ್ದರಿಂದ ಕರ್ಣನಿಗೆ ಎಂಥ ಒಂದು ವಿಚಿತ್ರವಾದಂಥ ಭ್ರಾಂತಿ ಬಂದುಬಿಟ್ಟಿದೆ. ವಿದುರ ರೀತಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನಾನು ನನ್ನನ್ನು ಶೂದ್ರ ಅಂತ ಕರೀತಾರೆ ಅಂತ ವಿದುರ ಏನು ಸಂಕೋಚ ಪಡಲಿಲ್ಲ. ಅದೇ ಇದರಲ್ಲಿ ಸ್ಥಾನ ಗಳಿಸಿದ, ಉನ್ನತಿಯನ್ನು ಸಾಧಿಸಿದ, ವಿದುರ ರೀತಿ ಟೆಕ್ಸ್ಟಾಗ ಮಾಡಿಕೊಂಡ ಪುಣ್ಯಾತ್ಮ. ಆದರೆ ಕರ್ಣ ಆ ರೀತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ? ಒಂದು ದುರ್ಯೋಧನ ಸಹವಾಸದಿಂದಾಗಿ ಒಂದು ಫಾಲ್ಸ್ ಪ್ರಶ್ನೆ ಡೆವಲಪ್ ಮಾಡಿಕೊಂಡ. ತಾನು ಸೂತಪುತ್ರ ಅಂತ ಜನ ಕರೀತಾರೆ, ಅವ್ರಿಗೆ ಉತ್ತರ ಕೊಡಬೇಕು. ನಾನು ಏನಂತ ಉತ್ತರ ಕೊಡಬೇಕು? ಸೂತಪುತ್ರ ಆದ್ರೂ ಭಾರಿ ತಿಳುವಳಿಕೆ ಇದೆ, ಯೋಚನೆ ಇಲ್ಲ, ಅದು ಉತ್ತರ ಕೊಡಬೇಕು ಬಿಟ್ಟುಬಿಟ್ಟ. ನಾನು ರಾಜ ಮಹಾರಾಜರೇ ಸಾರಥಿ ಮಾಡ್ಕೊಂಡ್ಬಿಡ್ತೇನೆ, ಆದ್ರಿಂದ ನಾನು ಭಾರಿ ಮೇಲಿದ್ದೇನೆ. ಈ ಭ್ರಮೆ ಸಾಮಾನ್ಯವಾಗಿ ದುರ್ಜನ ಸಹವಾಸ ಮಾಡಿದವರಿಗೆ ಬರುತ್ತೆ, ಇಲ್ಲಾಗಿದ್ದು ಹಾಗೇನೆ. ಆದ್ರಿಂದ ಕರ್ಣನ ಕೂಡಿಸಿಕೊಂಡ, ಅದು ಹೇಳ ಹೊರಟಾಯಿತು. ಹೋಗ್ತಾ ಇದ್ದಾನೆ, ಹೋಗ್ಬೇಕಾದ ಯಥಾಪ್ರಕಾರ ಪದ್ಧತಿಯಂತೆ ಈ ಹೋಮ ಹವನ ಮಾಡೋದು ಅದೆಲ್ಲ ಮಾಡೋದು ಪದ್ಧತಿ, ಅದು ಒಂದು ದೈವಿ ಸ್ವಭಾವದವರ ರೀತಿ. ಅಷ್ಟೆಲ್ಲ ಮಾಡ್ಕೊಂಡು ಹೊರಟನಂತೆ ಕರ್ಣ. ಸತ ಓಡಿಸ್ತಾ ಇದ್ದಾನೆ, ಶಲ್ಯ ಶುರು ಮಾಡ್ತಾ ಇದ್ದಾನೆ ಓಡಿಸ್ಲಿಕ್ಕೆ. ಅಷ್ಟೊತ್ತಿಗೆ ಕರ್ಣ ಶುರು ಮಾಡಿದಂತೆ ಕರ್ಣ ವಿಚಿತ್ರ ಭಾಗ್ಯ ಬಂದು ಶಲ್ಯತನ ಸಾರಥಿಯಾಗಿದ್ದಾನೆ ಅಂತ ಸಮಾಧಾನ. ಉಳಿದವರು ನೋಡಬೇಕು ಅಂತ ಅಪೇಕ್ಷೆ, ಅದನ್ನ ನೋಡ್ಬೇಕಲ್ಲ ಎಲ್ಲರಿಗೂ ಶಲ್ಯ ನೋಡಿ ಅಂತ ಹೇಳಿಬಿಟ್ಟು ತಾನೇ ಅನೌನ್ಸ್ ಮಾಡ್ಕೊಂಡ್ರು. ಜೋರ ಯಾರು ಸಾರಥಿ ಆಗಿದ್ದ ನೋಡಿ, ಶಲ್ಯ ಸಾರಥಿ ಆಗಿದ್ದಾನೆ. ಈಗ ನನಗೆಲ್ಲ ಯಾರೂ ಆಗೋದಿಲ್ಲ, ಯಾರನ್ನ ಕರೆಗೆ ಎದ್ದು ಹಾಕಿಬಿಡ್ತೇನೆ. ಎಲ್ಲಿದ್ದಾರೆ ಅರ್ಜುನ? ಕರೀರಿ ಅರ್ಜುನನನ್ನ, ಅರ್ಜುನನ ಕರೀರಿ. ಅರ್ಜುನನನ್ನ ಯಾರು ನನಗೆ ತೋರಿಸ್ತಿರೋ ಈಗ, ಅವರಿಗೆ ಬೇಕಾದ ಕೊಟ್ಬಿಡ್ತೇನೆ ಅಂತ ಹೇಳ್ತಾರೆ. ಭೂಮಿ ಬೇಕಾದ್ರೆ ಭೂಮಿ, ರಜ್ರ ಬೇಕಾದ್ರೆ ವಜ್ರ, ಏನ್ ಬೇಕಾದ್ರೆ ಕೊಟ್ಬಿಡ್ತೇನೆ, ಕೇಳಿದ ಕ್ಷಣ ಕೊಡ್ತೇನೆ. ಎಲ್ಲಿದ್ದಾನೆ ಅರ್ಜುನ ತೋರಿಸಿ ಅಂತ ಹೇಳಿದ್ರೆ ಅಂತ ಶಲ್ಯ ಶುರು ಮಾಡ್ತಾನೆ ಮಾತಾಡ್ಲಿಕ್ಕೆ. ಏನು ಕಾರಣ, ಏನ್ ಮಾತಾಡ್ತಿದ್ದೀನಿ ಅಂತ ಕೇಳ್ತಾರೆ. ಅರ್ಜುನ ಎಲ್ಲಿದ್ದಾನೆ ತೋರಿಸು ತೋರಿಸು ಅಂತ ಕೇಳ್ತೀಯಲ್ಲ, ಅರ್ಜುನ ಬಚ್ಚಿಟ್ಕೊಂಡು ಇಟ್ಕೊಂಡ್ಬಿಟ್ಟು ಅಡಿಕೊಂಡ್ಬಿಟ್ಟಿದ್ದಾನೆ ಅರ್ಜುನ, ಉಡೋಗ್ಬಿಟ್ಟಿದ್ದಾನ ಅರ್ಜುನ, ತಲೆ ಮರೆಸಿಕೊಂಡಿದ್ದಾನೆ. ಯಾರು ಹೇಳಿದ್ರು ಬಂದಿದ್ದೆ ಇದ್ದಕ್ಕೆ ಬಂದಿರೋದು ಅರ್ಜುನ ಪಾಪ, ಅದೇನೋ ಮನೆಗೆ ಅಬ್ಸ್ಕಾಂಡಿಂಗ್ ಆಗಿ ಹುಡುಕೊಡಿ ಅಂತ ಕೇಳಬೇಕಾಗಿತ್ತು. ಅರ್ಜುನ ಯುದ್ಧಕ್ಕೆ ತಯಾರಾಗಿ ಬರ್ತಾ ಇದ್ದಾನೆ, ಎಲ್ಲಿದ್ದಾನೆ ಅಂತ ಹೇಳ್ತೀಯಲ್ಲ, ಸ್ವಲ್ಪ ಇದ್ದೀಯಾ, ನಾಚಿಕೆ ಲಜ್ಜೆ ಉಂಟ, ಹೇಗೆಲ್ಲ ಮಾತಾಡ್ತೀಯಲ್ಲ, ಅರ್ಜುನ ಎಂಥ ವೀರ ಗೊತ್ತಾ ಅಂತ ಹೇಳ್ತಾರೆ. ಅರ್ಜುನ ಎಂಥ ವೀರ ಗೊತ್ತಾ, ಅವನ ಕೈಯಲ್ಲಿ ಸಿಕ್ಕಿಲ್ಲ ಅಂತ ನೀನು ಬದುಕಿದ್ದೀಯ ಹೊರತು ಸಿಕ್ಕಿದ್ರೆ ಬಿಡ್ತಿದ್ದ ಅರ್ಜುನ, ಇಷ್ಟೆಲ್ಲ ಕಥೆ ಹೇಳ್ತೀಯಲ್ಲ, ಹಿಂದೆ ನಿನ್ಗೆ ಗೊತ್ತಿಲ್ಲ ಏನೇನಾಗಿದೆ ಗೊತ್ತಿಲ್ಲ ನಿನಗೆ, ಅರ್ಜುನ ಎಷ್ಟು ಯುದ್ಧ ಮಾಡಿಲ್ಲ ನೀನು, ಎಷ್ಟು ಸೋತಿಲ್ಲ ಲೆಕ್ಕ ಹಾಕು ಅಂತ ಹೇಳ್ತಾರೆ. ನೀನು ಒಬ್ಬನೇ ಅಲ್ಲ, ಉತ್ತರ ಗೋವರ್ಧನದ ಕಾಲಕ್ಕೆ ಇಡೀ ಸೈನ್ಯ ಸಮೇತ ಹೋಗಿದ್ದವರೆಲ್ಲ ಕೂಡ ಅರ್ಜುನ ಒಬ್ಬನೇ ಹೇಗೆ ತೋರಿಸಿದ್ದಾನೆ ಇವತ್ತು ನೆನಪಿಕೊಂಡು ಗಾಬರಿ ಆಗಬೇಕಲ್ಲ ಅಂತ ಪೆಟ್ಟು ಹಾಕಿದ್ದಾರೆ. ಒಬ್ಬನೇ ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಮ್, ನಿಮ್ಮನ್ನೆಲ್ಲ ಧೂಳಿಪಟ ಮಾಡಿಬಿಟ್ಟಿದ್ದಾನೆ ಅಂತ ಅರ್ಜುನ. ನನ್ನ ನೀನು ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಇಟ್ಕೊಂಡು ಮಾತಾಡ್ತೀಯಲ್ಲ, ಜ್ಞಾಪಕ ಇರಲಿ, ಹಾಗೆಲ್ಲ ಮಾತಾಡಬೇಡ ಅಂತ ಹೇಳ್ತಾರೆ. ಆಗ ಕರ್ಣನಿಗೆ ಭಾರಿ ಸಿಟ್ಟು ಬರುತ್ತೆ, ಶಲ್ಯರಾಜ ಹಾಗೆಲ್ಲ ಹೇಳಬೇಡ, ನಾನು ಮಹಾಪರಾಕ್ರಮಿ ಅಂತ ಹೇಳ್ತಾನೆ. ಆಗ ಶಲ್ಯರಾಜ ಏನ್ ಮಾಡಿದನಂತೆ, ನೋಡು ಕರ್ಣ, ರಥ ಓಡಿಸ್ತಾ ಇದ್ದೇನೆ, ಕುದುರೆಗಳು ನೋಡು ಮುಗುರಿಸ್ತಾ ಇದೆ, ಕುದುರೆಗಳು ಒಂಥರ ಎಡವ್ತಾ ಇದೆ, ಆಗ್ಲೇನೆ ನೋಡು ಅಪ್ಸಕನ ಹ್ಯಾಕ್ ಕಾಣುತ್ತೆ, ತೋರಿಸ್ತಾನೆ ಎಲ್ಲ ಅಪ್ಸಕನ ನೋಡಿ ಏನಾಗ್ತದೆ ನೋಡು ತೋರಿಸ್ತಾನೆ. ಎಂಥ ಸಾರಥಿ ಲೆಕ್ಕ ಹಾಕಿದ್ರು ನೋಡೋಣ, ಕೃಷ್ಣ ಎಂಥ ಸಾರಥಿ, ಹಾಗೆಲ್ಲ ಆಗುತ್ತೆ ಅರ್ಜುನ ಯೋಚನೆ ಮಾಡಬೇಡ. ಯುದ್ಧಸ್ವ ಜೇತಾಸಿ ರಣೇ ಸಪತ್ನ ಅಂತ ಹೇಳ್ತಾನೆ, ಯುದ್ಧ ಮಾಡು ಗೆದ್ದೇ ಗೆಲ್ತಿ ಅಂತ ಹೇಳ್ತಾನೆ, ನೀನು ಹಣೆಬರ ಗೆಲ್ತಿ ಅಂತ ಇತ್ತು ಹೇಳ್ತಾನೆ. ಲೆಕ್ಕ ಹಾಕಿ ನೋಡಿ, ಎಂಥ ಸಾರಥಿ ಅಂದ್ರೆ ಕೃಷ್ಣನಂಥ ಸಾರಥಿ ಯಾರು ಸಿಗ್ತಾರೆ ಅಂತ ಹೇಳ್ತಾರೆ. ಕೃಷ್ಣ ಧೈರ್ಯವನ್ನು ತುಂಬತಕ್ಕಂಥ ನಿಜವಾದ ಸಾರಥಿಯಾದರೆ ಈತ ದಾರಿ ತಪ್ಪಿಸ್ತಾ ಇದ್ದಾನೆ. ಕೃಷ್ಣ ನಾ ಕರ್ಣ ಅಂದ್ಕೊಂಡ, ಕೃಷ್ಣ ಸಾರಥಿ ಅರ್ಜುನಿಗೆ ಅದಕ್ಕೆ ಗೆಲ್ತಾ ಇದ್ದಾನೆ, ನನಗೆಲ್ಲಕ್ಕಾಗೋದಿಲ್ಲ, ಅದು ಸರಿಯಾಗ್ತಾನೆ ಸಂಶಯನೇ ಇಲ್ಲ. ಆದರೆ ಅದನ್ನು ಯೋಚನೆ ಮಾಡಬೇಕಾದ್ರೆ ಕೃಷ್ಣ ನಮಗೂ ಸಾರಥಿ ಆಗಬೇಕು ಅನ್ಕೋಬೇಕೇ ಹೊರತು ಕೃಷ್ಣನಂಥ ಸಾರಥಿ ಸಿಗಲಿ ಅಂತ ಅನ್ಕೊಳ್ಳೋಕೆ ಹೋಗಬಾರ್ದು. ಕೃಷ್ಣನಂಥ ಸಾರಥಿ ಸಿಗೋದಿಲ್ಲ, ಕೃಷ್ಣನೇ ಸಾರಥಿಯಾಗಲಿ ಅನ್ಕೋಬೇಕಷ್ಟೇ, ಅದು ಒಳ್ಳೆ ಪದ್ಧತಿ. ಅರ್ಜುನ ಅದನ್ನು ಅನ್ಕೊಂಡ ಗೆದ್ದು ಹೋಗಿಬಿಟ್ಟ. ನಾವೇ ಅನ್ಕೋಬೇಕು, ಏನ್ ನಾವೆಲ್ಲ ಅನ್ಕೊಳ್ಳಕ್ಕಾಗುತ್ತಾ ಅಂದ್ರೆ ಖಂಡಿತ ಗಾಯತ್ರಿ ಮಂತ್ರದ ಅರ್ಥನೇ ಅದು, ಧಿಯೋ ಯೋನಃ ಪ್ರಚೋದಯ. ನಮ್ಮ ಬುದ್ಧಿ ನಮ್ಮ ಇಂದ್ರಿಯಗಳು ಅಂತಕ್ಕಂಥ ಕುದುರೆಗಳನ್ನ ಪರಮಾತ್ಮ ಸರಿಯಾದ ದಾರಿಯಲ್ಲಿ ಓಡಿಸಲಿ, ಸಾರಥಿಯಾದ ಅಂತ ಅರ್ಥ ಅದಕ್ಕೆ. ಗಾಯತ್ರಿ ಮಂತ್ರ ಹೇಳೋದು ಒಂದೇ, ದೇವರೇ ಒಂದು ಸಾರಥಿಯಾಗಿ ಮುನ್ನಡೆಸೋ ಅಂದ್ರೆ ಒಂದೇ. ಸಾರಥ್ಯ ಆದ ಕಡಿಮೆ ಆದ ಕಡಿಮೆ ಆಗಲಿ, ದೊಡ್ಡವಂತಾನೆ ಸಾರಥ್ಯ ಮಾಡಬೇಕು, ದುರ್ಯೋಧನ ಒಪ್ಕೊಂಡ್ಬಿಟ್ಟಿದ್ದಾನೆ ಅದನ್ನ, ದೊಡ್ಡವನು ಸಾರಥ್ಯ ಮಾಡ್ಕೋಬೇಕಾದ್ದರಿಂದ ಕೃಷ್ಣ ಸಾರಥ್ಯ ಈ ರೀತಿ ನಮಗಿರಬೇಕೆ ಹೊರತು ಬೇರೆ ರೀತಿ ಅಲ್ಲ. ಅಂದ್ರೆ ಕೃಷ್ಣ ಸದಾಕಾಲ ಬೆಳಿಗ್ಗೆ ಹೇಳಬೇಕಾದ್ರೆ ಏನು ದೇವರು ಧ್ಯಾನ ಮಾಡ್ತೇವೆ, ಅದರ ಅರ್ಥ ದೇವರೇ ಇವತ್ತು ನಮ್ಮ ಜೀವನವನ್ನು ನೀನು ಸಾರಥಿಯಾಗಿ ಮುನ್ನಡೆಸು ಅಂತ ಅರ್ಥ. ನಮ್ಮ ಜೀವನ ರಥವನ್ನ ನೀನು ಸಾರಥಿಯಾಗಿ ಮುನ್ನಡೆಸು. ಗಾಯತ್ರಿ ಮಂತ್ರ ಹೇಳೋದು ಅದೇನೆ, ಇವತ್ತು ಯಾವುದೇ ಸ್ತೋತ್ರದ ಅರ್ಥ ಅದೇ ಒಟ್ಟಾಗಿ. ದೊಡ್ಡವರು ಸ್ತೋತ್ರ ಮಾಡೋದು ಅಂದ್ರೆ ನಮಗೆ ದಾರಿ ತೋರಿಸಿ ಅಂತ ಅರ್ಥ, ಸನ್ಮಾರ್ಗದಲ್ಲಿ ನಡೆಸಿ ಅಂತ ಅರ್ಥ. ಅಷ್ಟು ಸುಲಭವಾಗಿರ್ತಕ್ಕಂಥ ಸಿದ್ಧಾಂತವನ್ನ ಅಪ್ಲೈ ಮಾಡ್ಕೊಂಡು ಏನೋ ಮಾಡ್ತಿದ್ದಾನೆ. ಇವತ್ತು ನಾವು ಅದನ್ನು ಯೋಚನೆ ಮಾಡಬೇಕು. ಸಾವಿರ ಕೆಲಸ ಮಾಡಿಕೊಳ್ಳಿ, ಸಂಧ್ಯಾವನ್ನೇ ಮಾಡಿಲ್ಲ, ಏನ್ ಸಾಧನೆ ಮಾಡಬೇಕಾಗುತ್ತೆ ಯೋಚನೆ ಮಾಡಿ. ಪ್ರತಿಯೊಬ್ಬರು ಸಂಧ್ಯಾವನ್ನೇ ಮಾಡೋದು ಅಂದ್ರೆ ಸರಿಯಾದ ದಾರಿಯಲ್ಲಿ ದೇವರನ್ನು ಹುಡುಕೋದು ಅಂತ ಅರ್ಥ. ದೇವರೇ ನೀನು ಹೇಳಿದಾಗ ನಾವು ಬದುಕ್ತೇವೆ, ನಮಗೇನು ಗೊತ್ತಾಗೋದಿಲ್ಲ, ನೀ ನಮ್ಮನ್ನು ಸಮ ನಡೆಸಬೇಕಷ್ಟೆ, ಎದುರು ಬಂದು ಹೇಳಬೇಕಾಗಿಲ್ಲ. ಬುದ್ಧಿರ್ ಬುದ್ಧಿಮತಾಮಸ್ಮಿ, ನನ್ನ ಬುದ್ಧಿಯೊಳಗೆ ಪ್ರೇರೇಪಣೆ ಮಾಡು. ನಮ್ಗೆ ಎಷ್ಟೊತ್ತು ಅನಿಸುತ್ತೆ, ಅರೇ ಅನ್ಕೊಂಡೇ ಇದ್ದಲ್ಲಿ ಹೇಗಾಯ್ತಿದ್ದು, ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ, ಏನೋ ಅನ್ಕೊಂಡೆ ಏನಾಗಿಬಿಡ್ತು, ಒಳ್ಳೇದಾಗಿಬಿಟ್ಟಿದೆ, ಏನೋ ಮಾಡ್ಲಿಕ್ಕೆ ಹೋದ ಅದಾಗಲಿಲ್ಲ, ಇದಕ್ಕಿಂತ ಇನ್ನೂ ಒಳ್ಳೇದಾಗಿಬಿಟ್ಟಿದೆ. ಹೇಗೆ ಬಂತು ದೇವರೇ ಆಶ್ಚರ್ಯ. ಈ ತರ ಭಾವನೆ ನಮಗೆ ಸರಿಯಾಗಿ ಯೋಚನೆ ಮಾಡಿದರೆ ಎಷ್ಟೋ ಸಲ ಬರುತ್ತೆ ನಮ್ಗೆ ಆ ತರ ಯೋಚನೆ ಮಾಡೋ ಅಭ್ಯಾಸ. ನಮಗೆ ಕೆಟ್ಟದಾಗಿದ್ದಾನೆ ಯೋಚನೆ ಮಾಡ್ತೇವಲ್ಲ, ನಮಗೆ ಅದೇ ಭಾರಿ ದೊಡ್ಡದಾಗ ಕಾಣದು. ಅದರ ಬದಲು ಈ ರೀತಿ ನೋಡಿದರೆ, ಒಂದು ಶಾಸ್ತ್ರ ಇದೆ, ಇವತ್ತು ನಾವು ದುಃಖ ಪಡಬೇಕಾದ್ರೆ ಸುಮ್ಮನೆ ಕೊಡಬಾರದಂತೆ. ನಾವು ಕಂಪೇರ್ ಮಾಡ್ಕೋತೇವೆ, ಸಾವು ದೊಡ್ಡ ದೊಡ್ಡವ್ರನ್ನು ಕಂಪೇರ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೇವೆ, ಅವರು ಸುಖ ನಮಗಿಲ್ಲ, ಆ ಶ್ರೀಮಂತನ ಸುಖ ನಮಗಿಲ್ಲ ಅಂತಂತೆ. ಅದನ್ನಬಾರದಂತೆ. ದುಃಖಿ ದುಃಖಾಧಿಕಂ ಪಶ್ಯೇತ್. ಇನ್ನು ಕೆಳಗಿನವ್ರು ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನ ಒಪ್ಪತ್ತು ಊಟ ತಿಳಿದ ಕಷ್ಟಪಡ್ತಾರೆ, ಎರಡನೇ ಸರ್ತಿ ಸ್ವೀಟ್ ಕೇಳಲಿಲ್ಲ ಅಂತ ಬಂದವನೇನು ಅಷ್ಟೇ ಹೊರತು ಇವನ ಸ್ಥಿತಿ ಏನಾಗಿಲ್ಲ, ಸ್ವೀಟ್ ಎರಡನೇ ಸರ್ತಿ ಬಂದಿಲ್ಲ ಅಷ್ಟೇ ಇವನಿಗೆ. ಒಪ್ಪತ್ತನ್ನ ಸಿಕ್ಕಿಲ್ಲ ಜನಗಳಿಗೆ. ಅಂಥವ್ರು ನೋಡ್ಕೊಂಡ್ರೆ ಹಬ್ಬ ದೇವ್ರು ಎಷ್ಟು ಚೆನ್ನಾಗಿಟ್ಟಿದ್ದ ನಮ್ಮನ್ನ ತವ ನಮಗೆ ಅರ್ಥ ಆಗುತ್ತೆ. ಇದು ಆಪ್ಟಿಮಿಸ್ಟಿಕ್ ಟ್ರೆಂಡ್, ಇದು ಒಂದು ನಿಜವಾದ ಆಪ್ಟಿಮಿಸ್ಟಿಕ್ ಟ್ರೆಂಡ್. ಹೀಗಿರಬೇಕೆ ಹೊರತು ನಮಗೆ ಇಲ್ಲ ಇಲ್ಲ ಅಂತ ಕೊರಗೋದು ಏನೋ ದೊಡ್ಡದಲ್ಲ. ಇರೋದನ್ನ ನೋಡಿ ಅದನ್ನು ಅವೇಲ್ ಮಾಡ್ಕೋಬೇಕಲ್ಲ. ಇರೋದನ್ನ ದೇವರು ನಮ್ಗೆ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ದಯಾಳು ಇದೆ. ಕಾರಣ ಯಾರೋ ಹೋಗ್ತಿರ್ತಾನೆ ಕಾರಲ್ಲಿ ಹೋಗ್ತಾನೆ ಫಸ್ಟ್ ಕ್ಲಾಸಿಗೆ, ಹೊಟ್ಟೆ ಅಯ್ಯೋ ಅವನು ಕಾರಿಲ್ವಾ ಅಂತೇಳಿ ಒಳಗಿದ್ರೆ ಕಣ್ಣೇ ಇಲ್ಲ, ಕಾರಲ್ಲಿ ಹೋಗ್ತಿದ್ದಾನೆ ಪಾಪ ಅವ್ರಿಗೆ. ದೇವರೇ ನನಗೆ ಕಾರು ಕೊಟ್ಟಿಲ್ಲ, ಎರಡು ಕಣ್ಣು ಕೊಟ್ಟಿದೆ, ಇನ್ನೇನು ಬೇಕಾಗಿ ಅಂತ ಹೇಳಿದ್ದಾನೆ. ಎಷ್ಟು ಕಾರು ಕೊಟ್ಟರು ಹೋಗ್ ಕಣ್ಣು ತೊಳಕ್ ಬರೋದಿಲ್ಲ, ವಾಪಸ್ ಮುದೋ ಕಾರು ತೊಳಕ್ ಬರ್ತದೆ, ಕಣ್ಣು ತೊಳಕ್ ಬರೋದಿಲ್ಲ. ಯೋಚನೆ ಮಾಡೋದಿಲ್ಲ. ಅದರಿಂದ ನಾವು ಎಲ್ಲೆಲ್ಲೋ ಹುಡುಕ್ತಾ ಹೋಗ್ತೇವೆ. ದೇವರು ನಮ್ಮ ಸರಿಯಾಗಿ ಆರೋಗ್ಯ ಕೊಟ್ಟು ಕೈಕಾಲು ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಬೇಕಾ ನಮಗೆ? ಮುಳ್ಳಿ ಬುದ್ಧಿ ಕೊಟ್ಟು ಇನ್ನೇನು ಬೇಕು ಅದಕ್ಕಿಂತ ಆಸ್ತಿ? ಜನ್ಮ ಜನ್ಮಕ್ಕೂ ಬರ್ತಕ್ಕಂಥ ಆಸ್ತಿ ಇದು ಒಂದು. ಅದು ಅರ್ಥ ಮಾಡ್ಕೊಳ್ಳಿ ಜನರು, ಏನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಕಾರಣ ತಪ್ಪು ತಿಳ್ಕೊಂಡ ಬರೀ ಆಮೇಲೆ ಸೆಲ್ಲನ್ನಾರಿಸಿಕೊಂಡ ಸೆಲ್ಲೆ ಮಾಡ್ತಿರೋ ಬರೀ ಡಿಸ್ಕರೇಜ್ ಮಾಡ್ತಾ ಇದ್ದಾನೆ. ಸೆಲ್ಲೆ ಎನ್ಕರೇಜ್, ಕೃಷ್ಣ ಮಾಡೋದೆಲ್ಲ ಎನ್ಕರೇಜು, ಇವನು ಮಾಡೋದೆಲ್ಲ ಡಿಸ್ಕರೇಜು. ಇವನು ಎಂಥ ಸಕ್ಕದ ಕಾಂಟ್ರಾಸ್ಟ್ ಇದು, ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಸಾರಥಿ. ಕಾರಣ ಯಾವ ಮುಖದಲ್ಲಿ ಗೆಲ್ಲಬೇಕು ಈ ರೀತಿ ಇದ್ರೆ ಲೆಕ್ಕ. ಗೋಲ್ಗಾಲ ವಾಪಸ್ಸೆ ಬರೋದಿಲ್ಲ ಅವತ್ತಿನ ದಿವಸ. ಅಷ್ಟಿಸ್ ವಾಪಸ್ ಬರ್ತಿದ್ದ ಸೆಲ್ಲೆ ಇದ್ದಿಲ್ಲ, ಸೆಲ್ಲೆ ಇದ್ದ ವಾಪಸ್ಸೇ ಬರಲಿಲ್ಲ ಅಷ್ಟೇ. ತನ್ನ ಸಾವನ್ನೇ ಆರಿಸ್ಕೊಂಡಾಗುತ್ತೆ ಹೆಚ್ಚು ಕಡಿಮೆ. ಅದು ಅರ್ಥ ಮಾಡಿಕೊಂಡ್ರೆ ಕರ್ಣ ಹೇಳ್ತಾನೆ, ನೋಡು ನೋಡು ಪರೀಕ್ಷೆ ಯಾನೋ ಹೊರಟಿದ್ದಾನೆ ಹುಡುಗ ಪಾಪ, ನಮಸ್ಕಾರ ಮಾಡ್ತಾನೆ, ನೀ ದೇವರಾಣಿ ಫೇಲ್ ಆಗ್ತಿ ಅಂತ ಹೇಳಿದ್ರೆ ಏನು ಖುಷಿಯಾಗಬೇಕು ಅನ್ನ ಲೆಕ್ಕಾಗಿ. ಓದಿ ಬದ್ದಿದ್ದು ಬರ್ತು ಬಿಡ್ತಾನೆ ಪಾಪ. ಇದ್ದು ಬದ್ದು ಬದಲೇ ಒಂದು 35 ಆ ಕಡೆ ಈ ಕಡೆ ಇರ್ತಾನೆ, ಅವ್ನ ಪ್ರಿಪರೇಷನ್ ಅಷ್ಟರಲ್ಲೇ ಇರುತ್ತೆ. ಈಗ ಬಾತ್ ಕೇಳಿದ್ರೆ ಇದಕ್ಕೆ ರ್ಯಾಂಕ್ ಬರೋ ಅಂತ ಡಿಸ್ಕೌಂಟ್ ಒಂಥರ ಡಿಸಾಲ್ಟನ್ ಆಗ್ತಾನೆ ಆ ಸಮಯದೊಳಗೆ. ಅವ್ನು ಎನ್ಕರೇಜ್ ಮಾಡಿ, ಓದ್ದಲ್ಲಿ ಹೋಗಿ ಯೋಚನೆ ಮಾಡಬೇಡ, ಓದ್ದಷ್ಟೇ ಬರಲಪ್ಪ ದೇವ್ರು ಒಳ್ಳೇದು ಮಾಡಲಿ ಆ ಥರ ಅಂದ್ರೆ ಹೇಗಿರುತ್ತದೆ? ನೀವು ಓದಿದ ಒಂದು ಬರೋದು ಬೇಡ, ನೀನು ಫೇಲಾಗಿ ಹಾಳಾಗಿ ಹೋಗ್ಬಿಡು ಅಂತ ಕೇಳಿದರೆ ಎಷ್ಟು ಸಂತ ಆಗಬಹುದು. ಇವತ್ತು ಕರ್ಣನಿಗೆ ಹಾಗೆ ಮಾಡ್ತಾನೆ, ನಿನ್ನ ಮುಖಕ್ಕೆ ಎಲ್ಲ ಮುಖ ನಾನಿಂದು ನೋಡು, ನೀವು ಕುದುರೆ ಹೇಗೆ ಎಡುತ್ತಾ ಇದೆ ನೋಡು, ದುಶ್ಚಕ್ರ ನೋಡು, ಇದೆಲ್ಲ ಮರಣ ಸೂಚನೆಗಳು ಗೊತ್ತಾ, ಸಾವು ಸೋರಿಸ್ತಾ ಇದೆ ಗೊತ್ತಾ ಅಂತ ಹೇಳ್ತಾನಂತೆ. ಕರ್ಣನಿಗೆ ಭಾರಿ ಸಿಟ್ಟು ಬರ್ತಾ ಇದೆ, ಏನು ಶಲ್ಯರಾಜ ಹಾಗೆಲ್ಲ ಮಾತಾಡ್ತೀಯಲ್ಲ, ನನ್ನ ಸಾಮರ್ಥ್ಯ ಎಷ್ಟು ಗೊತ್ತಾ ಅಂತೇಳಿ ತನ್ನ ಕಥೆಗಳು ಶುರು ಮಾಡ್ತಾರೆ. ಯಾವುದು ಪೋರ್ಟಬಲ್ ಕಥೆಗಳು ಯಾವುದೂ ಇಲ್ಲ ಅದರೊಳಗೆ, ಓದಿ ಯಾವುದೂ ಇಲ್ಲೇ ಇಲ್ಲ ಅದರೊಳಗೆ. ಕವಚ ಇದ್ದು ನೆನೆಸ್ಕೊತಾನೆ ಅಷ್ಟೇ, ಇಂದು ಕವಚ ಇತ್ತು, ಕುಂಡಲ ಇತ್ತು ಅಷ್ಟೇ ಹೊರತು ಇನ್ನೇ ಶಕ್ತಿಯಾಯಿತು ಎಲ್ಲ ಇದು ಹೋಗಿದ್ದು ಎಲ್ಲ ಕೂಡ ಇರೋದು ಯಾವುದೂ ಇಲ್ಲ. ಈಗ ಕವಚ ಇತ್ತು ಹೋಗಿದೆ, ಕುಂಡಲ ಇತ್ತು ಹೋಗಿದೆ, ಶಕ್ತಿಯ ಇದು ಎತ್ತು ಹೋಗಿದೆ, ಎಲ್ಲ ಹೋಗಿರೋವೆ, ಇರೋದೇನು ಉಳ್ಕೊಂಡಿಲ್ಲ. ಈಗ ಏನೋ ಹೇಳ್ತಾ ಇದ್ದಾನೆ. ಆಗ ಶಲ್ಯರಾಜ ಹೇಳ್ತಾನೆ, ನೋಡು ಅರ್ಜುನ ಎಂಥವನು ಗೊತ್ತಾ, ನಿವಾತ ಕವಚರನ್ನ ಕಾಲಕ್ಕೆಯವರನ್ನ ಒಬ್ಬನೇ ಹೋಗಿ ಗೆದ್ದವನು ಗೊತ್ತೇನು, ಎಂಥ ವರವರದ ರಾಕ್ಷಸರವರೆಲ್ಲ ಕೂಡ. ಒಬ್ಬರು ಕೋಟಿಗಟ್ಟಲೆ ಇರ್ತಾರೆ ಒಂದು ಗುಂಪು, 60 ಲಕ್ಷ ಇರ್ತಾರೆ ಇನ್ನೊಂದು ಗುಂಪು. ಅಷ್ಟು ಜನಗಳನ್ನ ಒಬ್ಬನೇ ರಥಲ್ಲೂ ಗೆದ್ದು ಬಂದಿದ್ದಾನಲ್ಲ ಅಂತ ಅರ್ಜುನನ ಮುಂದೆ ನೀನು ಏನಾಗ್ಲಿಕ್ಕೆ ಸಾಧ್ಯ ಉಂಟು? ಏನು ಸಾಧ್ಯ ಇಲ್ಲ. ಒಬ್ಬನೇ ಅರ್ಜುನ ಆ ರೀತಿ ಗೆದ್ದು ಬಂದಿದ್ದಾನೆ, ಕಿರೀಟಿ ಎನಿಸ್ಕೊಂಡಿದ್ದಾನೆ, ಗಾಂಡೀವಿ ಎನಿಸ್ಕೊಂಡಿದ್ದಾನೆ, ಎಂಥೆಂಥ ಅವನಿಗೆ ಶಕ್ತಿಯ ಸಾಧನೆಗಳುಂಟು. ನೀವೆಲ್ಲ ಎಷ್ಟು ಕಷ್ಟಪಟ್ಟರು ಕೂಡ ಜಯದ್ರಥನ ಕಾಪಾಡಕ್ಕಾಗಲಿಲ್ಲ ನಮ್ಮ ಕೈಲಿ, ಅರ್ಜುನ ಕೊಂದು ಹಾಕಿದ ಆತರ ಬದಿ ನೆನೆಸ್ಕೊಂಡು ಬಿಟ್ಟಿದ್ದಾನೆ ಅಂತ ಅರ್ಜುನಿಗೆಲ್ಲ ತಿನ್ನಗಾಗೋದಿಲ್ಲ. ಆದ್ರಿಂದ ಹೇಳ್ತಾನೆ, ನೀನು ಕಾಕ ಗೋಮಾಯು ಘರ್ಮ ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಪಾರ್ಥ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ಯಮಕ್ಷಯಂ. ಇದು ಶಲ್ಯರಾಜ ಹೇಳಿದ ಮಾತು. ನೀನು ಎಂಥವನು ಗೊತ್ತಾ, ಕಾಕ ಗೋಮಾಯು ಘರ್ಮಾತ್ವಂ, ನೀನು ಕಾಗೆ ಇದ್ದ ಹಾಗೆ, ನೀನು ಕಾಗೆ ಇದ್ದ ಹಾಗೆ, ಆಚೆ ಹಾಗೆ ಹಂಸ ಇದ್ದ ಹಾಗೆ ಕಂಪೇರ್ ಮಾಡ್ತಾನೆ ಅರ್ಜುನ. ಹಂಸ ಇದ್ದ ಹಾಗೆ ನೀನು ಕಾಗೆ ಇದ್ದ ಹಾಗೆ, ಕಾಗೆ ಎಷ್ಟು ಕಪ್ಪು, ಹಂಸ ಎಷ್ಟು ಬಿಳಿ ಗೊತ್ತಾಗಲ್ಲ, ಗೊತ್ತಾಗ್ಬಿಡುತ್ತಾಗಲೇ. ನಿನ್ನ ಮನಸ್ಸು ಕೆಟ್ಟದು ಅಂತಾರೆ, ಕಪ್ಪು ಎಂಬುದು ಇವ್ ಕಪ್ಪು ಕೆಟ್ಟತನ ತೋರಿಸ್ತಾ ಇದೆ, ಅದು ಬಿಳಿ ಎಂಬುದು ಮನಸ್ಸು ಸ್ವಚ್ಛ ಅಂತ ಹೇಳ್ತಾರಲ್ಲ ನಿರ್ಮಲವಾದದ್ದು. ಆಮೇಲೆ ಕಾಕ ಗೋಮಾಯು ಧರ್ಮಾತ್ವಂ, ನೀನು ನರಿ ಇದ್ದ ಹಾಗೆ, ಅರ್ಜುನ ಸಿಂಹ ಇದ್ದ ಹಾಗೆ. ಕಾಕ ಗೋಮಾಯು ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೆ ಮಾಯಾಹಿ ಪಾರ್ಥಂ ಮಾಯಾಹಿ ಹತೋ ಅನೇನ ಯಮಕ್ಷಯಂ. ನೀನು ಕಾಗೆ ಇರತಕ್ಕಂಥ ಅಂತ ಇರತಕ್ಕಂಥ ನೀನು ಹಂಸದಂತ ಇರತಕ್ಕ ಅರ್ಜುನನ ಮೇಲೆ ಹೋದರೆ ಕಾಗೆ ಹಂಸಗಳ ಯುದ್ಧದಲ್ಲಿ ಎಂದು ಕಾಗೆ ಸೋಲುತ್ತೆ, ಹಂಸ ಗೆಲ್ಲುತ್ತೆ. ಅರ್ಜುನ ಗೆಲ್ತಾನೆ, ನೀನು ಸೋಲ್ತೀಯ. ಆಮೇಲೆ ಸಿಂಹ ಮತ್ತು ನರಿಗಳಿಗೆ ಎಂದಾದ ಮ್ಯಾಚ, ಕಾಕ ಗೋವಾಯು ಧರ್ಮ ಅಥವಾ ಸಿಂಹ ಧರ್ಮ, ಸಿಂಹದಂತೆ ಇರತಕ್ಕಂಥ ಆತನ ಮುಂದೆ ನರಿ ಅಂತ ಇದ್ದರೆ ಏನ್ ಮಾಡ್ತೀನಿ ನೀನೀಗ? ಆದ್ರೆ ನನ್ನ ಮಾತು ಕೇಳು, ಮಾಯಾಹಿ ಅರ್ಜುನ ಎಲ್ಲಿದ್ದಾನೆ ಹುಡ್ಕೊಂಡು ಹೋಗ್ತೀಯಲ್ಲ, ನನ್ನ ಕೆಲಸ ಮಾಡು, ಅರ್ಜುನ ಎಲ್ಲಿದ್ದಾನೆ ಹುಡುಕು, ಅದಕ್ಕೆ ಅವಾಗ ಬೇರೆ ಕಡೆ ಹೋಗು ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ಬೇಡ, ಬೇರೆ ಕಡೆ ಹೋಗುತ್ತೆ, ಅಲ್ಲಿ ಹೋದ್ರೆ ಬದುಕೋದಿಲ್ಲ ನೀನು. ಮಾಯಾಹಿ ಪಾರ್ಥಂ ಮಾಯಾಹಿ, ಹೋಗಬೇಡ ಹೋಗಬೇಡ ಎಲ್ಸರ್ ಹೇಳ್ತಾರೆ ಹೋಗಬೇಡ. ಹತೋ ಅನೇನ ಯಮಕ್ಷಯಂ, ಆತನ ಹತ್ರ ಹೋದರೆ ಸತ್ಯ ಹೋಗ್ತಿ ಅಂತ ಹೇಳ್ತಾರೆ. ಅರ್ಜುನನ ಮೇಲೆ ನೀನು ತಿಳ್ಕೊಂಡ್ರೆ ಅರ್ಜುನ ಕೊಲ್ತಿ ಅಂತೇಳಿ, ಹಾಗಾಗೋದಿಲ್ಲ, ಅರ್ಜುನ್ ನಿನ್ನನ್ನ ಕೊಲ್ತಾನಷ್ಟೇನೆ, ನೀನು ಹೋಗಬೇಡ ಅಂತ ಹೇಳಿದಾಗ ಶಲ್ಯ ಭಾರಿ ಸಿಟ್ಟು ಬಂತಂತೆ. ಶಲ್ಯನನ್ನು ಕರ್ಣ ಬೈತಾನೆ ಶಲ್ಯನನ್ನ, ಶಲ್ಯರಾಜ ನನಗೆ ಗೊತ್ತಾಯ್ತು ನಿಮ್ಮ ಮದ್ರದೇಶದ ಜನಗಳ ಹಣೆ ಬರಹನೇ ಇಷ್ಟು ಅಂತ ಹೇಳಿಬಿಡ್ತಾನೆ. ಮದ್ರದೇಶದವರೆಲ್ಲ ಇಷ್ಟೇ, ಇನ್ನೊಬ್ಬರು ಕಂಡ ಸಂತೋಷ ಪಡೋದಿಲ್ಲ, ಎಲ್ಲ ಬೈತಕ್ಕಂಥ ಸ್ವಭಾವ, ಕೆಟ್ಟ ಕೆಟ್ಟ ಜನಗಳು ಅಂತೂ ಊರಿನ ಜನ ಮೇಲೆ ಶುರು ಮಾಡಿಬಿಡ್ತಾನೆ. ಅಂಥವರಿದ್ದಾರೆ ಇಂಥವರಿದೆ ಏನೋ ಹೇಳ್ತಾನೆ. ಆಗ ಈತೇನು ಮಾಡ್ತಾನೆ ಶಲ್ಯರಾಜ, ನಿಮ್ಮ ಅಂಗದೇಶಿದರೆ ಮಾ ಸಂಪನ್ನ ಹಣೆ ಬರಹ ಎಷ್ಟು ಅಂತ ಹೇಳ್ತಾನೆ. ಈ ಬೈಲೇಶ್ವರ ಮಾತು ಎಲ್ಲೆಲ್ಲ ಹೋಗ್ಬಿಡುತ್ತೆ, ಆಂಧ್ರದವರು ಇದ್ರು ಕರ್ನಾಟಕದೇನಮ್ಮ ಅಂತಾವ್ ಏನಂತ ಆಂಧ್ರದೇನಮ್ಮ ಅಂತಾನೆ. ಆ ಇಬ್ಬರು ಬಿಟ್ಟು ಊರು ದೇಶದಿಂದ ಕಟ್ಟಿಬಿಡ್ತಾರೆ, ಪಾಪ ರಾಜ್ಯರಾಗೆ ಬೆಲೆ ಶುರು ಮಾಡಿದ್ರು, ಎಲ್ಲೆಲ್ಲೋ ಹೋಗ್ಬಿಡುತ್ತೆ, ಮಾತಿಗೆ ಕೊನೆನೇ ಇರೋದಿಲ್ಲ. ಅದಕ್ಕೇನೆ ಹುಷಾರಾಗಿ ಮಾತಾಡಬೇಕಾಗಿತ್ತು, ಎಲ್ಲೆಲ್ಲೋ ಹೋಯ್ತದ್ದು. ಕೊನೆಗೆ ಆ ಹೇಳಿದನಂತೆ, ಅಂಗದೇಶ ಜನ ಹಾಗಿರಬಹುದು, ಭದ್ರದೇಶನ ಹೀಗಿರಬಹುದು, ಶಲ್ಯರಾಜ ಸ್ವಲ್ಪ ಇದ್ದಲ್ಲಿ ದಾಲೇಸ್ ತಂದ್ಕೋತಾನೆ. ನೋಡು ಕರ್ಣ, ಎಲ್ಲ ದೇಶದಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಮಧ್ಯದವರು ಇದ್ದೇ ಇರ್ತಾರೆ. ಬರೀ ಯಾವುದೇ ಒಂದು ಊರಿನಲ್ಲಿ ಎಲ್ಲ ಒಳ್ಳೆಯವರು ಇರೋದಿಲ್ಲ, ಎಲ್ಲ ಕೆಟ್ಟವರು ಇರೋದಿಲ್ಲ. ನಮ್ಮೂರಲ್ಲಿ ಕೆಟ್ಟವರು ಇರಬಹುದು, ಆದರೆ ನನ್ನನ್ನು ಕೆಟ್ಟವರು ತಿಳ್ಕೊಳ್ಳೋಕೆ ಹೋಗಬೇಡ. ನೀನು ತಪ್ಪು ಮಾಡ್ತಿದ್ದಿ ಅಂತ ಹೇಳ್ತಿದ್ದೇನೆ ಹೊರತು ನೀನು ಒಳ್ಳೇದಕ್ಕೆ ಹೇಳ್ತಿದ್ದೇನೆ. ಸಾರಥಿ ಕೆಲಸ ಒಳ್ಳೆ ತಾನೆ ಹೇಳಬೇಕಾದ್ದು, ನೀವು ಫಾಲ್ಸ್ ಹೋಪ್ಸ್ ಯಾಕೆ ಕ್ರಿಯೇಟ್ ಮಾಡಿ ಅಂತ ಹೇಳುತ್ತಾನೆ. ಅರ್ಜುನ ಗೆಲ್ಲೋತಾನೆ ಹೇಗೆ ಹೇಳಿ, ಗೆಲ್ಲೋದಕ್ಕಾಗಬೇಕು ನಿನ್ನ ಕೈಲಿ, ಅದಕ್ಕೆ ಬೇಡ ಅಂತ ಹೇಳಿದೆ. ನಿನ್ನ ಹಣೆ ಬಾರ ಹೋದ್ರೆ ನಾಲ್ಕು ಗಂಟೆ ಹೋಗುತ್ತೆ ಅಂಥೇಳಿ ರಥ ಒಳಗೆ ಶುರು ಮಾಡಿದನಂತೆ. ಮುಂದೆ ಹೋಗ್ತಾ ಇದ್ದಾನೆ. ಆ ಕ್ಷಣದಲ್ಲಿ ಧರ್ಮರಾಜ ನಕುಲ ಸಹದೇವರು ಸಿಗ್ತಾರೆ ಕರ್ಣನಿಗೆ. ಯುದ್ಧ ಶುರು ಮಾಡ್ತಾನೆ, ದೊಡ್ಡ ಯುದ್ಧ ನಡೆಯುತ್ತೆ. ಧರ್ಮರಾಜ ಅವರು ಎಲ್ಲರನ್ನೂ ಸೋಲಿಸಿಬಿಡುತ್ತೆ, ಕರ್ಣ ಎಲ್ಲರನ್ನೂ ಸೋಲಿಸಿಬಿಟ್ಟು ಧರ್ಮರಾಜನ ರಥ ಗೀತ ಎಲ್ಲ ಹೊಡೆದಾಕಿಬಿಡ್ತಾರೆ. ಆತನ ತಲೆಗೆ ಕತ್ತಿಗೆ ಬಿಲ್ಲನ್ನು ಹಾಕಿ ಎಳೆದಾಡ್ತಾನೆ. ಓ ಮಹಾರಾಜನಂತೆ ನೀನು ಏನು ಶಕ್ತಿ ಇಲ್ಲ, ಅವನು ಆ ಕಡೆ ಎಳೆದಾಡ್ತಾನೆ ಪಾಪ. ಆವತ್ತು ಏನು ಮಾಡ, ಅದಕ್ಕೆ ಜಾಸ್ತಿ ಮಾಡಾಗಿಲ್ಲ, ಕುಂತಿ ಮಾತು ಕೊಟ್ಟಿದ್ದಾನಲ್ಲ, ಏನು ಮಾಡಾಗಿಲ್ಲ, ಅಷ್ಟು ಮಾಡ್ತಾನಂತೆ. ಅದನ್ನು ಆ ಕಡೆಯಿಂದ ಭೀಮಸೇನ ನೋಡ್ತಾನೆ. ಆ ಕಡೆ ಧರ್ಮರಾಜನಿಗೆ ಆಪತ್ತು ಬಂದಾಗ ಒಂದು ಸರ್ತಿನೂ ಅರ್ಜುನ ಬಂದಿಲ್ಲ ಪಟಕ್ ಮಾಡಲಿಕ್ಕೆ, ಬಂದಿದ್ದು ಯಾವಾಗಲೂ ಭೀಮಸೇನೇ ಬರ್ತಿದ್ದೆ. ನೀನು ಅರ್ಥ ಮಾಡಿಕೊಂಡ್ರೆ ಅರ್ಜುನ ನಿಜವಾಗಲೂ ಒಳ್ಳೆ ಭಾತೃಭಕ್ತ, ಆದರೆ ಎಂದು ಸಹಾಯಕ್ಕೆ ಅರ್ಜುನ ಹೋಗಲಿಲ್ಲ. ಭೀಮಸೇನ ಮಾತ್ರ ಯಾವ ಆಪತ್ತು ಬಂದಾಗಲೂ ಕೂಡ ತಾನೇ ಹೋದ. ಅರ್ಜುನ ಆಪತ್ತು ಬಂದಾಗಲೇ ನೋಡ್ಕೊಂಡ್ಬರಲಿಕ್ಕೆ ಹೋಗಿದ್ದು ಭೀಮಸೇನೆ ತಾನೇ ಹೇಳಿ ವಿಷಯ ತಿಳಿಸಿದ್ದು ಭೀಮಸೇನೇ. ಆದ್ದರಿಂದ ನಿಜವಾಗಲೂ ಧರ್ಮ ರಕ್ಷಕ ಯಾರು ಅಂದರೆ ಭೀಮಸೇನ, ಧರ್ಮರಕ್ಷಕ ಭೀಮಸೇನ. ಭೀಮ ಅಂದರೆ ಜ್ಞಾನ, ಜ್ಞಾನದಿಂದ ಧರ್ಮ ಉಳಿಯುತ್ತೆ ಹೊರತು ಬೇರೆಯಿಂದ ಉಳಿಯೋದಿಲ್ಲ. ಆಗ ಭೀಮಸೇನ ಅಂದರೆ ಕೆಲಸ ಮಾಡೇ ಮಾಡೋದು ಒಂದು ಭಾಗ, ಕೆಲಸ ಯಾವ ರೀತಿ ಮಾಡೋದು ಅಂದರೆ ಆ ರೀತಿಯೇ ಮಾಡಬೇಕು, ಅಷ್ಟು ಪರ್ಫೆಕ್ಟಾಗಿ ಮಾಡೋದು. ಎರಡನೇ ಭಾಗ ಪೂರ್ಣ ಪ್ರಜ್ಞೆ ಅಂದಮೇಲೆ ಯಾವ ರೀತಿ ನಡ್ಕೋಬೇಕು. ಈ ರೀತಿ ಧರ್ಮರಾಜ ಕರ್ಣನ ಕೇಳಿಸಿ ಅಲ್ಲೇನು ಮಾಡಿದನಂತೆ, ದುರ್ಯೋಧನ ಇದ್ನಲ್ಲ ಅವನು ಹಿಡಿದು ಹೊಡೆಯಲು ಶುರು ಮಾಡಿದನಂತೆ. ದುರ್ಯೋಧನ ರಥವನ್ನು ಪುಡಿ ಪುಡಿ ಮಾಡಿಬಿಟ್ಟು ಗದೆ ಎತ್ತಿದ್ದೆ ಅಂತ ಹೊಡಿತೇನೆ ಅಂತ ಹೇಳಿಬಿಟ್ಟು ಈ ಕಡೆಯಿಂದ ಶಲ್ಯ ನೋಡ್ತಾನೆ. ಕರ್ಣ, ನೀನು ಧರ್ಮರಾಜನನ್ನ ಬರೀ ಧನುಸ್ ಹಾಕಿ ಆಗ ಎಳೆದಾಡ್ತಾ ಇದ್ದೀಯ, ನಿಮ್ಮ ರಾಜನನ್ನ ಭೀಮ ಏನ್ ಮಾಡ್ತಾನೆ ನೋಡು ಅಂತ ತೋರಿಸ್ತಾನೆ. ಇದಕ್ಕೆ ಒಳ್ಳೆ ಸಾರಥ್ಯ ಐತಿ ಶಲ್ಯರಾಜ, ಪಾಪ ಇದನ್ನು ಮಾತ್ರ ತೋರಿಸ್ತಾರೆ, ಆಕೆ ಒಳ್ಳೆದನ್ನು ತೋರಿಸಲ್ಲ. ಕರ್ಣನಿಗೆ ಏನು ಶಾಕ್ ಆಗಬೇಕು ಅದನ್ನೇ ನೋಡಿ, ನಿಮ್ಮ ರಾಜನ ಅವಸ್ಥೆ ನೋಡಿ ಏನಾಗ್ತಿದೆ ಈಗ, ಸ್ವಲ್ಪ ತಡ ಮಾಡಿದ್ರೆ ಅಷ್ಟೊತ್ತು ನಿಮ್ಮ ರಾಜ ಹೋಗೇ ಬಿಡ್ತಾರೆ. ಭೀಮಸೇನ ಪ್ರತಿಜ್ಞೆ ಮಾಡಿದ್ದೇನೆ ಜ್ಞಾಪಕ ಇಟ್ಕೊಂಡು, ನೀನೇನು ಪ್ರತಿಜ್ಞೆ ಮಾಡಿಲ್ಲ ಧರ್ಮರಾಜನ ಕೊಲ್ತಿ ಅಂತ ಹೇಳಿ, ನೀನು ಪ್ರತಿ ಅದ್ರ ಬಂದು ಕೊಲ್ಲೋದಿಲ್ಲ ಅಂತ ಬೇರೆ ಮಾಡಿದ್ದೆ ಅಷ್ಟೇನೆ. ಆದರೆ ಭೀಮಸೇನ ಕೊಂದಾಗ್ತೇನೆ ಅಂತ ಹೇಳಿದ್ದಾನೆ, ನಿಮ್ಮ ಹೃದಯ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನೀನು ಸೇನಾಧಿಪತಿ, ರಾಜನ ರಕ್ಷಣೆ ಮೊದಲ ಕೆಲಸ, ರಾಜರ ಶಸ್ತ್ರಾಟದಲ್ಲೂ ಅಷ್ಟೇನೆ, ರಾಜನ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಬೇಸಿಕ್ಕು, ಚೆಕ್ ಅಂತಿದ್ರೆ ಬೇರೆ ಮಾಡಾಗಿಲ್ವೇ, ಆ ಕೆಲಸ ಪೂರೈಸಿ ಮುಂದೆ ಹೋಗಬೇಕು. ನೋಡಿ ನೀನು ರಾಜನ ಹಣೆ ಬರ, ನೀನು ಹೋಗಿ ಕಾಪಾಡು ಅಂತ ಹೇಳಿದ ತಕ್ಷಣ ಕರ್ಣ ಆ ಕಡೆ ಹೊರಟನಂತೆ. ಭೀಮಸೇನ ಎರಡು ಸಾಧನೆ ಮಾಡಿದ್ದಾಯ್ತು, ಈಗ ದುರ್ಯೋಧನಿಗೆ ಪೆಟ್ಟಾಕೋದು ಒಂದು ಚಾನ್ಸ್, ಆ ಕರ್ಣ ಈ ಕಡೆ ಬರಬೇಕು, ಧರ್ಮರಾಜ ಸೇಫ್. ಇದಕ್ಕೆ ಯೋಗ ಅಂತ ಕರೀತಾರೆ, ಯೋಗ ಕರ್ಮಸು ಕೌಶಲಂ. ಒಂದು ಕೆಲಸ ಮಾಡಿದರೆ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಅಲ್ಲಿಂದ ಇಲ್ಲಿವರಿಗೆ ಒಂದು ಓಡಿ ಏನು ಮಾಡಬೇಕಾಗಿಲ್ಲ, ಸಿಂಪ್ಲೆಸ್ಟ್ ಪಾಸಿಬಲ್ ಮೆಥಡ್. ಆಗ ಕರ್ಣ ಆ ಕಡೆ ಹೋದನಂತೆ, ಅಷ್ಟೊತ್ತಿಸ ಧರ್ಮರಾಜ ಈ ಕಡೆ ಸುರಕ್ಷಿತ ರಥ ಹತ್ತಿದ. ದುರ್ಯೋಧನ ಮೂರ್ಛಿತನಾದ, ಭೀಮಸೇನ ನೋಡೇ ಮೂರ್ಛಾಗಬೇಕು, ಅಂತ ಭಯಂಕರವಾದಂತಹ ವ್ಯಕ್ತಿತ್ವ, ಸಿಟ್ಟು ಬಂದರೆ ಭೀಮಸೇನ ನೋಡಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಹೇಳಿರ್ತಾನೆ, ನೀವ್ಯಾರು ಕ್ರುದ್ಧಸ್ಯ ಭೀಮಸೇನಸ್ಯ ಪ್ರೇಕ್ಷಿತು ಮುಖಮಾಹವೇ, ಭೀಮಸೇನ ಮುಖ ನೋಡೋ ಯೋಗ್ಯತೆ ನಿಮ್ಗೆ ಯಾರಿಗೂ ಇಲ್ಲ ಅಂತ ಕೃಷ್ಣ ಹೇಳಿರ್ತಾನೆ. ಹಾಗೆ ಆಯಿತು, ಎಚ್ಚರಿತ ಬಿದ್ದ, ಯಾರೋ ಬಂದು ಹಾಕೊಂಡು ಹೋಗಲ ರಥದೊಳಗೆ. ಭೀಮಸೇನ ನೋಡಿದರಂತೆ ಈಗ ಕರ್ಣನ ಕಡೆ ಬರ್ತಾ ಇದ್ದಾನೆ, ಕರ್ಣ ಹೊರಟಿದ್ದು ಭೀಮಸೇನನ ಮೇಲೆ, ಭೀಮಸೇನ ಕರ್ಣ ಕಡೆ ಬರ್ತಾ ಇದ್ದಾನೆ. ಅದು ಅತ್ಯಂತ ಭೂತಪೂರ್ವವಾದ ಒಂದು ಸನ್ನಿವೇಶ.
ಅದನ್ನು ನೋಡ್ತಿರ್ಲಿಕ್ಕೇನೆ ಕರ್ಣ ಭಾರಿ ಜೋರ ಬಾಣ ಬಿಟ್ಕೊಂಡು ತಗೊಂಡಂತ ಭೀಮಸೇನ ಮೇಲೆ. ಭೀಮಸೇನ ಒಂದು ಬಾಣ, ಒಂದೇ ಬಾಣ ತಗೊಂಡಂತೆ, ತಗೊಂಡು ಯಮದಂಡ ಕಲ್ಪಂ ಅಂತ ಹೇಳ್ತಾರೆ. ಯಮದಂಡ ಅಂತ ಬಾಣ ತಗೊಂಡು ಕರ್ಣನ ಎದೆ ಗುರಿ ಹೊಡೆದಂತೆ, ಕರ್ಣ ತಪ್ಪಂತ ಕೆಳಗೆ ಬಿಡುತ್ತಾನೆ. ಎಷ್ಟೇ ಸರ್ತಿ ಕರ್ಣ ಬೀಳ್ತಾರೆ ಲೆಕ್ಕ ಹಾಕಿ, ದ್ರೋಣ ಪರ್ವದಲ್ಲಿ ಕೇಳಿದ್ದೀರಿ. ಭೀಮಕಾಂಡದಲ್ಲಿ ಕರ್ಣ ಯಾವಾಗಲೂ ಕೂಡ ಅಯ್ಯೋ ಸತ್ತು ನೀನು ಸಾಯೋ ಸ್ಥಿತಿಯಲ್ಲಿ ಬದುಕಿದೆ ಅಂತ ನನಕುತ್ತಾ ಹೋಗಬೇಕೆ ಹೊರತು ಬೇರೆ ಏನು ಮಾಡಬೇಕಾಗಿದ್ದಿಲ್ಲ ಕರ್ಣನಿಗೆ. ಅವತ್ತಂತೂ ತಪ್ಪಂತ ಬಿದ್ದ ಕಷ್ಟ. ಭೀಮಸೇನ ಜೋರ ಬರ್ತಾ ಇದ್ದಾನೆ ಅಲ್ಲಿಂದ. ಹೇಗೆ ಬಂದ ಅಂದ್ರೆ, ಅಗ್ರೇ ಕೃತಾಂತ ನರಸಿಂಹ ತನೋರ್ಯಥೈವ ವಿಷ್ಣೋ ಹರಸ್ಯ ಗ್ರಸತ ಆತ್ಮರೂಪಂ. ಆಚಾರ್ಯ ಬರೀತಾರೆ, ಪ್ರಳಯಕಾಲದೊಳಗೆ ರುದ್ರದೇವರನ್ನು ನುಂಗಲಿಕ್ಕೆ ಅಂತ ಹೇಳಿ ನರಸಿಂಹ ರೂಪಿಯಾದ ಶ್ರೀಹರಿ ಬಾಯಿ ತಕ್ಕೊಂಡು ಬಂದಾಗಿತ್ತಂತ ದೃಶ್ಯ. ಕರ್ಣನನ್ನ ತಿಂದಾಕಿ ಬಿಡುತ್ತೇನೆ ಬಂದು ಭೀಮಸೇನ ಬಂದನಂತೆ. ಭೀಮಸೇನ ಬರುತ್ತಾ ಇದ್ದಾನೆ, ಜನಗಳೆಲ್ಲ ಗಾವಲು. ಕರ್ಣನ ಪ್ರೊಟೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ದಿಕ್ಕ ಭೀಮಸೇನ ನೋಡಿದರೆ ಯಾರಿಗೂ ಆಗ್ತಿರಲಿಲ್ಲ. ಅಂತ ಒಂದು ವರ್ಚಸ್ಸು. ಸೂರ್ಯ ನೋಡಿ ಕಣ್ಣು ಮುಚ್ಚಿಕೊಳ್ಳದೆ ಇರ್ಲಕ್ಕಾಗತ್ತ? ನೋಡಿ ತಷ್ಟ ತನ್ನ ಕನಸಾನ ಮುಚ್ಕೊಂಡ್ಬಿಡುತ್ತೆ. ಎಷ್ಟು ಬೆಟ್ಟಿಂಗ್ ಸರ್ಕಾರ ಹಾಕೊಳ್ಳಿ, ಅಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ, ಕಣ್ಣು ಮುಚ್ಕೊಂಡು ಮುಂದೆ ಮಾತಾಡ್ತಾನೆ ಹೊರತು ಮಾಡಕ್ಕ. ಆ ತೇಜಸ್ಸು ಅಂತದ್ದು ಸೂರ್ಯನ ತೇಜಸ್ಸು, ಭೀಮನ ತೇಜಸ್ಸು ನಮ್ಮ ಮುಂದೆ ಏನೂ ಅಲ್ಲ, ಅಷ್ಟು ಜಾಸ್ತಿ. ಎಲ್ಲ ಓಡ್ತಾ ಇದ್ದಾರೆ, ಹೇಳ್ತಾರೆ ಸೈನ್ಯವನ್ನ ಭೀಮಸೇನ ಅಷ್ಟು ಜೋರಾಗಿ ಓಡಿಸಿದರಂತೆ. ಕರ್ಣ ಬಿದ್ದಿದ್ದಾನೆ, ಮುಂದೆ ಮುಂದೆ ಭೀಮಸೇನ ಬರ್ತಾ ಇದ್ದಾನೆ. ಒಂದು ಚಾಕು ತಗೊಂಡ, ಚಿಕ್ಕ ಕ್ಷುರ ಅಂತ ಕರೀತಾರೆ ಅದು, ಅದಕ್ಕೆ ಕ್ಷೌರ ಅಂತ ಪದ ಬಂದಿತ್ತು. ಕ್ಷುರ ಅಂದ್ರೆ ಕ್ಷೌರದ ಕತ್ತಿನ ಕ್ಷುರ ಅಂತ ಕರೀತಾರೆ. ಅದನ್ನ ತಗೊಂಡು ಭೀಮಸೇನ ಬರ್ತಾ ಇದ್ದಾನೆ. ಕರ್ಣದ ರಥವನ್ನು ಹತ್ತುತ್ತಾ ಇದ್ದಾನೆ. ಮತ್ತೊಂದು ಸಲ ಕರ್ಣ ಎಚ್ಚರಿತ ಬಿದ್ದುಬಿಟ್ಟಿದ್ದಾನೆ, ಕರ್ಣ ರಥವನ್ನು ಹತ್ತಾ ಇದ್ದಾನೆ ಭೀಮಸೇನ. ಆಗ ಶಲ್ಯರಾಜ ಭೀಮಸೇನ ಕೇಳ್ತಾನೆ, ಭೀಮಸೇನ ಏನು ಮಾಡುತ್ತಿ ಅಂತ ಕೇಳಿದನಂತೆ. ಏನ್ ಮಾಡ್ತೀವಿ ಗೊತ್ತಿಲ್ವಾ, ನನ್ನ ಶಪಥ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದನಂತೆ ಭೀಮಸೇನ. ಏನು ಶಪಥ? ಯಾರು ಶ್ರೀಹರಿಯ ನಿಂದೆಯನ್ನ ಮಾಡ್ತಾರೆ ಅವರ ನಾಲಿಗೆ ಕತ್ತರಿಸ್ತೇನೆ, ಇದು ನನ್ನ ಶಪಥ ಅಂತ ಹೇಳಿದಂತೆ ಭೀಮಸೇನ. ಯಾರು ಶ್ರೀಹರಿಯ ನಿಂದೆಯನ್ನು ಮಾಡ್ತಾರೆ ಅವರ ನಾಲಿಗೆಯನ್ನು ಕತ್ತರಿಸ್ತೇನೆ. ಈ ಕರ್ಣ ಮಾಡಿದ್ದಾನೆ. ದುರ್ಯೋಧನ ಹುಚ್ಚಾಗಟ್ಟೆ ಮಾತಾಡಿದ, ನೋಡಿ ಪಾಂಡವರೇ ನಿಮಗೆ ದ್ವೀಪದಲ್ಲಿಕ್ಕೆ ಏನೋ ಇಲ್ಲ, ಏನೋ ಇನ್ನೊಬ್ಬನಿದ್ದಾನೆ, ಕೃಷ್ಣ ಒಬ್ಬಿದ್ದಾನೆ, ಇಟ್ಟು ಬಿಡಿ ಅಂತ ಹೇಳಿದಾಗ ಇವರು ನಕ್ಕ ಸಪೋರ್ಟ್ ಮಾಡ್ತಾರೆ ಕರ್ಣಾದಿಗಳನ್ನು. ಕೃಷ್ಣನಿಗೆ ಅವಮಾನ ಮಾಡಿದ್ದಾನೆ, ಕೃಷ್ಣನಿಗೆ ಅವಮಾನವನ್ನು ಎದುರೇ ಮಾಡಬೇಕು ಅಂತಿಲ್ಲ. ಪರೋಕ್ಷೇಪಿ, ನನಗೆ ಎದುರಿಗಿದ್ದ ಮಾಡಿದ್ರು ಕಥೆ ಮುಗೀತು. ಬೇರೆ ಎಲ್ಲರೂ ಹರಿದ್ರೋಹ ಮಾಡಿದ್ದಾನೆ ಅಂತ ಗೊತ್ತಾದರೆ ಮೊದಲ ಕೆಲಸ ಆ ನಾಲಿಗೆ ಕತ್ತರಿಸೋದು. ಈಗ ನಾಲಿಗೆ ಕತ್ತರಿಸ್ತೇನೆ ನಾನು ಅಂತ ಕ್ಷುರ ತಗೊಂಡು ನಿಂತಾಗ ಶಲ್ಯರಾಜ ಕೇಳ್ತಾರೆ, ಭೀಮಸೇನ ಇಷ್ಟು ಮಾಡಿದ್ದು ಸಾಕು, ಈಗಾಗಲೇ ಅವರ ಅಪ್ಪ ಆಗಿದೆ ಅವನಿಗೆ, ಆಗಲೇನೆ ಸಾಕಷ್ಟು ಮರ್ಯಾದೆ ಹೋಗಿದೆ ಅವನಿಗೆ, ದಯವಿಟ್ಟು ನಾಲಿಗೆ ಮಾತ್ರ ಕತ್ತರಿಸಬೇಡ. ನಾಲಿಗೆ ಕತ್ತರಿಸಿದರೆ ವಾದಿರಾಸ ಡೀಟೇಲ್ಸ್ ಎಲ್ಲ ಬರೀತಾರೆ ಅದರ ಬಗ್ಗೆ, ಏನಾಗುತ್ತೆ ಗೊತ್ತೆ, ನಾಲಿಗೆ ಕತ್ತರಿಸಿದರೆ ಅರ್ಜುನನ ಪ್ರತಿಜ್ಞೆ ಹೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಅರ್ಜುನ ಪ್ರತಿಜ್ಞೆ ಹೋಗಿಬಿಡುತ್ತೆ. ಅರ್ಜುನ ಏನ್ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಕರ್ಣನ ಕೊಲ್ತೇನೆ ಅಂತ ಹೇಳಿದ್ದಾನೆ. ಈಗ ನೀನು ಏನಾದ್ರು ನಾಲಿಗೆ ಕತ್ತರಿಸಿದರೆ ಅರ್ಜುನ ಪ್ರತಿಜ್ಞೆ ಹೋಗಿಬಿಡುತ್ತೆ, ನಮಗೆ ಯಾತಕ್ಕೆ ಅಂತ ಅರ್ಥ ಆಗೋದಿಲ್ಲ. ವಾದಿರಾಜ ಸ್ವಾಮಿ ಭಾವಪ್ರಕಾಶಿಕೆಯಲ್ಲಿ ಬರೀತಾರೆ, ಯಾತಕ್ಕೆ ಅಂತ ಕೇಳಿದರೆ ನೋಡೋದಕ್ಕೆ ಏನನ್ಸುತ್ತೆ, ನಾಲಿಗೆ ಕತ್ತರಿಸ್ತೇನೆ ಭೀಮಸೇನ, ಬೇಕಾದ್ರೆ ತಲೆ ಆತ್ ಕತ್ತರಿಸಲಿ ಅಂತ ಹೇಳ್ಬೋದು. ನಮಗೆ ನಾಲಿಗೆ ಇಟ್ಟು ಕತ್ತರಿಸಲಿ, ತಲೆ ಆತ್ ಕತ್ತರಿಸಲಿ ಅಂತ ಕೇಳಿದರೆ ಅದು ಯಾರದೋ ವಿಷಯದಲ್ಲಿ ಹಾಗಾಗಬಹುದು, ಕರ್ಣನ ವಿಷಯದಲ್ಲಿ ಹಾಗಾಗೋದಿಲ್ಲ. ಕರ್ಣ ನಾಲಿಗೆ ಕತ್ತರಿಸೋದು ಅಂದ್ರೆ ನಾಳೆ ತಲೆ ತಿಳಿದು ನಿಂತ್ಕೊತಾನ ಅವನು, ಕ್ಷತ್ರಿಯನಿಗೆ ಅದಕ್ಕಿಂತ ಒಂದು ಅವಮಾನ ಮತ್ತೊಂದಿಲ್ಲ. ಅವನು ಆತ್ಮಹತ್ಯೆ ಮಾಡಿ ಸತ್ತೋಗ್ತಾನಷ್ಟೇ, ಇಂಥ ಅವಮಾನ ತಡ್ಕೊಳ್ಳೋಕೆ ಆಗೋದಿಲ್ಲ ಆತನ ಕೈಯಲ್ಲಿ. ಆದ್ದರಿಂದ ಕರ್ಣನ ನಾಲಿಗೆ ಕತ್ತರಿಸೋದು ಒಂದೇ, ಆತನ ಪ್ರಾಣ ತೆಗೆಯೋದು ಒಂದೇ. ಇನ್ನು ಅರ್ಜುನ ಏನು ಗೆಲ್ಲೋದು ಆತನನ್ನ? ಆಯ್ತು, ಕರ್ಣ ಪ್ರಾಣ ಕಳ್ಕೊಳ್ಳಿಲ್ಲ ಅಂತ ಇಟ್ಕೊಂಬೋಣ. ನಾಲಿಗೆ ಇಲ್ಲ ಕರ್ಣನಿಗೆ, ಸತ್ತಿಲ್ಲ, ಸತ್ತಂತೆ ಆಗಿರುತ್ತಾನೆ ಅವನು, ಕೊಂದು ಏನು ಕ್ರೆಡಿಟ್ ಬರುತ್ತೆ? ಪ್ರತಿಜ್ಞೆ ನಡೆಯುತ್ತ ಅದರಿಂದ ಯಾವಾಗಲೂ ಕೂಡ ಅವನು ಅವತ್ತು ಫಸ್ಟ್ ಔಟ್ ಆದ ನೋಡ್ಕೊಂಡು ಆನ್ಸರ್ ಬರೆದ್ರೆ ಬುದ್ಧಿವಂತ ಅಂತ ಯಾರು ಕರೀತಾರೆ ಅವನನ್ನ? ನೋಡಿ, ಹೊಸ ಪ್ರಶ್ನೆ ಗೊತ್ತಿಲ್ಲ ಪ್ರಶ್ನೆ ಉತ್ತರ ಬರೋದ್ರೆ ಧ್ಯಾನ ಅಂತಾರೆ. ಎಲ್ಲ ಮಧ್ಯೆ ತಯಾರು ಮಾಡಿಕೊಂಡು ಬಂದು ಅದು 35 ತಗೊಂಡು ಇನ್ನು ಏನು ಸಂಪದ ಧ್ಯಾನ ಅಂತ ಕರೆಸ್ಕೋಬೇಕು. ಈ ಮಧ್ಯೆ ಅವನು ಸಾಧ್ಯ ಇಲ್ಲ, ಅದು ಈ ಸ್ಥಿತಿಯಲ್ಲಿ ಕರ್ಣನಿಗೆ ಗೆಲುವು ಬರಲಿಕ್ಕೆ ಸಾಧ್ಯ ಇಲ್ಲ, ಅವ್ನು ಬಹಳ ದುಃಖ ಆಗ್ತದೆ. ಆ ಅರ್ಜುನ ಗೆಲ್ಲವರೆಗೂ ಬದುಕಿರೋದಿಲ್ಲ. ಅಕಸ್ಮಾತ್ ಅರ್ಜುನ ಆತನ ಕೊಂದರು ಕೂಡ ಬದುಕಿದ್ದವನು ಕೊಂದ ಅನ್ನೋ ಕೀರ್ತಿ ಬರೋದೇ ಇಲ್ಲ. ನಿನ್ನ ಕೇಳ್ಕೊತಾ ಇದ್ದೇನೆ, ನಿನ್ನ ತಮ್ಮ ಅರ್ಜುನನ ಕೀರ್ತಿಯನ್ನೇ ಉಳಿಸಬೇಕಾದ್ರಿಂದ ಭೀಮಸೇನ ನನ್ನ ಪ್ರಾರ್ಥನೆ, ದಯವಿಟ್ಟು ಅವನು ಕೊಲ್ಲಬೇಡ. ನಾ ದೂರ ವರ್ಷಗಳು ಹೋಗ್ತೇನೆ ರಥವನ್ನು, ನಾನು ಯಾವ್ದಾರ ತಾರತ್ಯ ಕೊಟ್ಟಿದ್ದೇನಲ್ಲ, ದೂರ ವರ್ಷಗಳು ಹೋಗ್ತೇನಂತೆ. ಇಟ್ ಸಾಕು ಅಂತ ಕೇಳ್ಕೊಂಡಂತೆ ಭೀಮ ವಾಪಸ್ ಹೊರಟನಂತೆ. ಇದೆಲ್ಲ ಸೆಲ್ಲೆ ಹೇಳಿದ್ಮೇಲೆ ಭೀಮ ಗೊತ್ತಾಗಬೇಕಂತ ತಿಳ್ಕೋಬಾರದು. ಮತ್ತೆ ಭೀಮನಿಗೆಲ್ಲ ಗೊತ್ತು, ಭೀಮಸೇನ ಸುಮ್ಮನೆ ಒಂದು ವಾಪಸ್ ಹೋದ ಅಂತ ಆಗಬಾರದು. ಸೆಲ್ಲೆ ಹೇಳಿದ್ದಕ್ಕೆ ಹೋದ ಅಂತ ಆದ್ರೆ ಏನಾಗುತ್ತೆ ಜನಗಳಿಗೆ? ಭೀಮಸೇನ ಏನು ಮಾಡ್ತಿದ್ದ ಅಂತ ಜಗತ್ತು ಹೊರಗೆ ಬರಲಕ್ಕೆ ಒಂದು ಪ್ರಸಂಗ ಅದು ಒಂದು ಅಷ್ಟೇ ಹೊರತು ಭೀಮನ ಸಂಕಲ್ಪ ಇದ್ದಿದ್ದು ಅಷ್ಟೇನೆ. ಕಣನಿಗೆ ಅಷ್ಟು ದುಃಖ ಉಂಟು ಮಾಡಬೇಕಂತ ನಾಲಿಗೆ ಕಟ್ಟಿದ ಉದ್ದೇಶ ಇದ್ದಿದ್ರೆ ಶಲ್ಯ ಎಷ್ಟು ಹೇಳಿದ್ರು ಭೀಮಸೇನ ಕೇಳ್ತಿರಲಿಲ್ಲ. ತನ್ನ ನಿಜವಾಗಲೂ ಭೀಮಸೇನ ಸಂಕಲ್ಪ ಮಾಡಿದ್ದಿದ್ರೆ ಶಲ್ಯರ ಮಾತು ಅಡ್ಡ ಬರ್ತಿದ್ದಿಲ್ಲ. ಭೀಮಸೇನ ಉದ್ದೇಶ ಇದ್ದಿದ್ದೇ ಅಷ್ಟೇ, ಅವನ ಹತ ಪ್ರಾಣನಾಗಬೇಕು. ಅವ್ನು ನೋಡಿದ್ರೆ ಸೋತಾದ ಜನಕ್ಕೆಲ್ಲ ಗೊತ್ತಾಗಬೇಕು, ಅಷ್ಟು ಮಾಡೋ ಉದ್ದೇಶ ಮಾತ್ರ ಇತ್ತು. ಆದ್ರಿಂದ ಅಷ್ಟು ಮಾಡಿ ಭೀಮಸೇನ ವಾಪಸ್ ಹೊರಟಂತೆ. ಕರ್ಣ ನಿಧಾನ ಎಚ್ಚರ ಬಂತು. ಶಲ್ಯರಾಜನ ಕೇಳ್ತಾರೆ, ಶಲ್ಯರಾಜ ಮಾತಾಡ್ತಾ ನೋಡಿದ್ಯಾ ಅರ್ಜುನ ಅರ್ಜುನ ಅಂತ ಇದ್ದಾರೆ, ಎಲ್ಲಿ ನೀನೆಲ್ಲಿದ್ದು ಫಸ್ಟ್ ಯೋಚನೆ ಮಾಡುವಂತ ಕೇಳ್ತಾನೆ. ಎಲ್ಲಿಯ ಅರ್ಜುನ, ಎಲ್ಲಿಯ ಭೀಮಸೇನ, ಎಲ್ಲಿಯ ನೀನು, ನೀನು ಬದುಕು ಉಳಿಲಿಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆ, ಅಂಥವ್ರ ಏನು ನಿರ್ಧಾರ ಮಾಡ್ತೀಯ ಅಂತ ಬೈದನಂತೆ. ಇನ್ನು ಮುಂದಕ್ಕೆ ಹೋಗ್ತಾ ಮತ್ತೆ ಕರ್ಣ ಯುದ್ಧಕ್ಕೆ ಬರ್ತಾ, ಏನು ಮಾಡಾಗಿಲ್ಲ ಅಂದ್ರೆ ಮಾತು ಶಿರಾಧಿಪತಿ ಅಂದ ಮೇಲೆ ಬೇರೆ ದಾರಿ ಇಲ್ಲಲ್ಲ, ಬರ್ತಾ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಆ ಹೊತ್ತಿಗೆ ಭೀಮಸೇನ ಭಾರಿ ಸಿಟ್ಟು ಬಂತಂತೆ ಕರ್ಣನಿಗೆ, ಸಿಕ್ಕಾಪಟ್ಟೆ ಸಿಟ್ಟು ಬಂತು ಯುದ್ಧ ಮಾಡಲಿಕ್ಕೆ ಅಂತ. ಮತ್ತೆ ಬಂದಾಗ ಒಂದು ಆಶ್ಚರ್ಯ ನಡೀತಾ ಇದೆ. ಭೀಮಸೇನ ಏನ್ ಮಾಡ್ತಾನೆ ಗೊತ್ತೇನಾಗ, ಕರ್ಣನ ಒಬ್ಬ ಮಗ ಸುಷೇಣ ಅಂತ ಇರ್ತಾನೆ, ಅವನ ತಲೆ ಕತ್ತರಿಸಿ ಹಾಕಿದ್ನಂತೆ ಕರ್ಣ ನೋಡ್ತಿರ್ಬೇಕಾದ್ರೇನೆ. ಕರ್ಣ ನೋಡ್ತಿರ್ಬೇಕಾದ್ರೆ ತಲೆ ನಿನ್ನ ತಲೆನೇ ಕತ್ತರಿಸ್ತಿದ್ದೆ, ಅರ್ಜುನ ಪ್ರತಿಜ್ಞೆಗೋಸ್ಕರ ಉಳಿಸಿದ್ದೇನೆ ಅಷ್ಟೇ ಇದೆ. ಅದೇ ರೀತಿಯಲ್ಲಿ ಸತ್ಯಸೇನ ಅಂತ ಇನ್ನೊಂದು ಮಗ ಇರ್ತಾನೆ ಕರ್ಣನಿಗೆ, ಸತ್ಯಸೇನ ಅಂತ ಹೆಸರು, ಅವನ ತಲೆಯನ್ನು ಕತ್ತರಿಸಿದ್ದು ಭೀಮಸೇನೇ. ಅದರ ಜೊತೆಗೆ ಧ್ರುವ ಮೊದಲಾದ ತಮ್ಮಂದಿರುತ್ತಾರೆ ಕರ್ಣನಿಗೆ, ಅವನು ಕೊಂದಿದ್ದು ಭೀಮಸೇನೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಭೀಮಸೇನನ ಮುಂದೆ ಕರ್ಣ ಏನು ಮಾಡಿ ಮಕ್ಕಳನ್ನು ಉಳಿಸಿಕೊಳ್ಳಕ್ಕಾಗಲಿಲ್ಲ. ಈ ಮತ್ತೆ ಮುಖ ಉಳಿಸಿಕೊಳ್ಳೋಕ್ಕೂ ಆಗಲಿಲ್ಲ, ಮಕ್ಕಳು ಉಳಿಸಿಕೊಳ್ಳೋಕ್ಕೂ ಆಗಲಿಲ್ಲ. ಆತನ ಕೈಯಲ್ಲಿ ಹತಾಶನಾಗ್ತಾನೆ, ಬಾರಿಷ್ಟು ಬಂತಂತ ಭೀಮಸೇನ ಮೇಲೆ. ಏನ್ ಮಾಡಿದ್ನು ನೋಡ್ತೇನು, ಬಿಟ್ಟು ಬೇರೆ ಮನೆ ಇದ್ದಕ್ಕೆ ಹೋಗ್ಬಿಟ್ಟಂತೆ. ಇಷ್ಟೇ, ಸಿಟ್ಟು ಬಂದಿದ್ದಕ್ಕೆ ಏನು ಪ್ರಯೋಜನ ಅಂದ್ರೆ ಬಿಟ್ಟು ಆ ಕಡೆ ಹೊರಟುಬಿಡ್ತಾನೆ. ಇದು ಕರ್ಣ ಮಾಡಿದ ದೊಡ್ಡ ವಿಚಿತ್ರವಾದ ಪದ್ಧತಿ ಇದು. ಒಂದು ಅಂದ್ರೆ ಕರ್ಣನಿಗೆ ಏನು ಆ ಬಗ್ಗೆ ಭೀಮಸೇನ ಅಂತ ಹೇಳಿದ್ರೆ ಏನು ಮಾಡಬಹುದು ಯೋಚನೆ ಕೊಡ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಇದು ನಿಜವಾದ ಅರ್ಥದೊಳಗೆ ಯಾರೋ ಒಬ್ಬ ಭಿಕ್ಷು ತಂದನಂತೆ, ಏನಂತ ಭಿಕ್ಷೆ ಹಾಕ್ತಿರೋ ಅಂತ ಕೇಳಿ ಜೋರ ಕೇಳಿದ್ನಂತೆ. ಭಿಕ್ಷೆ ಹಾಕ್ತಿರೋ ಇಲ್ಲ, ಯಾರ್ದ ಮನೆಗೆ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತೀವಿ ಹಾಕೋದಿಲ್ಲ ಅಂದ್ರೆ ಆ ಹಿಂದೂನಲ್ಲಿ ಮಾಡಿದ್ನಲ್ಲ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಗಾಬರಿಯ ಭಿಕ್ಷೆ ಹಾಕಿದ್ರಂತೆ, ಹಿಂದೂಲ್ಲಿ ಏನ್ ಮಾಡಿದ್ದೆ ಅಂತ ಕೇಳಿದ್ರಂತೆ, ಉಪವಾಸ ಮಾಡಿದ್ದೆ ಅಂತ ಹೇಳಿದ್ರಂತೆ. ಅದು ನೋಡೋದಕ್ಕೆ ಭಾರಿ ದೇಶದ ಒಳಗೆ ಏನಿಲ್ಲ ಅದರೊಳಗೆ. ಇಲ್ಲಿ ಕರ್ಣನಿಗೆ ಭಾರಿ ಸಿಟ್ಟು ಬಂದ್ರೆ ಮಾಡೋ ಕೆಲಸ ಇಷ್ಟೇ, ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದ ಹೊರತು ಅಂದ್ರೆ ಭೀಮನ ತಟ್ಟಿಗೆ ಯಾವ ದೃಷ್ಟಿಯಿಂದ ಫೇಸ್ ಮಾಡೋ ಸ್ಥಿತಿಯಲ್ಲಿ ಕರ್ಣ ಇರಲಿಲ್ಲ, ನೈತಿಕವಾಗಿ ಇರಲಿಲ್ಲ, ಸ್ವರೂಪತ ಸಾಧ್ಯವೇ ಇಲ್ಲ, ಧರ್ಮಾದಿಗಳ ಮಟ್ಟದಲ್ಲೂ ಇರಲಿಲ್ಲ. ಆದ್ರಿಂದ ಕರ್ಣ ಆ ಕಡೆ ಹೋಗಬೇಕಾಯಿತು. ಇದೇ ಪ್ರಸಂಗ ಮುಂದುವರಿತಾ ಇದ್ದ ಕಾಲಕ್ಕೆ ಮತ್ತೊಂದು ಅಪೂರ ಪ್ರಸಂಗ ಬರ್ತಾ ಇದೆ. ಯುದ್ಧ ಹಾಗೆ ಮುಂದೆ ಹೋಗ್ತಾ ಇದೆ, ಭೀಮ ಯುದ್ಧ ಜೋರಾಗಿ ಮಾಡ್ತಾನೆ ಇದ್ದಾನೆ. ಆ ಕಡೆಗೆ ಅಶ್ವತ್ಥಾಮರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಹಿಂದಿನ ದಿವಸ ಬಿದ್ದವರು ಅವ ಬಂದಿದ್ದ, ಅವತ್ತು ದಿವಸ ಬಂದಿದ್ದಿಲ್ಲ ಅವರು. ಭೀಮಸೇನ ಪೇಟೆಗೆ ಬಿದ್ದವರು ಇವತ್ತೇ ಬರ್ತಿರೋದು, ಮತ್ತೆ ಅವತ್ತು ಬಂದೇ ಇರಲಿಲ್ಲ. ಇವತ್ತು ಯುದ್ಧಕ್ಕೆ ಬರ್ತಾರೆ, ಒಳ್ಳೆ ಯುದ್ಧವನ್ನು ಮಾಡ್ತಾರೆ. ಆದ್ರೆ ಅಪ್ಪಿ ತಪ್ಪಿ ಭೀಮ ಮಾತ್ರ ಹೋಗ್ತಿದ್ದು ಅರ್ಥ ಆಯ್ತು ಅವರಿಗೆ, ಇಲ್ಲಿ ಮಾತ್ರ ಹೋಗಬಾರದು ಅಂತೇಳಿ ಅವಾಯ್ಡ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಗ್ತಾ ಬರ್ತಾರೆ. ಅವ್ರು ಯುದ್ಧ ಮಾಡ್ತಾ ಮಾಡ್ತಾ ಧರ್ಮರಾಜನ ಮೇಲೆ, ನಕಲನ ಮೇಲೆ, ಸಹದೇವನ ಮೇಲೆ ಮೂರು ಜನ ಜೊತೆ ಯಾವಾಗಲೂ ಕೂಡ ಧರ್ಮರಾಜ ಅಂಗರಕ್ಷಕ, ಸಹದೇವನ ಪೋಸ್ಟ್ ಧರ್ಮ ಅಂಗರಕ್ಷಕ ಆತ, ನಕಲ ಯುದ್ಧ ಅಂತೇಳಿ ಜೊತೆಗಿರ್ತಿದ್ದ ಪಾಪ. ಅವ್ರು ಮೂರು ಜನ ಒಟ್ಟೊಟ್ಟಾಗಿ ಓಡಾಡ್ತಿದ್ರು, ಅವ್ರು ಮೂರು ಜನ ಯುದ್ಧ ಮಾಡಿದ್ರು, ಮೂರು ಜನ ಸೋಲಿಸಿಬಿಡ್ತಾರೆ. ಮೂರು ಜನನ ಸೋಲಿಸಿಬಿಟ್ಟು ಅವ್ರು ಸಾಕಷ್ಟು ಪೆಟ್ಟಾಕ್ತಾರೆ, ರಥ ಆಗಿತ್ತಾ ಎಲ್ಲ ಮುರಿದಾಕಿ ಬಿಡ್ತಾರೆ. ಧರ್ಮರಾಜನ್ನ ತಮಾಷೆ ಮಾಡ್ತೀನಿ, ಏನು ಧರ್ಮರಾಜ ಇಂಥ ಯುದ್ಧಕ್ಕೆ ಬರ್ತೀಯಲ್ಲ ನೀನೀಗ ಏನಾಗುತ್ತೆ ನಿನ್ನ ಕೈಲಿ ಅಂತ ಬೈದ್ರಂತೆ ಅಶ್ವತ್ಥಾಮಾಚಾರ. ಧರ್ಮರಾಜ ಹೇಳ್ತಾರೆ, ಸ್ವಾಮಿ ಹಾಗೆಲ್ಲ ಮಾತಾಡಬೇಡಿ, ಇದು ನಮ್ಮ ಧರ್ಮ, ಯುದ್ಧ ನಮ್ಮ ಧರ್ಮ, ನಾವು ಮಾಡ್ತಾ ಇದ್ದೇವೆ. ನಾನು ನಿಮ್ಮನ್ನು ಕೇಳಬೇಕಾಗತ್ತೆ, ನೀವು ಬ್ರಾಹ್ಮಣರು, ನೀವ್ಯಾಕೆ ಯುದ್ಧ ಮಾಡ್ತೀರಿ? ನಾವು ಯುದ್ಧ ಮಾಡಿ ಬರುತ್ತೋ ಬಿಡುತ್ತೋ, ನಾವು ಕ್ಷತ್ರಿಯ ಯುದ್ಧ ಮಾಡಬೇಕು, ನಾವು ನೀವ್ಯಾಕೆ ಯುದ್ಧ ಮಾಡ್ತಿದ್ದೀರಿ? ಈಗ ನಾವು ಸ್ವಧರ್ಮಸ್ಥರು, ನೀವು ಪರಧರ್ಮದವರು. ಪರಧರ್ಮ ಅನ್ನೋದು ಭಯಾನಕ, ಭಗವದ್ಗೀತೆ ಕೇಳಿದವರು ಗೊತ್ತು, ಶ್ರೇಯಾಂ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತ. ಪರಧರ್ಮ ಅಪಾಯಕರ, ಸ್ವಧರ್ಮ ಶ್ರೇಯಸ್ಕರ. ಸ್ವಧರ್ಮ ಅನುಷ್ಠಾನ ಮಾಡಿಕೊಂಡು ನಾವಿದ್ರೆ ಈ ಮಧ್ಯ ಮಧ್ಯ ಒಂದು ನಮ್ಮ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ, ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದಾಗ ನನ್ನ ಅಶ್ವತ್ಥಾಮರಿಗೆ ಸ್ವಲ್ಪ ಅರ್ಥ ಆಯ್ತಂತೆ. ಅರ್ಜುನ ಧರ್ಮಾನ ಪಾಯಿಂಟ್ ಇದೆ ಎಂದು ಗೊತ್ತಾಯ್ತಂತೆ. ಆದ್ರೆ ಸುಲಭ ಒಪ್ಕೊಂಡ್ಬಿಡ್ತಾರೆ ಯುದ್ಧದೊಳಗೆ, ಧರ್ಮರಾಜ ನೀ ಕೈಲಾದ್ರೆ ಯುದ್ಧ ಮಾಡು, ಇಲ್ಲ ಸೋತೆ ಅಂತ ಒಪ್ಪುಗೋ ಅಂತ ಹೇಳಿಬಿಟ್ಟು ಇದ್ದರಂತೆ ತಾವೇ ಬೇರೆ ಕಡೆ ಹೊರಟುಬಿಟ್ರೆ. ಅವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಯಾರ ಜೊತೆ ಯುದ್ಧ ಮಾಡಲಿ ಯೋಚನೆ ಮಾಡ್ತಾ ಇದ್ದಾರೆ. ಧರ್ಮರಾಜ ನಕಲ ಸಹದೇವರು ಭಾರಿ ಬೇಕು, ಏನೇನೂ ಪ್ರಯೋಜನ ಇಲ್ಲ. ಭೀಮಸೇನ ಭಾರಿ ಸ್ಟ್ರಾಂಗ್, ಏನೂ ಉಪಯೋಗ ಇಲ್ಲ. ಈ ಎರಡಾಯ್ತು ಅವ್ರಿಗೀಗ, ಇನ್ನು ಮೂರು ಜನ, ಐದು ಜನ ಇದ್ದಾರೆ, ಮೂರು ಜನ ಭಾರಿ ಬೇಕು. ಅಲ್ಲಿ ಧರ್ಮ ಭೀಮಸೇನ ಭಾರಿ ಸ್ಟ್ರಾಂಗು, ಅಲ್ಲಿ ಹೋದ್ರೆ ನಾನು ಬಿಡುತ್ತೇನೆ, ಇಲ್ಲಿ ಹೋದ್ರೆ ಅವರು ಬಿಡುತ್ತಾರೆ, ಏನು ಉಪಯೋಗ ಇಲ್ಲ. ಅದಕ್ಕೆ ಇದ್ದಿದ್ರಲ್ಲೇ ಮ್ಯಾಚಿಂಗ್ ಆಗ್ಬೇಕು ನನಗೆ. ಯಾರು ಅಂದ್ರೆ ಅರ್ಜುನ ಅಂತ ಅಂದ್ಕೊಂಡದ್ದು, ಓ ಅರ್ಜುನ್ ಜೊತೆ ಯುದ್ಧಕ್ಕೆ ಹೋದ್ರೆ ಚೆನ್ನಾಗಿರತ್ತೆ ಅಂತ ಯೋಚನೆ ಮಾಡಿ ಅರ್ಜುನ ಯುದ್ಧಕ್ಕೆ ಎದ್ದು ಹೊರಟ್ರಂತೆ. ಯುದ್ಧ ಹೇಗಾದ್ರೆ ಹುಡುಕೋದು ಭಾರಿ ಸುಲಭ ಇತ್ತು, ಅವ್ರ ಪತಾಕಿಗಳು ಗುರುತಿರ್ತಿತ್ತು ಅದಕ್ಕೆ, ಅದಕ್ಕೆ ಬ್ಯಾನರ್ಸ್ ಅಂತಾರಲ್ಲ ಅದೇ, ಪತಾಕಿಗಳನ್ನು ಕಟ್ಟಿರ್ತಿದ್ರಲ್ಲ, ಕಪಿಧ್ವಜ ನೋಡಿದ ತಕ್ಷಣ ಅರ್ಜುನ ಇದ್ದಾನೆ, ತಕ್ಷಣ ಹೊರಟುಬಿಡ್ತಾನೆ. ಅನೇಕರಿಗೆ ಗೊತ್ತಿಲ್ಲ, ಐರಾವತಿ ಕುರುವೆ ಅಂತ ಬರೆದಿರೋ ಒಂದು ಪುಸ್ತಕ ಇದೆ ಮರಾಠಿ ಒಳಗೆ, ಅದಕ್ಕೆ ಅವಾರ್ಡ್ ಬಂದಿದೆ. ಆ ಏನ್ ಗೊತ್ತೇನು ಬರೆದಿರೋದು, ಪಾಂಡಪ ಮಹಾಭಾರತದ ಕಾಲಕ್ಕೆ ಜನರಿಗೆ ಓದು ಬರ ಬರುತ್ತಿರಲಿಲ್ಲ, ಗೊತ್ತಾಯ್ತಾ, ಓದು ಬರ ಬರುತ್ತಿರಲಿಲ್ಲ ಮಹಾಭಾರತದ ಜನಗಳಿಗೆ. ಏನ್ ಅದು ಹೇಗೆ ಹೇಳ್ತೀರಿ ಅಂತ ಕೇಳಿದ್ರೆ, ಅವರು ರಥಗಳಿಗೆ ಧ್ವಜ ಉಪಯೋಗಿಸ್ತಾ ಇದ್ರು, ಅಂದ್ರೆ ಬೋರ್ಡ್ ಹಾಕಿದ್ದಿಲ್ಲ ಅದಕ್ಕೆ, ಧ್ವಜದಲ್ಲಿ ಚಿಹ್ನೆ ಹಾಕ್ತಾ ಇದ್ರು. ಚಿಹ್ನೆ ಯಾತಕ್ಕೆ ಹಾಕ್ತಿದ್ರು ಅಂದ್ರೆ ಅವರಿಗೆ ಓದು ಬರ್ತಿದ್ದಿಲ್ಲ. ಇದಕ್ಕೆ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಯೋಚನೆ ಮಾಡಿ, ಅದು ಎಲ್ಲಾ ರಾಷ್ಟ್ರೀಯ ಭಾಷೆ ಟ್ರಾನ್ಸ್ಲೇಟ್ ಆಗಿದೆ, ಮತ್ತೆ ಬರೆದಿದ್ದು ಮರಾಠಿ ಒಳಗೆ ಎಲ್ಲಾ ಲ್ಯಾಂಗ್ವೇಜ್ ಓದಿ ಆನಂದ ಪಡಿ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸರ್ಕಾರ. ಅದು ಇಂಥ ಪುಸ್ತಕ ಅದು ಒಂದು. ಅವರ ಕಾರಣ ಧ್ವಜ ಉಪಯೋಗಿಸ್ತಿದ್ರು, ಪತಾಕೆ ಉಪಯೋಗಿಸ್ತಿದ್ರು, ಓದು ಬರ ಬರ್ತಿರಲಿಲ್ಲ. ಎಷ್ಟು ಮೂರ್ಖರಿದ್ದಾರೆ. ಇವತ್ತು ರಾಷ್ಟ್ರ ಧ್ವಜ ಉಪಯೋಗಿಸ್ತಾರೆ, ಬೋರ್ಡ್ ಇಲ್ಲ ಅದ್ರ ಮೇಲೇನು ಕೂಡ. ಇವತ್ತು ಯಾರು ಓದು ಬರ ಬರೋದಿಲ್ಲ ಅಂತ ಹೇಳ್ಕೊಂಡು ಮೂರೇ ಕಲ್ಲಾಗಿದ್ರೆ ಎಷ್ಟು ದಂಡ್ರೆ ಇಡೀ ಎಲ್ಲಾ ರಾಷ್ಟ್ರದವರು ರಾಷ್ಟ್ರ ಧ್ವಜ ಉಪಯೋಗಿಸ್ತಾರೆ. ಅದು ಯಾರು ಓದು ಬರ ಬರೋದಂತ ಆಯ್ತಲ್ಲ. ಹಾಗೆ ಧ್ವಜದ ಪರ್ಪಸ್ ಏನು? ಸಿಗ್ನಲ್ ಏಟಿಗೆ ಓದು ಬರ ಹೋಗಿ ಬನ್ನಿ ಅಂತ ತಲೆ ಕಡೆ ಹಾಕ್ಬೇಕಲ್ಲ ಲೆಟರ್ ಹಾಕಿ. ಯಾಕೆ ಅಂದ್ರೆ ಓದು ಬರ ಬರೋದಿಲ್ಲ, ಅಕ್ಷರ ಕಾಣೋದಿಲ್ಲ, ಕಲರ್ ಕಾಣುತ್ತೆ. ಇಷ್ಟು ಜ್ಞಾನ ಇರಬಾರ್ದ? ಸ್ವಲ್ಪ ಆದ್ರೂ ಕೂಡ ದೂರದಿಂದ ನೋಡಿದಾಗ ಓದಕ್ಕಾಗತ್ತಾ? ಜ್ಞಾನ ಕಾಣುತ್ತೆ ಅವಾಗ ಕೂಡ. ಎಷ್ಟು ಸುಲಭ ಅದು ಅರ್ಥ ಮಾಡಿಕೊಂಡಿದ್ದೆ. ಬರೆಯೋರು ಇರೋ ಬರೆಯೋರು ತಾವರ ಬರೀಲಿ. ಅದು ಹೇಗೆ ಒಪ್ತಾರೆ ಇವರು? ಇದು ಬಹಳ ಆಶ್ಚರ್ಯ. ಒಪ್ಪಿ ಅದಕ್ಕೆ ಪ್ರಶಸ್ತಿ ಕೊಡೋದೊಂದಕ್ಕೆ. ಅದು ವಿವಿಧ ವಿಚಾರಗಳು ಇಂಥವೇ. ಇನ್ನೊಂದು ವಿಚಾರ ಏನು ಗೊತ್ತೇನು? ಧರ್ಮರಾಜ ಕುಂತಿ ವಿದುರರ ಮಗ, ಇದು ಸಂಶೋಧನೆ ಹಾಕಿ. ಸ್ವಲ್ಪರ ಬುದ್ಧಿ ಇದೆಯಾ? ಇದಿಂತ ಜನಗಳಿಗೆ ಸ್ವಲ್ಪರ ತಲೆ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿದರೆ ಅವರಂಥವ್ರು, ಅದನ್ನು ಓದೋರಂಥವ್ರು, ಪ್ರಶಸ್ತಿ ಅಂಥದ್ದು ಸ್ವಲ್ಪ ತಿಳುವಳಿಕೆ ಇಲ್ಲ. ನಮ್ಮ ಜನಕ್ಕೆ ಯಾವ ತಿಳುವಳಿಕೆ ಇಲ್ಲ, ಎರಡು ಓದೋದಿಲ್ಲ ನಮ್ಮ ಜನಗಳ. ಆದ್ದರಿಂದ ನಿಶ್ಚಿಂತೆ, ಈ ಕಡೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ. ಆದ್ದರಿಂದ ಕೂಡ್ರಿದ್ದ ಹಾಗೆ ಅದೆಲ್ಲ ನೋಡಿದರೆ ಎಷ್ಟು ಅನ್ಯಾಯವಾಗ್ತಿದೆ ಮಹಾಭಾರತಕ್ಕೆ. ಅದರ ಬಗ್ಗೆ ನಿಜವಾಗಲೂ ಕಾಲ ತೋರಿಸೋರು ಆಚಾರ್ಯ ಒಬ್ಬರೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛದಂ, ಅವ್ರು ಬರೆದೇ ಹೋಗಿದ್ದಿದ್ರೆ ಇವತ್ತು ಎಲ್ಲರ ಗತಿನೂ ಹಾಗೆ ಆಗಿರೋದು. ಹೆಚ್ಚು ಕಡಿಮೆ ಅವರು ಬರೆದಿದ್ದು ಸರಿಯಾದ ಮಹಾಭಾರತ ಯಾವುದು ಅಂತ ನಮ್ಗೆ ಗೊತ್ತಾಗಲಿಕ್ಕೆ ಒಳ್ಳೆ ಒಂದು ಆಧಾರ ಸಿಕ್ತ ಅಷ್ಟೇ. ಇಂಥ ಕಾರಣಗಳು ಬರೀತಾರೆ. ಇನ್ನೂ ಯೋಚನೆ ಮಾಡಿ, ಧ್ವಜಗಳು, ಸಿಗ್ನಲ್ ಲೈಟ್ ಹೇಳಿದೆ, ಧ್ವಜಗಳು ಹೇಳಿದೆ, ಇವತ್ತೆಲ್ಲ ಬ್ಯಾನರ್ಲ್ಲೇ ನಡೀತಾ ಇರೋದೆಲ್ಲ ಕೂಡ. ಅದಕ್ಕೆ ಕಾರಣ ಅದು ಜನಕ್ಕೆ ಬೇಗ ಕಾಣುತ್ತೆ ಹೊರತು ಚಿಹ್ನೆಗಳು ಕಾಣಾಗೆ. ಓಟ್ ಹಾಕ್ತಾರೆ, ಚಿಹ್ನೆ ಹಾಕಾಗ್ತಾರೆ. ಮತ್ತೆ ಅಲ್ಲಿ ಓಟಿಗೆ ಚಿಹ್ನೆ ಹಾಕಿರ್ತಾರೆ. ಅದಕ್ಕೆ ಓದು ಬರ ಬರದೇ ಇದ್ದವರು ಹೆಸರು ಓದ್ತಕ್ಕೊಳ್ಳಕ್ಕೆ ಟೈಮ್ ಇರೋದಿಲ್ಲ. ಚಿಹ್ನೆ ಓದಿದ್ರೆ ಸಾಕು, ಅಲ್ಲಿ ಟೈಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹೆಸರಿನಲ್ಲಿ ಎರಡೇ ಹೆಸರು ಒಂದೇ ಹೆಸರಿರುತ್ತೆ, ಇನಿಷಿಯಲ್ ಬೇರೆ ಆಗಿರುತ್ತೆ. ಅದೆಲ್ಲ ಓದಿ ಮಾಡ್ಕೊಂಡು ಅಡ್ರೆಸ್ ಹುಡ್ಕೊಳ್ಳೋತಿ ಮುಂದೆ ನನ್ನ ಗತಿ. ಚಿಹ್ನೆ ಕೊಟ್ಟಾಗ ಬಹಳ ಸಿಂಪಲ್ ಆಗಿ ಮಾಡಕ್ ಬರ. ಚಿಹ್ನೆ ಇರೋದು ಬರೀ ಓದು ಬರ ಬರದೇ ಇದ್ದವರಿಗೆ ಅಷ್ಟೇ ಅಲ್ಲ, ಓದು ಬರ ಬಂದವರಿಗೂ ಕೂಡ ಖಚಿತವಾಗಿ ಬೇಗ ಗೊತ್ತಾಗಲಿ. ಆ ಪಾರ್ಟಿ ಸಿಂಬಲ್ ಅಂತ ಇರ್ತದಲ್ಲ, ಬಹಳ ಸುಲಭ ಅದು. ಇವೆಲ್ಲ ಯೋಚನೆ ಮಾಡಿದರೆ ಇಂಥ ತಪ್ಪು ತಪ್ಪು ವಿಚಾರ ಮಾಡಕ್ ಬರೋದಿಲ್ಲ. ಅಂತ ವಿಚಾರೇ ಮಾಡಿ ಜನಗಳಿದ್ದಾರೆ. ಕಪಿಧ್ವಜವನ್ನು ನೋಡಿದ ಅರ್ಜುನ ಎಂದು ಗೊತ್ತಾಯಿತು. ಆ ಕಡೆ ಹೊರಟರು ಅಶ್ವತ್ಥಾಮಾಚಾರ್ಯರು. ಅಲ್ಲಿ ಯುದ್ಧ ಕರಿಬೇಕು ಪದ್ಧತಿ ಅಂತ, ಅಲ್ಲಿ ಕರು ಕೂದಿದ ಯಾರಿಗೆ ಕೇಳಿಸ್ಬೇಕು, ಇವತ್ತು ಮಾತು ಬರ್ತಿದ್ದಿಲ್ಲ ಅಂತ ಹೇಳ್ಬೇಕು. ಅಷ್ಟೇ ಇರ್ತಕ್ಕ ಮಾತು ಬರ್ತಿದ್ದಿಲ್ಲ ಅಂತ ಹೇಳಿ ಕೂದಿ ಯಾರಿಗೆ ಕೇಳಿ? ಮನೇಲಿದ್ರೆ ಟಿ ವಿ ನೋಡಿದವರು ಕೇಳಿಸೋದಿಲ್ಲ, ಪಾಪ ನೋಡ್ತಾ ಒದರ್ಕಿದ್ರೆ ಗೊತ್ತಾಗಲ್ಲ ಯಾರಿಗೂ ಕೂಡ. ಅಂತ ಹೊತ್ತು ಯುದ್ಧರಂಗದಲ್ಲಿ ಯಾರಿಗೂ ಗೊತ್ತಾಗಬೇಕು. ಏನ್ ಮಾಡಿದ್ರಂತೆ, ಕೈಯಲ್ಲಿ ಬಾಣ ಹಿಡ್ಕೊಂಡು ಜೋರ ಕೈ ಚಾಚಿದ್ರೆ ಇನ್ವೈಟ್ ಮಾಡೋ ಲಕ್ಷಣ ಅದು. ದೂರ ಇದ್ದವರು ಕೈಯಲ್ಲಿ ಕರೀತಾರೆ, ಬಾಯಲ್ಲಿ ಕರ್ಲಿಕ್ಕೆ ಆಗೋದಿಲ್ಲ. ಚಿಹ್ನೆಯಿಂದ ಗೊತ್ತಾಗ ಯುದ್ಧದಲ್ಲಿ ಕರಿಬೇಕಾದ್ರೆ ಬಾಣ ಹಿಡ್ಕೊಂಡು ತೋರಿಸಿದ್ರೆ ಯುದ್ಧಕ್ಕೆ ಬಾ ಅಂತ ಆಹ್ವಾನ ಅದು. ಅಂತ ಯುದ್ಧಕ್ಕೆ ಬಾ ಅಂತ ಆಹ್ವಾನ. ಅರ್ಜುನ ಅದನ್ನು ನೋಡಿದನಂತೆ. ಕೃಷ್ಣನ್ ಕೇಳ್ತಾನೆ, ಕೃಷ್ಣ ಸಂಸತ್ತಕರು ನೋಡಿದ್ರೆ ಯುದ್ಧ ಮಾಡ್ತಾನೆ ಇದ್ದಾರೆ, ಅಶ್ವತ್ಥಾಮರು ನೋಡಿದ್ರೆ ಅಲ್ಲಿಂದ ಕರೀತಾ ಇದ್ದಾರೆ, ನಾನು ಏನು ಮಾಡಲಿ ಎಂದು ಕೇಳಿದ್ದೇನೆ. ಅರ್ಜುನ ಬೆಸ್ಟ್ ಸಾರಥ್ಯ ನಾಲ್ಸ್ಕೊಂಡಿದ್ದು ಗೆದ್ದೋಗ್ಬಿಟ್ಟೆ. ಅರ್ಜುನ ಎಲ್ಲದೂ ಕೃಷ್ಣನ್ ಕೇಳೋದು, ಶಲ್ಯರಾಜನ್ ಕೇಳಿದ್ರೆ ಕನ್ನಡ ಏನಾಗ್ತೈತಿ, ಇನ್ ಮನಸ್ಸಿಂದ ಎರಡು ಬಲ ಮನೆಗೆ ಹೋಗು ಅಂತ ಹೇಳಿದ್ದಾರಪ್ಪ. ಎರಡಕ್ಕೂ ಹೇಳ್ತಿರಲಿಲ್ಲ. ಕೃಷ್ಣನ್ ಕೇಳಿದ ಕೃಷ್ಣ ಮಾತೇ ಆಗಲಿಲ್ಲ ಅಂತೆ. ರಥ ಅಶ್ವತ್ಥಾಮದಲ್ಲಿ ಓಡಿಸ್ಬಿಟ್ಟಂತೆ ಕೃಷ್ಣ. ಎಂಥ ಸಾರಥ್ಯ ಅಂದ್ರೆ ಕೃಷ್ಣನೇ ಕೃಷ್ಣ ರಥವನ್ನ ಸಂಶಯತ್ವ ಬಿಡಿಸಿದ್ದು, ಈ ಕಡೆ ಓಡಿಸಿದ್ದೇ ಕೆಲಸ. ಅಶ್ವತ್ಥಾಮರಿಗೆ ಖುಷಿಯಾಯಿತು. ಕೃಷ್ಣ ಅರ್ಜುನರು ಬಂದರು, ಅಶ್ವತ್ಥಾಮ ಅರ್ಜುನರ ಯುದ್ಧ ಪ್ರಾರಂಭವಾಯಿತು. ಕೃಷ್ಣ ಯಾತಕ್ಕೆ ಕರ್ಕೊಂಡು ಬಂದಂತ ಆಮೇಲೆ ನಮಗೆ ಗೊತ್ತಾಗುತ್ತೆ. ಅರ್ಜುನ್ ಯಾತಕ್ಕೆ ಕರ್ಕೊಂಡು ಬಂದ ಮತ್ತೆ ಸ್ವಲ್ಪ ಆಮೇಲೆ ಗೊತ್ತಾಗುತ್ತೆ. ಅರ್ಜುನ ಅಶ್ವತ್ಥಾಮರಿಗೆ ಫುಲ್ ಸ್ವಿಂಗಲ್ಲಿದ್ದಾರೆ ಪಾಪ. ಅರ್ಜುನ ಮೇಲೆ ಎಲ್ಲ ಪರಾಕ್ರಮ ತೋರಿಸ್ಬೇಕಂತ ಭಾರಿ ಅಪೇಕ್ಷೆ ಅವರಿಗೆ. ತೋರಿಸ್ತಾ ಇದ್ದಾರೆ. ಅಶ್ವತ್ಥಾಮರು ಬಾಣ ಬಿಡು, ಅರ್ಜುನರು ಇಬ್ಬರು ಮಹಾಸ್ತ್ರ ಸಂಪನ್ನರು. ಬಾಹುಬಲ ಇಬ್ಬರು ದೊಡ್ಡದಲ್ಲ, ಭೀಮನಂತ ಬಾಹುಬಲ ಅವರು ಯಾರು ಅಲ್ಲ, ಆದರೆ ಒಳ್ಳೆ ಅಸ್ತ್ರಜ್ಞರಾದ್ದರಿಂದ. ದ್ರೋಣರ ಮಗ ಒಬ್ಬರು, ದ್ರೋಣರ ಶಿಷ್ಯ ಒಬ್ಬರು. ದ್ರೋಣರ ಮಗ, ದ್ರೋಣರ ಶಿಷ್ಯ ಹೊರಗಿನಿಂದ. ಹೊರಗಿನಿಂದ ತಗೊಂಡ್ರೆ ಅಪ್ಪ ಮಗ ಅವರು, ಈತ ಶಿವ, ಆತ ಇಂದ್ರ. ಅಶ್ವತ್ಥಾಮರ ಶಿವ, ಅವರ ಇಂದ್ರ. ಇಂದ್ರದೇವರು ಶಿವನೇ ಮಗ ಅಂತ ಬರುತ್ತೆ. ಶಿಷ್ಯನ ಹೌದು, ಮಗನ ಹೌದು, ಅರ್ಥ ಮಾಡಿಕೊಂಡು. ಹೆಸರಿಗೆ ಗುರುಪುತ್ರರು, ನಿಜವಾಗಲೂ ಅಶ್ವತ್ಥಾಮರು ಗುರುಗಳು ಅರ್ಜುನನಿಗೆ. ಯುದ್ಧ ಗುರುವತ್ ಗುರುಪುತ್ರಸ್ಥ ಅಂತ ನ್ಯಾಯ ಈ ಮಧ್ಯೆ. ಗುರುಪುತ್ರನ ಗುರುವಿನಂತೆ ಕಾಣಬೇಕು ಅಂತ ನ್ಯಾಯ ಬೇರೆ. ಯುದ್ಧರಂಗ ಆದ್ರಿಂದ ಯುದ್ಧ ಶುರುವಾಗ್ತಾ ಇದೆ. ಒಳ್ಳೊಳ್ಳೆ ಅಸ್ತ್ರಗಳನ್ನು ಬಿಡುತ್ತಾರೆ. ಅಶ್ವತ್ಥಾಮರು ಅರ್ಜುನನಿಗೆ ಪ್ಲಸ್ ಪಾಯಿಂಟ್ ಬೇಕಾದಷ್ಟಿದೆ. ಅಶ್ವತ್ಥಾಮರಿಗೆ ಯಾವುದೂ ಇಲ್ಲ ಪಾಪ. ಜೋರ ಯುದ್ಧ ಮಾಡ್ತಿದ್ದಾರಂತೆ. ಒಂದು ಸ್ಟೇಜಲ್ಲಿ ಎಷ್ಟು ಜ್ವರ ಯುದ್ಧ ಮಾಡ್ತಾರೆ, ಹೇಗೆ ಬಾಣಗಳನ್ನು ಬಿಡ್ತಾರೆ ಅಂದ್ರೆ, ಬದ್ಧ ಶರಪಂಜರೇಣ. ಅರ್ಜುನ ಬಾಣಗಳ ಪನ್ ಸಿಕ್ಕಾಕೊಂಡ್ಬಿಟ್ಟನಂತೆ. ಅರ್ಜುನ ಯಾವ ಔಟ್ಲೆಟ್ಲೇ ಇಲ್ಲ, ಎಲ್ಲ ಕಡೆನೂ ಬಾಣಗಳ ಸಮುದಾಯ. ಫುಲ್ ಪ್ಯಾಕ್ ಆಗಿಬಿಡ್ತಾರೆ ಅರ್ಜುನ. ಎದ್ದವರು ಎಲ್ಲಿದ್ದೇನೆ ಗೊತ್ತಾಗ್ತಾ ಇಲ್ಲ, ಅಂತ ಭ್ರಾಂತಿ ಕವಿಸಿಬಿಟ್ರಂತೆ. ಅಶ್ವತ್ಥಾಮರ ರೀತಿ ಮಾಡಿದಾಗ ಅರ್ಜುನ ಹತಾಶನಾಗಿಬಿಟ್ನಂತೆ. ಏನು ಮಾಡ್ಲಿಕ್ಕೆ ಅರ್ಜುನ ತೋಚ್ತಾ ಇಲ್ಲ. ಆ ಅರ್ಜುನ ಏನು ಮಾಡದ ಅಂದ್ರೆ ಹೇಳ್ತಾರೆ, ತಬ್ಬಿ ತರ ಮೂರ್ಛಿತನಾದ ನಿಂತ್ಕೊಂಡು ಬಿಡ್ತಾನೆ. ಮೂರ್ಛೆ ಬಂದಿಲ್ಲ, ದಿಕ್ಕು ತೋಚ ನಿಂತ್ಕೊಂಡ್ಬಿಡ್ತಾನೆ. ಆಗ ಕೃಷ್ಣ ನೋಡಿದನಂತೆ, ಎದ್ದನಂತೆ. ಅರ್ಜುನ ಆಲಿಂಗನ ಮಾಡ್ಕೊಂಡಂತೆ. ಒಂದ್ಸಲ ಆಲಿಂಗನ ಮಾಡ್ಕೊಂಡ ತಕ್ಷಣ ಅರ್ಜುನಿಗೆ ಅಲ್ಲ ಸ್ಟ್ರೆಂತ್ ಬಂತಂತೆ. ಮತ್ತೆ ನಮ್ಮ ಜನಕ್ಕೆ ಏನಾದ್ರು ಕುಡಿದ್ರೆ ಸ್ಟ್ರೆಂತ್ ಬರ್ತಿರ್ತದೆ ಯಾರ್ಯಾರಿಗೂ. ಅಲ್ಲಿ ಗೀತಾಮೃತವನ್ನು ಕೃಷ್ಣ ಆಲಿಂಗನ ಮಾಡ್ಕೊಂಡು ಏನಾಗ್ಬೇಕು ಲೆಕ್ಕ ಹಾಕಿ. ಒಳ್ಳೆ ಶಕ್ತಿ ಬಂತಂತಾನೆ. ಒಳಗೆ ನರಾವೇಶಂ ಸಮ್ಯಕ್ ವ್ಯಂಜಯಂ ಅಂತ ಹೇಳುತ್ತಾನೆ. ನರನ ಆವೇಶ ಇದೆ ಆತನೊಳಗೆ, ವಿಶೇಷವಾದ ವಾಯುದೇವರ ಆವೇಶ ಇದೆ. ವೀರರಾಮಕ್ಕೆ ವಾಯುದೇವರ ಆವೇಶ ಇದೆ. ಕೃಷ್ಣ ವಿಶೇಷ ಅನುಗ್ರಹ ಮಾಡಿ ವಿಭೂತಿ ಪಾಂಡವಾನಾಂ ಧನಂಜಯ ವಿಭೂತಿ ರೂಪ ಇಟ್ಟಿದ್ದಾನೆ. ಎಲ್ಲದನ್ನು ಎಕ್ಸಿಬಿಟ್ ಮಾಡಿದ್ದಂತೆ ಪರಮಾತ್ಮ. ಆಗ ಪಾರ್ಥನಿಗೆ ಧೈರ್ಯ ಬಂದು ಮತ್ತೊಂದು ಅಸ್ತ್ರವನ್ನು ಹೊಡೆದನಂತೆ. ಎಲ್ಲವೂ ಕ್ಲಿಯರ್ ಆಯ್ತಂತ, ಎಲ್ಲ ಅಸ್ತ್ರಗಳು ಶತ್ರುಗಳೆಲ್ಲ ಹೋಗಿ ವಜ್ರ ಬೆಳಕನ್ನು ಕಂಡ. ಕೃಷ್ಣನ ಸಾರಥ್ಯ ಎಷ್ಟು ಉಪಯೋಗ ಮಾಡ್ತಿದ್ದೆ ನೋಡಬೇಕು. ಅಶ್ವತ್ಥಾಮರು ನೋಡಿದ್ರು, ತಾನು ಕೃಷ್ಣ ಕಾಪಾಡದ ಅಂತ ಗೊತ್ತಾಯ್ತು. ಮತ್ತೆ ಬಾಣಗಳು ಶುರು ಮಾಡ್ತಾರೆ ಅರ್ಜುನ. ಅವರು ಅರ್ಜುನ ದೊಡ್ಡ ಕೆಲಸ, ಅವ್ರು ಬಾಣ ತಡೆಯೋದೇ ದೊಡ್ಡ ಕೆಲಸ. ಅವರು ತಾನು ಹೊಡೆಯೋದು ಬೇಡ, ಪ್ರೊಟೆಕ್ಟ್ ಮಾಡಿ ಡಿಫೆನ್ಸ್ ಸ್ಟಾರ್ಟ್ ಇಲ್ಲ, ಒಂದು ಅಟ್ಯಾಕ್ ಮಾಡೋ ಸ್ಥಿತಿಯಲ್ಲೇ ಆತಿಲ್ಲ. ಪಾಪ ಹೊಡೆದಾಗೆಲ್ಲ ತಪ್ಪಿಸ್ಕೋಬೇಕಷ್ಟೇ. ನನಗೆ ಯುದ್ಧ ಮಾಡ್ತಾ ಮಾಡ್ತಾ ಅಶ್ವತ್ಥ ಅವರು ಒಂದು ಸ್ಟೇಜಲ್ಲಿ ಈವರೆಗೂ ಯಾರೂ ಮಾಡದೇ ಇದ್ದ ಕೆಲಸವನ್ನು ಮಾಡ್ತಾರೆ. ಕೌರವರ ಕಡೆಯಲ್ಲಿ ಯಾರೂ ಅಂತ ಕೆಲಸ ಮಾಡಿಲ್ಲ. ಅದನ್ನು ಮಾಡಿದ್ರೆ ಏನು ಅಂದರೆ, ಅರ್ಜುನರ ಗಾಂಡಿವಾಯ್ತಲ್ಲ ಅದರ ಹಗ್ಗನ ಕತ್ತರಿಸ್ಬಿಟ್ರೆ, ಅದರ ಹಗ್ಗ ತುಂಡಾಗಿ ತಪ್ಪಂತ ಕೆಳಗೆ ಬಿತ್ತಂತೆ. ಎಷ್ಟು ಪರಾಕ್ರಮ ತೋರಿಸಿದ್ದಾರೆ ನೋಡಬೇಕು. ಆ ಕ್ಷಣಕ್ಕೆ ಅರ್ಜುನ ಗಾಬರಿ ಆಗೋಯ್ತು. ಗಾಂಡಿವಾಯ್ ಸಜಾ ಹೋಗೋದು, ಹಗ್ಗ ಕಟ್ಟೋದು, ಹಗ್ಗ ಬೇರೆ ಧನಸ್ಸಿನ ಹಗ್ಗ ಕಟ್ಟಾಯ್ತು ಅಂದ್ರೆ ಧನಸ್ಸು ಬಿಸಾಕ್ಬೇಕಷ್ಟೇ, ಏನು ಮಾಡಕ್ ಬರೋದಿಲ್ಲ. ಅಲ್ಲಿ ಕಟ್ಟಿದ್ರು ಕೂಡ ಟೈಮ್ ಕೂಡ ಇರೋದಿಲ್ಲ. ಈ ಮಧ್ಯೆ ಆ ಕಟ್ಟಿದ್ರು ಕಟ್ಟಾಗಿ ಮಧ್ಯೆ ಕಟ್ ಮಾಡಿಬಿಟ್ರೆ ಜಾಯಿಂಟ್ ಮಾಡಿ ಯುದ್ಧದಲ್ಲಿ ಅಂತ ಎಲ್ಲ ಸೆಕೆಂಡ್ ಹ್ಯಾಂಡ್ ಕಾರು ಉಪಯೋಗಿಸಿದ ಗತಿ ಏನಾಗುತ್ತೆ. ವಾರಿಗೆಲ್ಲ ಅಂತ ಕಳಿಸಿಬಿಟ್ರೆ ಗೋವಿಂದ ಆ ಸಿಟಿ ಬಸ್ಗೆ ಉಪಯೋಗಿಸೋದೇ ಹೊರತು ಅದು ಉಪಯೋಗ ಬರೋದಿಲ್ಲ. ಅದೆಲ್ಲ ಕೂಡ ಆ ಧನಸ್ಸು ಕಂಡೇ ಮಾಡೋ ಧನಸ್ಸು ಎಷ್ಟು ಬಿಡದೆ ಆ ಕಡೆಗೆ. ಆದ್ರೆ ಗಾಂಡೀವ ಹಾಗಲ್ಲ, ಅದೇನು ಗೊತ್ತಾ ಮ್ಯಾಜಿಕ್. ಇಮ್ಮಿಡಿಯೇಟ್ ಒಂದು ಆಟೋಮೆಟಿಕ್ ಜಾ ಬರ್ತದೆ, ಮತ್ತೊಂದು ಜಾ ಬರ್ತಿತ್ತು, ಇಮ್ಮಿಡಿ ಹಗ್ಗ ಬಂದೇ ಬಿಡುತ್ತಂತ ಆ ಕಡೆ. ಅದಕ್ಕೆ ಗಾಂಡೀವ ಅಂತ ಕರೀತಾರೆ. ಅದು ವಿಚಿತ್ರವಾದ ಧನಸ್ಸು ಆತನಿಗಿತ್ತು. ಎಷ್ಟು ಪ್ಲಸ್ ಪಾಯಿಂಟ್ ಇದೆ ಅರ್ಜುನನಿಗೆ, ಪಾಪ ಬಂದ ತಕ್ಷಣ ಅಂದ್ರೆ ಬಾಕ್ಸ್ ಕಟ್ಟಿಬಿಟ್ಟಂತೆ. ಅಲ್ಲಿಗೆ ಮತ್ತೆ ಸರಿ ಹೋಯ್ತಾರ, ಮತ್ತೆ ಯುದ್ಧ ಶುರು ಮಾಡ್ತಾನೆ. ಅರ್ಜುನ ಯುದ್ಧ ಮುಂದುವರಿತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಬಂದಾಗ ಅಶ್ವತ್ಥಾಮರು ಸ್ವಲ್ಪ ಕೂಡ ಗಾಬರಿ ಆಗಲಿಲ್ಲ, ಜೋರಾಗಿ ಯುದ್ಧ ಮಾಡಿದಾರಂತೆ. ಅರ್ಜುನ ಏನ್ ಮಾಡ್ಬೇಕು, ನಾನು ಇವರನ್ನ ಹೇಗೆ ಸೋಲಿಸ್ಬೇಕು ಯೋಚನೆ ಮಾಡ್ತಾನೆ, ಏನು ಗೊತ್ತಾಗ್ತಾನೆ ಇಲ್ಲ. ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ಯೋಚನೆ ಮಾಡು, ಕೃಷ್ಣ ಹೇಳೋದು ಯಾವಾಗಲೂ ಅಷ್ಟೇನೆ, ಯೋಚನೆ ಮಾಡು ಗೊತ್ತಾಗುತ್ತೆ ಅಂತ ಹೇಳಿದ ತಕ್ಷಣ ಅರ್ಜುನ ಯೋಚನೆ ಮಾಡ್ತಾನೆ. ಅಶ್ವತ್ಥಾಮರಿದ್ದಾರೆ, ರಥ ಸಾರಥಿ ಯುದ್ಧ ನಡೀತಾ ಇದೆ. ಸಾರಥಿ ಓಡಿಸ್ತಿದ್ದಾನೆ, ಅಶ್ವತ್ಥವನ್ನು ಬಾಣ ಬಿಡ್ತಾ ಇದ್ದಾರೆ. ನಾನು ಹೀಗೆ ಯಾಕೆ ಮಾಡಬಾರದು ಅಂತ ಅರ್ಜುನ ಅಂದ್ಕೊಂಡು ಬಿಟ್ಟು ಅವರ ಸಾರಥಿ ತಲೆ ಹಚ್ಚಿಬಿಡ್ತಾನೆ. ಅಶ್ವತ್ಥಾಮರ ಸಾರಥಿಯ ತಲೆಯನ್ನ ಕತ್ತರಿಸಿಬಿಡ್ತಾರೆ. ಸಾರಥಿ ಸತ್ತೋದ, ಈಗ ಸಾರಥಿನೇ ಇಲ್ಲ ಅವರಿಗೀಗ. ಅಶ್ವತ್ಥಾಮರು ನೋಡಿದರಂತೆ ಏನು ಹಾಸ್ಯ, ದುಃಖ ಪಡಲಿಲ್ಲ ಅಂತವ್ರು. ಎಷ್ಟು ಧೈರ್ಯ ಇರಬೇಕವ್ರೆ, ಆ ಕ್ಷಣದಲ್ಲಿ ತಾವೇ ಶುರು ಮಾಡಿದಂಥದ್ದು, ತಾವೇ ಹಿಡ್ಕೊಂಡ್ರೆ ಖಗ್ಗನ ದೈವ ತಾವ ರಥ ಓಡಿಸೋದು, ತಾವೇ ಯುದ್ಧ ಮಾಡೋದು. ಒಂದು ಎಷ್ಟು ಆಶ್ಚರ್ಯ ಅಂದ್ರೆ ಅಶ್ವತ್ಥಾಮರವತ್ತಿನ ಯುದ್ಧ ಭಾರಿ ದೊಡ್ಡ ಯುದ್ಧ. ಸಾರಥ್ಯ ಶರಾನ್ ವಿಸೃಜತಾ ತೇನ ಸಾರಥ್ಯಮಿ ಕುರ್ವತ ಪುನಸ್ಸ ಪಾರ್ಥ ಬದ್ಧ ಶರಪಂಜರೇಣ. ಮತ್ತೊಮ್ಮೆ ಬಾಣ ಹೊಡೆದಾಗ ಫುಲ್ ಕವರ್ ಆಯ್ತು. ಅರ್ಜುನ ಮತ್ತೆ ಕ್ಲೋಸ್ ಅಪ್ ಪೂರ್ತಿ ಮುಚ್ಚಿ ಹೋಗಿಬಿಟ್ಟ, ಕಾಣ್ತಾನೆ ಅರ್ಜುನ ಯಥಾಪ್ರಕ ಬರೀ ಬಾಣಗಳು. ಅರ್ಜುನಿಗೆ ಏನೂ ಕಾಣ, ಅರ್ಜುನಿಗೆ ಉಳಿದವರು ಕಾಣ್ತಾ ಇಲ್ಲ, ಅರ್ಜುನಿಗೆ ಏನೂ ಕಾಣ್ತಾ ಇಲ್ಲ ಅಂತ ಬಂದೋಯ್ತು. ಆದರೆ ಅದು ಕೃಷ್ಣ ಜೊತೆಗಿದ್ದಾನೆ, ಅದನ್ನು ಮರಿಬಾರ್ದು. ನಮ್ಗೆ ಏನು ಕಾಣದೆ ಹೋದ್ರೂ ಪರವಾಗಿಲ್ಲ, ದಾಸುಪರ್ಣ ಸಯುಜಾ ಸಖಾಯ್. ಯಾರನ್ನು ಬೇಕಾದ್ರೂ ಡಿಸ್ಕನೆಕ್ಟ್ ಮಾಡಬಹುದು, ದೇವರು ಡಿಸ್ಕನೆಕ್ಟ್ ಮಾಡೋಕ್ಕಾಗಲ್ಲ ಯಾರಿಗೂ ಕೂಡ. ಬಾಣಗಳು ಸುತ್ತಿದೆ, ದೇವರು ಎಲ್ಲಿದ್ದಾರೆ ಗೊತ್ತಾ, ನಮ್ಮ ಒಳಗಿದ್ದಾನೆ. ಅದು ಬಹಳ ಆಶ್ಚರ್ಯ. ದೇಹದೊಳಗೆ ನಾವಿದ್ರೆ, ನಮ್ಮ ಹೃದಯದೊಳಗೆ ಪರಮಾತ್ಮ ಇದ್ದಾನೆ ಅಂದ್ರೆ ದೇವರು ನಮ್ಮ ಸಪರೇಟ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅರ್ಜುನಿಗೆ ಅದು ಒಂದಿತ್ತು. ಆದ್ದರಿಂದ ಕೃಷ್ಣ ಅಂತ ಕೇಳಿದ. ಕೃಷ್ಣ ಮತ್ತೊಮ್ಮೆ ಆಲಿಂಗನ ಮಾಡ್ಕೊಂಡು ಅರ್ಜುನ ಆಲಿಂಗನ ಮಾಡ್ಕೊಳ್ತಾ ಇರ್ಲಿಕ್ಕೇನೆ ಅದನ್ನು ಈಗ ಅರ್ಥ ಆಗುತ್ತೆ. ಪ್ರಭಾವ ಗೊತ್ತಾಗುತ್ತೆ, ಯಾವಾಗ ಗೊತ್ತೇ ಇದೆ, ಒಬ್ಬ ದೇವ್ರ ಪೂಜೆ ಮಾಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ದೇವರ ಆಲಿಂಗನ ಮಾಡ್ಕೊಳ್ತಾರೆ, ನಾವು ಕಾರ್ಯಕ್ರಮ ಮಾಡ್ಕೋಬೇಕು. ಕೊನೆ ಪಕ್ಷ ಈ ಕರೆಂಟ್ ಇಟ್ಕೊಂಡ್ರೆ ಊಟ ಬಳಿ ಶಾಖಗಳು ಸತ್ತು ಹೋಗ್ತಾನೆ, ಸಾಲಿಗಾರ ಮಾಡ್ಕೋಬಾರ್ದ. ಸಾಲಿಗಾರ ಕರೆಂಟ್ ಆದಾಗ ಅದೇ ಪದ್ಧತಿ ಆಗಿದೆ, ಮುಟ್ಟಿದ್ರೆ ಸಾಯ್ತು ತಿಳ್ಕೊಂಡ್ಬಿಟ್ಟಿದ್ದಾರೆ ಮನುಷ್ಯ. ಸಾಲಿಗ್ರಾಮ ಕರೆಂಟ್ ಮುಟ್ಟಿದ್ರೆ ಸತ್ತು ಹೋಗ್ಬಿಡ್ತೇವೆ ತಿಳ್ಕೊಂಡು ಮುಟ್ಕೊಂಡು ಮುಟ್ಟೋದಿಲ್ಲ ಪಾಪ. ಆತರ ಸಾಲಿಗ್ರಾಮ ಮುಟ್ಟಿ ಎಷ್ಟು ತಣ್ಣಗಿರುತ್ತೆ ನೋಡಿ ಅಂತ ಹೇಳ್ತಾರೆ. ಸಾಲಿಗ್ರಾಮ ಬಹಳ ಕೂಲ್ ಆಗಿರುತ್ತೆ, ಬೇಸಿಗೆಗಳಂತೂ ಮುಟ್ಟಿ ನೋಡಿ ಹೋಗ್ಬೇಕಾದ್ರೆ ತಣ್ಣಗಿರುತ್ತೆ ಸಾಲಿಗ್ರಾಮ. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾಸವಾಹ. ಯಾರು ಸಾಲಿಗ್ರಾಮವನ್ನು ಮುಟ್ತಾರೋ ಅವರ ಕೈ ಮುಟ್ಟಿ ಮೇಲಕ್ಕೆ ಅಂತ ದೇವತೆಗಳು ಕಾಯ್ತಾ ಇರ್ತಾರೆ. ಎಂಥ ಪುಣ್ಯಾತ್ಮ ಸಾಲಿಗ್ರಾಮ ಹುಟ್ಟಿದ್ದಾರೆ ಅಂತ ದೇವತೆ ಅಷ್ಟು ಆನಂದ ಪಡ್ತಾರೆ. ಇದು ನಮಗೆ ಗೊತ್ತಿಲ್ಲ ಅಷ್ಟೇ. ಕೃಷ್ಣ ಜೊತೆಗಿದ್ದಿದ್ದರ ಫಲ, ಕೃಷ್ಣ ಆಲಿಂಗನ ಮಾಡಿಕೊತಿರಲಿಕ್ಕೆ ಮತ್ತೆ ಶಕ್ತಿ ಬಂತು, ಮತ್ತೆ ಬಾಣ ಹೊಡೆದ, ಎಲ್ಲ ಕ್ಲಿಯರ್ ಆಗೋಯ್ತು. ಅಶ್ವತ್ಥ ಅವರು ನೋಡಿದ್ರು, ಓಹೋ ನಾ ಎಷ್ಟೊಡೆದು ಕೃಷ್ಣ ಕಾಪಾಡ್ತಿದ್ದಾರಲ್ಲ, ಏನು ಮಾಡೋದು. ಕೃಷ್ಣ ಇಷ್ಟೆಲ್ಲ ಮಾಡಿದ್ರು ಒಂದ್ಸತ್ ಮುಟ್ಟಿದ್ರೆ ಸಾಕು, ಕೃಷ್ಣ ಆಲಿಂಗನ ಮಾಡಿದ್ರೆ ಸಾಕು, ಎಲ್ಲ ಶಕ್ತಿ ಬಂದೋಯ್ತು. ಮತ್ತೆ ಯೋಚನೆ ಮಾಡ್ತಾ ಮಾಡ್ತಾ ಹಾಗೆ ಮಾಡ್ತಾ ಮಾಡ್ತಾ ಅರ್ಜುನನ ಧನುಸ್ಸನ್ನ ಗಣೇಶನ ಗಾಂಡಿವರ ಹಗ್ಗ ಇತ್ತಲ್ಲ ಇನ್ನೊಮ್ಮೆ ಕಟ್ ಮಾಡಿದ್ರಂತ ಮತ್ತೆ.